ഹൃദോന്തഃ പ്രവിശ്യ മമ വാച വിമാം പ്രസ്താം സഞ്ജീവയത്യഖിലശക്തിപരസ്വധാമ്നാ അന്യാംശ്ച ഹസ്തചരണശ്രവണത്വഗാതീൻ പ്രാണാന് നമോ ഭഗവതേ പുരുഷായ തുഷ്യ യസ്മാത് ബ്രഹ്മേന്ദ്ര രുദ്രാദിദേവതാനാം ശ്രിയോപി ച ജ്ഞാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ ദസതു ശ്രീമദാനന്ദതീർത്ഥേന്ദുർനോ ഹൃദംബരേ യദ്വചശ്ചന്ദ്രികാ സ്വാന്തസന്താപം വിനിഗ്രന്ഥതി വാണിതേ കരവാണ്യം വാ ചരണോ ഹൃദി സർവദാ മദ്വാക്യശരണിർഭൂയാത് ശ്രീമദാചാര്യ ഭാഗവതാ ഹരായ ഭജകാരിഷ്ടഹരായ പുരവൈരിണേ ഭവായ ഭവതേ ഭൂയാത് ശിവായ ശിരസാ നമഃ ഉമേഷാദ്യാസുരാവോഹം ഈഡേ ചേതോഭിമാനിനഃ യൂയം സർവേ പ്രകുരുത മനോമേ മധ്വഭാവകം ശ്രീമധ്വഃ കൽപവൃക്ഷസ്ഥോ ജയാര്യഃ കാമധുക്സ്മൃതഃ ചിന്താമണിസ്ഥോ വ്യാസാര്യഃ മുനിത്രയമുദാഹൃതം വാജിരാജഗുരൂന് വന്ദേ രഘൂത്തമഗുരൂന് തഥാ രാഘവേന്ദ്രാം തഥാ സർവാം സദ്ഗുരൂം പ്രണതോസ്മ്യഹം ശ്രീഗുരുഭ്യോ നമഃ ഹരിഃ നാരായണായ പരിപൂർണഗുണാർണവായ വിശ്വോദയസ്ഥിതിലയോന്മയതിപ്രദായ ജ്ഞാനപ്രദായ വിബുധാസുരസൗഖ്യദുഃഖസത്കാരണായ വിതതായ നമോ നമസ്തേ നാരായണം സുരഗുരും ജഗദേകനാഥം ഭക്തപ്രിയം സകലലോകനമസ്കൃതം ച ത്രൈഗുണ്യവർജിതമജം വിഭുമാദ്യമീശം വന്ദേ ഭവഘ്നമമരാസുരസിദ്ധവന്ദ്യം നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയമുദീരയേ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು 21ನೇ ಅಧ್ಯಾಯದಲ್ಲಿ ಸಭಾಪರ್ವದ ನಿರ್ಣಯವನ್ನು ಮಾಡ್ತಾ ಹೇಗೆ ಭಗವಂತನಾದ ಶ್ರೀಕೃಷ್ಣನಿಗೆ ಅಗ್ರಪೂಜೆ ನಡೀತು, ಆ ಮೂಲಕವಾಗಿ ಶಿಶುಪಾಲನ ಸಂಹಾರ ನಡೀತು, ಮಯಸಭೆಯಲ್ಲಿ ದುರ್ಯೋಧನ ಚಿತ್ರ ವಿಚಿತ್ರವಾದಂತಹ ತಪ್ಪನ್ನು ಮಾಡಿ ಅವಮಾನಕ್ಕೆ ಒಳಗಾದ, ಅವನು ತಪ್ಪು ಹಾಸ್ಯಾಸ್ಪದವಾದ ರೀತಿಯಲ್ಲೇ ನಡ್ಕೊಂಡ, ಅದಕ್ಕೆ ತಕ್ಕಂತೆ ಶ್ರೀಕೃಷ್ಣನಿಂದ ಸೂಚನೆ ಪಡೆದ ಭೀಮ ದ್ರೌಪದಿಯರು ನಕ್ಕರು. ತದನು ಮಹಿಷ್ಯ, ಕೃಷ್ಣ ಮಹಿಷ್ಯ ಅಂತ ಹೇಳ್ತಾರೆ ಆಚಾರ್ಯ. ಕೃಷ್ಣನ ಹೆಂಡಂದರೆಲ್ಲ ನಕ್ಕರಂತೆ ಜೋರಾಗಿ, 14 ಸಾವಿರದ 108 ಜನ ನಕ್ಕಾಗಿ ಏನಾಗಿರ್ಬೋದು. ದುರ್ಯೋಧನನಿಗೆ ಅವ್ರ ಮ್ಯಾಲೋ ಸಿಟ್ಟು ಬರ ಬಂದೆ, ದ್ರೌಪದಿಯ ಮೇಲೆ ಭೀಮಸೇನದ ಮೇಲೆ, ಅದಕ್ಕೆ ಹರಿವಾಯುಗಳ ದ್ವೇಷನೇ ಅವರ ಗುರಿ ಅಂತ ಹೇಳ್ತಾರೆ. ಯಾರೇ ಏನೇ ಮಾಡಿದರೂ ಆ ದೋಷ ಪೂರ್ತಿ ಹರಿವಾಯುಗಳ ಮೇಲೆ ಹರಿಸ್ತಕ್ಕಂಥದ್ದು ದುಷ್ಟರ ಲಕ್ಷಣ. ಅದನ್ನು ಮಾಡಿದ ದಾರಿಯಲ್ಲಿ ಅಸೂಯೆಯಿಂದ ಕುದಿತ ಹೊರಟ, ಅವನಿಗೆ ಬಿದ್ದ ನೋವು, ಅವರ ನಕ್ಕ ನೋವು, ಅವರಲ್ಲಿದ್ದ ಐಶ್ವರ್ಯ, ಒಂದೊಂದು ಹೊಟ್ಟೆ ಉರಿಸ್ತಾ ಇದೆ. ಶಕುನಿ ಮುಂದೆ ದುಃಖ ಹೇಳಿಕೊಂಡ. ಆ ಶಕುನಿ ಹೇಳಿದ, ನಿನ್ನ ಕೈಲಿ ಕೈಲಾಗೋದಿಲ್ಲ, ಏನು ಮಾಡ್ತೀವಿ ಬಿಡು ಅಂತ ಅವನನ್ನು ಕೆರಳಿಸ್ತಾರೆ. ಶಕುನಿ ಇನ್ನೂ ಕೂಡ ಕೈಲಾಗದವನು ಹೋಗಲಿ ಬಿಡು ಅಂತ ಹೇಳಿ ಕಷ್ಟ ಹೇಳ್ತಾರೆ. ಅದೆಲ್ಲ ಸಾಧ್ಯ ಇಲ್ಲ, ಅವರ ಸಂಪತ್ತೆಲ್ಲ ನನಗೆ ಬರಬೇಕು, ನಾನು ಉಪಾಯ ಮಾಡಲೇಬೇಕು ಅಂತ ಹೇಳಿದೆ. ಶಕ್ತಿ ಇಲ್ಲ, ಸಂಪತ್ತು ಬೇಕು ಅಂತ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ನೀನು ಹೇಳು, ಉಪಾಯ ಹೇಳು ಅಂತ ಹೇಳಿ ಕಷ್ಟ ಹೇಳ್ತಾರೆ. ನನಗೆ ಒಳ್ಳೆ ಉಪಾಯ ನನಗೆ ಗೊತ್ತಿದೆ, ನಿಮ್ಮಪ್ಪ ಒಪ್ಪೇ ಕಷ್ಟ ಇದಕ್ಕೆ ಅಂತ ಹೇಳ್ತಾರೆ. ಏನು ಉಪಾಯ ಅಂದರೆ, ದ್ಯೂತದಿಂದ ಎಲ್ಲವನ್ನು ಕಿತ್ತುಕೊಳ್ಳುತ್ತೇನೆ, ದ್ಯೂತದಿಂದ ಹರಣವನ್ನು ಮಾಡ್ತೇನೆ. ಆ ದ್ಯೂತ ನನಗೆ ಗೊತ್ತು, ಆದರೆ ನಿನ್ನ ತಂದೆ ಇದಕ್ಕೆಲ್ಲ ಒಪ್ಪಬೇಕಲ್ಲ ಅಂತ ಕೇಳ್ತಾರೆ. ಅದನ್ನು ಒಪ್ಪಿಸ್ತೇನೆ ಅಂತ ಹೇಳ್ತಾರೆ. ಇಬ್ಬರು ಹೋಗ್ತಾರೆ. ಧೃತರಾಷ್ಟ್ರನ ಮುಂದೆ ಇಲ್ಲದ ನಾಟಕವನ್ನು ಮಾಡ್ತಾರೆ. ಶಕುನಿ ಹೇಳ್ತಾರೆ, ವಿವರಣಂ ಹರಿಣಂ ಕೃಶಂ, ನಿನ್ನ ಮಗ ದುರ್ಯೋಧನ ಹೀಗಾಗಿಬಿಟ್ಟಿದ್ದಾನೆ. ಅವೇ ಗುಂಡ್ಕಲ್ಲಿದ್ದಾಗ ಏನಾಗಿಲ್ಲ ಅವನಿಗೆ, ಕಣ್ಣು ಕಾಣೋದಿಲ್ಲವಲ್ಲ, ದುರುಪಯೋಗ ತಗೊಳ್ತಾರೆ. ಕಣ್ಣು ಕಾಣದೇ ಇದ್ದವರು ಕೂತಿದ್ದಾಗ ಇವರು ಏನು ಮಾಡ್ತಾರೆ ಗೊತ್ತಾ, 5 ರೂಪಾಯಿಗೆ 10 ರೂಪಾಯಿ ತಗೋತಾರೆ ಆತ. ಅಂದರೆ ಮನುಷ್ಯ ದುರುಪಯೋಗ ಪಡಿದೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾನಂತ ಅವರನ್ನು. ಧೃತರಾಷ್ಟ್ರನ ಕುರುಡುತನವನ್ನೇ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಇವತ್ತು ಆಗ್ತಿರೋದು ಹಾಗೆ, ನಮ್ಮ ಜನಗಳ ಕುರುಡುತನವನ್ನು ಬೇರೆಯವರು ಉಪಯೋಗ ಮಾಡ್ಕೋತಾ ಇದ್ದಾರೆ, ಬೇರೆ ಮತದವರು ಉಪಯೋಗ ಮಾಡ್ಕೋತಾ ಇದ್ದಾರೆ, ನಾಸ್ತಿಕರನ್ನಾಗಿ ಮಾಡ್ತಾರೆ. ಅದಕ್ಕೆ ಮಕ್ಕಳನ್ನು ಕುರುಡರನ್ನಾಗಿ ಬಿಡಬಾರದು, ಅವ್ರಿಗೆ ಜ್ಞಾನ ಕೊಟ್ಟುಬಿಟ್ರೆ ಕಣ್ಣು ಕೊಟ್ಟು ಬಿಟ್ಟಾಗ ಜ್ಞಾನವೇ ಕಣ್ಣು, ಜ್ಞಾನಕ್ಕಿಂತ ದೊಡ್ಡ ಕಣ್ಣಿಲ್ಲ. ಮತ್ತು ಲೌಕಿಕ ಜ್ಞಾನ ಕೊಟ್ಟರೆ ಕಣ್ಣು ಅಂತ ಕರೆಯೋದಿಲ್ಲ ಅದನ್ನು. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಅಧ್ಯಾತ್ಮ ಪ್ರಜ್ಞೆಯನ್ನು ಮಕ್ಕಳಿಗೆ ಕೊಡದೆ ಹೋದರೆ ಅವರನ್ನು ಕಣ್ಣು ಕಟ್ಟಿ ರೋಟಿ ಬಿಟ್ಟಾಗ ಆಗುತ್ತಷ್ಟೇ. ಅದು ಧೃತರಾಷ್ಟ್ರನ ಸ್ಥಿತಿ ನಮಗೆಲ್ಲರಿಗೂ ಎಚ್ಚರಿಕೆಯ ಗಂಟೆ ಇದ್ದಂತೆ ಇರೋದು. ಕಲಿ ದುರ್ಯೋಧನ, ಇವನು ಕುರುಡ. ಅಂದರೆ ಕಲಿಯುಗದಲ್ಲಿ ಅಜ್ಞಾನಕ್ಕೆ ಎಷ್ಟು ಭಯಂಕರವಾದಂತಹ ಒಂದು ಶೋಷಣೆ ಆಗುತ್ತೆ ಎಂಬುದಕ್ಕೆ ನಿದರ್ಶನ ಆಯಿತು ಅಜ್ಞಾನಿಗಳ ಮೇಲೆ. ಅದನ್ನು ದುರುಪಯೋಗ ಪಡ್ಕೊಂಡ ಅವನ ಪುತ್ರ ವ್ಯಾಮೋಹ. ಓ, ನಮಗೆ ಯಾಕೇನಾಗಿದ್ದಾನೆ ಅಂದರೆ ಎಲ್ಲ ಹೇಳ್ಕೊಂಡ. ದ್ಯೂತಕ್ಕೆ ಒಪ್ಪಿಸು, ಪಾಂಡವರ ಐಶ್ವರ್ಯ ಬರಬೇಕು ನನಗೆ, ಇಲ್ಲದೆ ಹೋದರೆ ಸತ್ತು ಹೋಗ್ತೇನೆ ಶುರು ಮಾಡಿದೆ ನಾನು. ಆಗ ಧೃತರಾಷ್ಟ್ರ ಈ ಮೋಹ ಹೇಗೆ ಎಳೆಯುತ್ತೆ ನೋಡಬೇಕು. ದೇವರ ಕಡೆಗೆ ಭಕ್ತಿ ಎಳೆಯುತ್ತೆ, ದುಷ್ಟವಸ್ತುಗಳಿಗೆ ವ್ಯಾಮೋಹ ಅಳಿಯುತ್ತೆ ಅಂತ ಹೇಳ್ತಾರೆ. ಆ ಎಳೆಯೋದು ಯಾವುದು ಅನ್ನೋದ್ರ ಮೇಲೆ ಅವನು ಏಳ್ತಾನ ಬೀಳ್ತಾನ ಗೊತ್ತಾಗುತ್ತೆ. ದೇವರ ಕಡೆಗೆ ಪ್ರಹ್ಲಾದನ ಮನಸ್ಸು ಎಳೆದಿದ್ದಕ್ಕೆ ಲೋಕಮಾನ್ಯ ವ್ಯಕ್ತಿ ಆಗುತ್ತೆ. ಆದರೆ ಧೃತರಾಷ್ಟ್ರ ಇಲ್ಲಿ ನೋಡಿದರೆ ಮಗನ ಕಡೆಗೆ ಮನಸ್ಸು ಎಳಿತಾ ಇದೆ. ಮನುಷ್ಯನ ದೌರ್ಬಲ್ಯ ಇರೋದೇ ಅದರೊಳಗೆ. ತಂದೆ ತಾಯಿಗಳ ಬಗ್ಗೆ ಎಳೆಯೋದಿಲ್ಲ, ಮಕ್ಕಳ ಬಗ್ಗೆ ಎಳೆಯುತ್ತೆ. ಅವರಿಗೆ ತಮ್ಮ ಮಕ್ಕಳ ಬಗ್ಗೆ ಎಳೆಯುತ್ತೆ. ಈ ಥರ ಹೋಗುತ್ತೆ, ಅವ್ರು ವಾಪಸ್ ಬರೋದೇ ಇಲ್ಲ. ಅದು ಒನ್ ವೇ ಟ್ರಾಫಿಕ್ ಆದಾಗ ಆಗಬಾರ್ದು. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಹಿಂದಿನವರನ್ನು ಮರಿಬೇಡಿ, ಹಿಂದಿನ ಸಂಸ್ಕೃತಿಯನ್ನು ಮರಿಬೇಡಿ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ವಶರಾದ ಧೃತರಾಷ್ಟ್ರ ಏನೇನೋ ಹೇಳಿದ ಮಾತು ಕೇಳಲಿಲ್ಲ. ಕೊನೆಗೆ ಹೇಳಿದ, ಆಯಿತು ನನಗೇನೋ ಒಪ್ಪಿಗೆ ಆಗ್ತಾ ಇಲ್ಲ, ಆದರೆ ನೀನು ಇಷ್ಟು ಹೇಳ್ತಾ ಇದ್ದಿ, ವಿದುರನ ನನ್ನ ಮಾತು ಕೇಳಿಬಿಡೋಣ ಅಂತ ಹೇಳ್ತಾರೆ. ಆಗ ದುರ್ಯೋಧನ ಹೇಳ್ತಾರೆ, ವಿದುರನ ಕೇಳಿದ್ರೆ ಬೇಡ ಅಂತ ಹೇಳೇ ಹೇಳ್ತಾನೆ ಅಂತ ಹೇಳ್ತಾರೆ. ವಿದುರನ ಕೇಳಿದ್ರೆ ಬೇಡ ಅಂತೇಳೇ ಹೇಳ್ತಾನೆ, ಅವ್ನ ಮಾತು ನಮ್ಗೆ ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಆದರೂ ವಿದುರನ ಕೇಳ್ತಾನೆ, ವಿದುರ ಹೇಳ್ತಾನೆ, ಏನು ಬುದ್ಧಿ ಇದೆ ನಿನಗೆ ಅಂತ ಕೇಳ್ತಾರೆ. ಬುದ್ಧಿ ಇದೆಯಾ? ದೂತಕ್ಕೆ ಕರೀತಾರ? ಪಾಂಡವರನ್ನು ಕರೀತಾರ? ಬುದ್ಧಿ ಇದೆಯಾ? ಸ್ವಾಮಿಗಳು ಕಾದಿ ಕರೆದಾಗ ಆಗುತ್ತೆ ಅಷ್ಟೇ, ನೀನು ಬಿಟ್ಟುಕೊಡ್ಬೇಕು. ದೊಡ್ಡ ಬರ್ತೀರ ಸ್ವಾಮಿ ಹೋಗೋಣ ಅಂತ ಕೇಳಿದ್ರು, ಬುದ್ಧಿ ಇದೆ ನಿನಗೆ? ಏನಾರು ಬೈದು ಬಿಡ್ತಾನೆ. ಒಂದು ಮಾತು ಹೇಳ್ತಾನಲ್ಲಿ, ಒಂದು ಕ್ರಿಮಿ ಇರುತ್ತಂತೆ, ಸಿಂಹ ಬಾಯಿ ತೆಗೆದಾಗ ಅದರ ಗಂಟಲಿನ ಮಾಂಸವನ್ನು ತಿನ್ನಕ್ಕೆ ಹೋಗುತ್ತಂತೆ. ನೆನಪಿರಬೇಕು, ಸಿಂಹ ಆಕಳಿಸಿದಾಗ ಮಾಂಸ ತಿನ್ನಕ್ಕೆ ಹೋಗುದು. ಎಷ್ಟು ರಿಸ್ಕ್ ಇದೆ ಗೊತ್ತಾ? ಅದಕ್ಕೆ ಮುಚ್ಚಿದ್ರೆ ಕಟ್ಟೆ ಮುಗೀತು. ಅದಕ್ಕೆ ಅಂತ ಕೆಲಸ ಮಾಡ್ತಿದ್ದೆ, ನಿನಗೆ ಹಾಗೆಲ್ಲ ಮಾಡಬಾರದು ಅಂತ ಹೇಳ್ತಾನೆ. ಧೃತರಾಷ್ಟ್ರ ಕೇಳೋದಿಲ್ಲ. ವಿದುರ, ದ್ಯೂತ ಆಡಲಿ, ಹುಡುಗರೆಲ್ಲ ಸೇರಿ ಆಡ್ಕೊಂಡು ಹೋಗಲಿ, ಹೆಚ್ಚು ಕಡಿಮೆ ಆದರೆ ನಾನು ನೀವು ಇರ್ತೀವಲ್ಲ ಅಂತ ಹೇಳ್ತಾನೆ. ಈ ಮಾತು ಮೊದಲಿಂದ ಹೇಳ್ತಿರ್ತಾರೆ, ಹೆದರಿಗಿರ್ತಾರೆ, ಏನು ಉಪಯೋಗ ಅದರಿಂದ? ಹೇಳ್ತಾನೆ ವಿದುರ, ಹೇಳ್ತಾನೆ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಇಲ್ಲ ವಿದುರ, ಇದು ನಡಿಬೇಕು. ನೀನು ಪಾಂಡವರನ್ನು ದ್ಯೂತಕ್ಕೆಲ್ಲ ನೀನೇ ಹೋಗಬೇಕು ಅಂತ ಹೇಳಿದ್ದೀನಿ. ಎಂಥ ಸಂಕಟ ವಿದುರ, ನೀ ಅಣ್ಣನಾಗಿ ಮಾತನಾಡ್ತೇನೆ ಕೇಳಬೇಕು. ಆ ಶಾಸ್ತ್ರ ಹೇಗಿತ್ತು? ಅಣ್ಣನ ಮಾತನ್ನು ಕೇಳಬೇಕು ಅಂತ ಶಾಸ್ತ್ರ, ನಿಷಿದ್ಧವಾದ ಮಾತದು. ಆದರೆ ಎಲ್ಲಿವರೆಗೂ ಕೂಡ ಅಪಾಯ ಇನ್ನೂ ಪೂರ್ತಿ ಬಂದಿಲ್ಲ, ಅಲ್ಲಿವರೆಗೂ ಸಾಧ್ಯವಾದಷ್ಟು ಕೇಳಬೇಕು ಅಂತ ವಿದುರ ಏನು ಮಾಡ್ತಾನೆ? ಅಣ್ಣ ತಪ್ಪು ಮಾಡ್ತಾ ಇದ್ದಿ, ವಂಶವನ್ನು ನಾಶ ಮಾಡಿಕೊಂಡು ಕೆಲಸ ಮಾಡ್ತಿದ್ದಿ ಅಂತ ಸತ್ಯವನ್ನೇ ಹೇಳ್ತಾನೆ. ವಿದುರ ಹೋಗ್ತಾನೆ. ಅಷ್ಟೊತ್ತಿಗೆ ಭಗವಂತನಾದ ಕೃಷ್ಣ ಅಲ್ಲಿಂದ ದ್ವಾರಕ್ಕೆ ಮಾಡಿಬಿಟ್ಟಿರ್ತಾನೆ. ಕೃಷ್ಣ ಅಲ್ಲಿರೋದಿಲ್ಲ, ಅಂದರೆ ದೇವರಿಲ್ಲದ ಜಾಗದಲ್ಲೇ ಈ ದ್ಯೂತ ಗೀತ ಶುರುವಾಗೋದು ಅಂತ. ದೇವರು ದೂರ ಹೋದಂದ್ರೆ ಇವೆಲ್ಲ ದೇವ ಹತ್ರ ಬಂತು ಅಂತಾನೆ. ಅಸತೋಮ ಸತ್ಯ ಎರಡರಲ್ಲೂ ಹತ್ರ ಇರಲಿಲ್ಲ. ಕತ್ತಲೆ ಹೋದರೆ ಬೆಳಕು, ಬೆಳಕು ಹೋದರೆ ಕತ್ತಲೆ, ಎರಡರಲ್ಲೊಂದು ಇರಬೇಕು. ನಾವು ಬೆಳಕಿನ ಮಧ್ಯೆ ಇದ್ದವನಿಗೆ ಕತ್ತಲೆಯ ಭಯ ಇಲ್ಲ. ಕೃಷ್ಣ ಆ ಕಡೆ ಹೊಡೆದ ತಕ್ಷಣ ಬಂದು ಕರೆದ, ಹೀಗೆ ದೊಡ್ಡಪ್ಪ ಹೇಳ್ಕಳಿಸಿದ್ದೇನೆ ಬರಬೇಕಂತ ಜ್ಯೋತಿಷ್ಯ. ಇದು ಆತನ ಅಪ್ಪಣೆ. ನನ್ನ ಹಿತವಾಕ್ಯ ಏನಂದರೆ, ನನ್ನ ಹಿತವಾಕ್ಯ ಏನಂದ್ರೆ ಬರಬೇಡ ಅಂತ ಹೇಳ್ತಾನೆ ವಿದುರ. ದೊಡ್ಡಪ್ಪ ಹೇಳಿದ್ದಾನೆ ಬಾ, ನಾನು ಹೇಳ್ತೇನೆ ಬರಬೇಡ. ದೊಡ್ಡಪ್ಪ ಚಿಕ್ಕಪ್ಪ ಇದು ಸಮಸ್ಯೆ ಇರೋದು. ಧರ್ಮರಾಜನಿಗೆ ಧೃತರಾಷ್ಟ್ರ ದೊಡ್ಡಪ್ಪ, ವಿದುರ ಚಿಕ್ಕಪ್ಪ. ಎಂಥ ಧರ್ಮಿಷ್ಠನಾದ ಚಿಕ್ಕಪ್ಪ, ದಾರಿ ತಪ್ಪಿದ ದೊಡ್ಡಪ್ಪ ಇದ್ದ ಸ್ಥಿತಿಯಲ್ಲಿದ್ದ. ಆಗ ಧರ್ಮರಾಜ ಹೇಳ್ತಾನೆ, ವಿದುರ ನಾನು ಬರ್ತೇನೆ ಜ್ಯೋತಿಗೆ. ಇಲ್ಲಿ ಅನೇಕ ಜನರು ಪ್ರಶ್ನೆ ಬರೋದಲ್ಲಿ, ಸಾಮಾನ್ಯ ವ್ಯಕ್ತಿ ಜೂಜಾಡಿದ್ರೇ ನಾವು ನಂಬಲಿಕ್ಕೆ ಸಾಧ್ಯವಾಗೋದಿಲ್ಲ. ಧರ್ಮರಾಜ ಯಮಧರ್ಮನ ಅವತಾರ, ಆತ ಜೂಜಾಡ್ತಾನಂತ ಕೇಳಿದರೆ, ಆತ ಒಂದು ಪ್ರತಿಜ್ಞೆ ಮಾಡಿದ್ದಂತೆ. ಆಹೂತಃ ದ್ಯೂತಕರಣ ನಾನಿವರ್ತೇಯ, ನನ್ನನ್ನು ದ್ಯೂತಕ್ಕೆ ಅಂತ ಕರೆದ್ರೆ ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಎಂದೋ ಶಪಥ ಮಾಡಿಬಿಟ್ಟಿದ್ದಂತೆ. ಆ ಶಪಥದ ದುರ್ಲಾಭವನ್ನು ಪಡಿತಾನೆ. ಇದು ನಡೆದ ಪ್ರಸಂಗ. ಆತ ಶಪಥ ಯಾತಕ್ಕೆ ಮಾಡಿದ್ದ ಅಂದರೆ ಮುಂದೆ ಬರುತ್ತೆ ನೋಡೋಣ ಅಂತ ಶಪಥವನ್ನು ನಡೆಸಬೇಕು ಅಂತ ಹೊರಡ್ತಾನೆ. ಆಗ ಭೀಮಸೇನ ದೇವರು ಹೇಳ್ತಾರೆ, ದ್ರೌಪದಿ ಹೇಳ್ತಾರೆ, ಯಾರು ಹೇಳಿದ್ರು ಧರ್ಮರಾಜ ಕೇಳೋದಿಲ್ಲ. ಯಾರಿಗೆ ಸುರಾವೇಶ ಬರುತ್ತೆ ಅವರಿಗೆ ಯಾರ ಬುದ್ಧಿನೂ ಹಿಡಿಸೋದಿಲ್ಲ ಅಂತ ಹೇಳ್ತಾರೆ. ವಿನಾಶಕಾಲೇ ವಿರುದ್ಧ ಬುದ್ಧಿ ಅಂತ ಒಂದು ಮಾತು. ಯಾರ ಹಿತವಚನೂ ತಲೆ ಬರೋದಿಲ್ಲ, ಆದರೆ ಹೇಳೋದನ್ನು ಬಿಡಬಾರದು. ಮನುಷ್ಯ ಅವನು ದಾರಿ ತಪ್ಪಿದ್ದಾನೆ ಅಂತ ಹೇಳಿ ಹೇಳೋದನ್ನು ಬಿಡಬಾರದು, ಆದರೆ ಅವನು ಒಂದು ಹಂತ ಬರೋವರೆಗೂ ತಿಳ್ಕೊಳ್ಳೋದು ಕಷ್ಟ. ಧರ್ಮರಾಜ ಹೊರಟೇ ಬಿಟ್ಟ, ಅಲ್ಲಿ ಹೋದರು, ಇಳ್ಕೊಂಡ್ರು, ಅದನ್ನೆಲ್ಲ ಭಾಳ ವಿಸ್ತಾರ ವರ್ಣನೆ ಮಾಡಿ ತಿಳ್ಕೊಂಡು, ರಾತ್ರಿ ಹೇಗಿದ್ರು, ಬೆಳಗ್ಗೆ ಏನಾಯಿತು, ಹೇಗೆ ವ್ಯಾಯಾಮ ಹೇಗೆ ಮಾಡ್ತಿದ್ರು ಪಾಂಡವರು ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯ, ಕ್ಷತ್ರಿಯರು ವ್ಯಾಯಾಮ ಮಾಡಬೇಕಲ್ಲ, ಯುದ್ಧಕ್ಕೆ ಯಾವಾಗ ರೆಡಿ ಇರಬೇಕಲ್ಲ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ಪ್ರತಿಯೊಂದನ್ನು ನೋಡ್ತಾ ಹೋದರೆ ನಿಜವಾಗಲೂ ಮಹಾಭಾರತ ಎಂದು ದೊಡ್ಡ ಇತಿಹಾಸ ಅಂತ ನಾವು ಗುರುತಿಸಬಹುದು. ಪ್ರತಿ ಹಂತದಲ್ಲೂ ಚಿತ್ರವನ್ನು ಕೊಡ್ತಾರೆ. ಆಗ ದುರ್ಯೋಧನ ಈ ದ್ಯೂತಕ್ಕೋಸ್ಕರ ಒಂದು ಸ್ಪೆಷಲ್ ಸಭೆ ಕಟ್ಸಿದ್ದಂತೆ, ದ್ಯೂತಕ್ಕೋಸ್ಕರ ಕಟ್ಸಿದ್ದಂತೆ. ಇವ್ರು ಮ್ಯಾಚ್ಗಳು ಶೇಡೇ ಮಾಡ್ತಾರಲ್ಲ ಆ ಟೈಪ್, ದ್ಯೂತಕ್ಕೋಸ್ಕರ ಇವರು ರೇಸ್ ಕೊಡ್ಸಿದ್ದೆ ಅಲ್ಲಿ ಯಥಾ ಪ್ರಕಾರ ಆ ಥರ ಮಾಡಿ ವ್ಯವಸ್ಥೆ ಮಾಡಿದ್ದ. ಎಲ್ಲರೂ ಸೇರಿದ್ದಾರೆ ಅಲ್ಲಿಗೆ. ಧರ್ಮರಾಜ ತಮ್ಮಂದಿರ ಸಮೇತ ಹೋದ. ಆಗ ಧೃತರಾಷ್ಟ್ರ ಶುರು ಮಾಡಿದ, ಆತನಿಂದ ಬರಬೇಕು ನೀವು, ಯೋಜನೆ ಎಲ್ಲ ಇವ್ರದು ಸಿಗ್ನೇಚರ್ ಅವನದಷ್ಟೇ, ತಕ್ಷಣ ಜೂತ ಆಡಬೇಕು ನೀವು ಅಂತ ಹೇಳಿದನಂತೆ. ವಿದುರ ಹೇಳ್ತಾರೆ, ಅಣ್ಣ ಮತ್ತೆ ತಪ್ಪು ಮಾಡ್ತೀಯಲ್ಲ, ಬೇಡ ಬೇಡ ಅಂತ ಹೇಳ್ತಾನೆ. ಕೇಳೋದಿಲ್ಲ, ನಾವೆಲ್ಲ ಇದ್ದೇವೆ ಪರವಾಗಿಲ್ಲ ಆಡಿ ಅಂತ ಶುರು ಮಾಡ್ತಾನೆ. ಕರೆಸಿದ್ದು ಮಕ್ಕಳ ಜೊತೆ ಜೂತ ಆಡಬೇಕು, ಮಕ್ಕಳು ಆಡೋದನ್ನು ನೋಡಬೇಕು, ಕಣ್ಣಿಲ್ಲ ಏನು ನೋಡ್ತಾನೆ ಈ ಮಧ್ಯೆ, ಮಕ್ಕಳ ಆಡೋದು ನೋಡಬೇಕಂತ. ಅದು ಇದು ಇಲ್ಲಿ ಎಷ್ಟು ತಪ್ಪುಗಳಿದೆ ಲೆಕ್ಕ ಹಾಕಬೇಕು, ಕುರುಡ ಟಿ ವಿ ತೊಗೊಂಡ್ರೆ ಏನು ಮಾಡ್ಬೇಕು ಲೆಕ್ಕ ಹಾಕಿ. ಆ ಕೆಲಸ ಮಾಡ್ತಿದ್ದಾನೆ. ಮಕ್ಕಳು ಆಡೋದು ನೋಡಬೇಕು, ನಾವು ಏನು ನೋಡ್ತಿ, ಹಾಳಾಗೋದು ನೋಡಬೇಕಾಗತ್ತೆ ನಾಳೆ, ಅರ್ಥ ಆಗೋದಿಲ್ಲ. ಸುಮ್ಮನೆ ತಮಾಷೆಗೆ ಆಡಿ ಶುರು ಮಾಡಿದ. ಅಲ್ಲಿ ಎಲ್ಲಿ ತಪ್ಪು ಮಾಡ್ತಾರೆ, ಮೊದಲನೇ ತಪ್ಪು ಎಲ್ಲಿ ಗೊತ್ತಾ, ಇವರಿಗೆಲ್ಲ ಸೇರಿ ಜೂಜಾಡಬೇಕು ಅಂತ ಕರೆಸಿದವನು ದುರ್ಯೋಧನ ಆಟ ಹೊತ್ತಿ ಸರಿಯಾಗಿ ಏನು ಮಾಡ್ತಾನೆ ಗೊತ್ತಾ, ನಾನು ಆಡೋದಿಲ್ಲ, ನನ್ನ ಪರ ಶಕುನೆ ಆಡ್ತಾನೆ, ಚೇಂಜ್ ಮಾಡಿಬಿಡ್ತಾನೆ. ಅದು ಟೀಮ್ ಅನೌನ್ಸ್ ಮಾಡಿದ್ಮೇಲೆ ಚೇಂಜ್ ಮಾಡಿದ್ರು ಮ್ಯಾಚ್ಗಳಲ್ಲಿ, ಅಂಥದ್ದು ಆ ಕಾಲಕ್ಕೆ ಚೇಂಜ್ ಮಾಡಿಬಿಡ್ತಾರೆ. ಎಷ್ಟು ದುಷ್ಟ ಇದ್ದಾನೆ ದುರ್ಯೋಧನ. ಧರ್ಮರಾಜ ಆಗೊಂದು ಉಪಯೋಗ ತಗೋಬೇಕಾಗಿತ್ತು, ಅದನ್ನು ತಗೊಳ್ಳಿಲ್ಲ. ಕರೆಸಿದ್ದು ನೀನು ಆಡಲಿಕ್ಕೆ, ಬೇರೆಯವರು ಕಳಿಸ್ತಾ ಇದ್ದೆ, ನಾನು ಬರೋದಿಲ್ಲ ಅಂತ ಹೇಳ್ಬೋದಾಗಿತ್ತು ಒಂದು, ಅಥವಾ ನಾನು ಬೇರೆಯವ್ರಿಗೆಲ್ಲ ಆಡ್ತೇನೆ ನಾನು ಆಡೋದಿಲ್ಲ ಅಂತ ಹೇಳಬೇಕಾಗಿತ್ತು. ಶಕುನೇನು ಬಿಡ್ತೀಯ, ನಾನು ಭೀಮನ್ ಬಿಡ್ತೇನೆ ಅಂದರೆ ಕತೆ ಮುಗಿದೋಗ್ತಿತ್ತು, ಅವತ್ತಿಗೆ ಮತ್ತೆ ಅಲ್ಲಿಗೆ ಮಂಗಳ ಆಗ್ತೈತೆ. ಅದಾ ಪ್ರಕಾರ ಭೀಮನ ಉಪಯೋಗ ತಗೊಳ್ಳಿಲ್ಲ ಧರ್ಮರಾಜ, ಅದು ಬಹಳ ಮುಖ್ಯ. ಇದೆ ಪಕ್ಕದಲ್ಲೇ ಭೀಮ ಇದ್ದಾನೆ, ಎಲ್ಲೋ ಇಲ್ಲ, ಪಕ್ಕದಲ್ಲೇ ಇದ್ದಾನೆ. ನಾ ಸ್ವರೂಪನ ಪಕ್ಕದಲ್ಲಿದ್ದರೂ ಓದೋದಿಲ್ವಲ್ಲ ಹಾಗೆ ಅಷ್ಟೇ. ಅದು ಹೇಗೆ ಅಂದರೆ ಪಕ್ಕದಲ್ಲಿದ್ದರೂ ಕೂಡ ಓದಿ ಎಷ್ಟೇ ಉಪಯೋಗ ಮಾಡ್ಕೋತಾರೆ ಅದನ್ನು. ಏನೇನೋ ಗ್ರಂಥ ಓದ್ತಾರೆ, ಯಾವ್ಯಾವುದೋ ತರಿಸ್ತಾರೆ, ಕೆಲಸಕ್ಕೆ ಬಾರದು ಓದ್ತಿರ್ತಾರೆ. ಮೋಕ್ಷಕ್ಕೋಗಿ ಶಾಸ್ತ್ರ ಓದೋದಿಲ್ಲ ನೆನಪಿರಬೇಕು, ಮೋಕ್ಷಕ್ಕೆ ಶಾಸ್ತ್ರ ಅದು. ಅದನ್ನು ಬಿಟ್ಟು ಕಣ್ಕಂಡಿದ್ದನ್ನು ಓದ್ತಾರೆ, ಓದೋದನ್ನು ನೋಡ್ತಾರೆ, ಖುಷಿ ಪಡ್ತಾರೆ ಜನ. ಅಂದರೆ ಅವನು ಮೂರ್ಖ, ಅವನು ಮೂರ್ಖ. ಅಂಧೇನ ಇವ ನಿಯಮಾನ ಯಥಾಂಧಾಹ. ಇನ್ನು ಅರ್ಥ ಮಾಡಿಕೊಂಡಾಗ ಪಕ್ಕದಲ್ಲೇ ಭೀಮಸೇನ. ಸರ್ವಮೂಲ ಅಂದರೆ ರೂಪಮನ್ಯ ದಿವ ಧನ್ಯಮಾತ್ಮನಃ. ಉಪಯೋಗ ಪಡ್ಕೊಂಡು ಜಾಣತನ ಮಾಡಲಿಲ್ಲ. ವಾಸ್ತು ನೋಡ್ತಾರೆ, ಏನೇನೋ ವಾಸ್ತು ನೋಡ್ತಿರ್ತಾರೆ. ಮನೆಯೊಳಗೆ ನಾಯಿ ಕಟ್ಟಿ ಏನು ವಾಸ್ತು ನೋಡ್ತೀರಿ ಮಧ್ಯೆ ನೀವೀಗ? ಮನೆಯೊಳಗೆ ನಾಯಿ ಕಟ್ಟಿ ವಾಸ್ತು ನೋಡೋದು ಅಷ್ಟೇನೆ. ಅದರ ಬಂದು ಸರ್ವ ರೇಟ್ಗಳು ವಾಸ್ತು ಕಂಪ್ಲೀಟ್ ಚೇಂಜ್ ಮಾಡುತ್ತೆ ಅಂತ ಹೇಳ್ತಾರೆ. ಎಂಥ ಕೆಟ್ಟ ವಾಸ್ತುನೂ ಏನೂ ಮಾಡೋಕ್ಕಾಗೋದಿಲ್ಲ. ಇದು ಸರಿ ಇದ್ದರೆ ನಾಯಿ ಕಟ್ಟ ಎಂಥ ಒಳ್ಳೆ ವಾಸ್ತುನೂ ಏನು ಮಾಡೋಕ್ಕಾಗೋದಿಲ್ಲ. ಅದೇ ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿನಿ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ದುಷ್ಕರ್ಮಕ್ಕೆ ಸತ್ಫಲ ಇಲ್ಲ, ಸತ್ಕರ್ಮಕ್ಕೆ ದುಷ್ಫಲ ಇಲ್ಲ, ಯಾವಾಗಲೂ ಕೂಡ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಸತ್ಕರ್ಮ ಬಿಡಬಾರ್ದು, ದುಷ್ಕರ್ಮ ಮಾಡಬಾರದು. ಜ್ಯೋತ ನಡೀತು, ನಿಧಾನ ಒಂದೊಂದು ಹೇಳಕ್ಕೆ ಶುರು ಮಾಡಿದರು. ಧರ್ಮರಾಜನಿಗೆ ಪ್ರತಿಜ್ಞೆ ಮಾಡಿ ಗೊತ್ತೇ ಹೊರತು ಆಟ ಗೊತ್ತಿಲ್ಲ. ಧರ್ಮರಾಜನಿಗೆ ಆಟ ಗೊತ್ತಿಲ್ಲ, ಶಕುನಿಗೆ ಆಟ ಗೊತ್ತು. ಅದಕ್ಕಿಂತ ಜಾಸ್ತಿ ಮೋಸ ಬೇರೆ ಗೊತ್ತು ಎರಡೆರಡು. ಧರ್ಮರಾಜನ ಆಟನೂ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ. ಬೇರೆ ಬೇರೆ ಸ್ಟೆಪ್ ಮೋಸ ಮಾಡೋಕ್ಕೆ ಶುರು ಮಾಡ್ತಾ, ಒಂದೊಂದೇ ಸೋತ. ಎಲ್ಲ ಒಂದು ಹೋಯ್ತು ಹೋಯ್ತು, ಆನೆ ಕುದುರೆ ಚದುರಂಗವರ ಆಸ್ತಿ ರಾಜ್ಯ ಎಲ್ಲ ಹೋಗ್ತಾ ಇದೆ ಒಂದೊಂದೇ. ಕೊನೆಯ ಘಟ್ಟದಲ್ಲಿ ಶುರು ಮಾಡಿದ, ಎಲ್ಲ ಮುಗಿದೋಯ್ತು. ಆ ಶಕುನಿ ಹೇಗೆ ಮಾಡ್ತಿದ್ದು ಗೊತ್ತಾ, ಇವೆಲ್ಲ ಮುಗಿತಲ್ಲ, ನಿನ್ನ ತಮ್ಮಂದಿರದ ಇಡ್ಬೋದಲ್ಲ, ಒಬ್ಬೊಬ್ಬರನ್ನ ಶುರು ಮಾಡಿದ ಟೆಂಪ್ಟ್ ಮಾಡ್ತಾ ಹೋಗ್ತಾರೆ. ನಕಲು ನೆಡ್ಬೋದಲ್ಲ, ಸರದೇಲಿ ನೆಡ್ಬೋದಲ್ಲ, ಇಡ್ತಿರೋದೇ ಕೆಲಸ. ಧರ್ಮರಾಜ ಹೇಳ್ತಾರೆ, ಇಂಥ ಕೆಲಸ ಮಾಡ್ತಾರೆ, ಮನುಷ್ಯರು ಜೂಜಾಡ್ತಾರೆ ಯಾರು ಕೂಡ. ಅದು ಎಂಥ ಮಹಾನುಭಾವ, ಅವನು ಜೂರ ಇಡೋರು. ಶಕುನಿಯನ್ನು ಎದುರಿಸಿ ಇಂಥ ಕೆಲಸ ಮಾಡ್ತಾನಲ್ಲ, ನಕಲನ್ನು ಜೂಜಿಗಿಟ್ಟ, ಸಹದೇವನ ಜೂಜಿಗಿಟ್ಟ, ಅದಕ್ಕೇನು ಅರ್ಥ ಗೊತ್ತಾ? ಆಚಾರ ಹೇಳ್ತಾರೆ, ನಕುಲ ಅಂದರೆ ಆತ ಶೀಲ, ಸಹದೇವ ಅಂದರೆ ವಿನಯ. ಶೀಲವನ್ನು ಪಣಕ್ಕಿಟ್ಟಾಗಾಯ್ತಲ್ಲಿ, ಶೀಲವನ್ನು ಕ್ಯಾರೆಕ್ಟರ್ ಮಾಡಿಕೊಂಡಾಗಾಯ್ತಲ್ಲಿ, ವಿನಯವನ್ನು ಕಳ್ಕೊಂಡಂತೆ ಆಯಿತು. ಅರ್ಜುನ ಶ್ರವಣ ಮನಗಳ ಸಂಕೇತ, ಅದನ್ನು ಬಿಟ್ಟಾಗಾಯಿತು. ಭೀಮಸೇನ ಜ್ಞಾನ, ಸಾಕ್ಷಾತ್ ಜ್ಞಾನ ಅವರನ್ನೂ ಇಟ್ಟ. ಕೊನೆಗೆ ತನ್ನನ್ನೂ ಇಟ್ಟು ಬಿಟ್ಟಂತೆ, ನಡೆದು ತನ್ನನ್ನು ಸೋತು ಬಿಡ್ತಾನೆ ಧರ್ಮರಾಜ. ಅಲ್ಲಿಗೂ ಬಿಡೋದಿಲ್ಲ. ಇದೆಲ್ಲ ವಿದರ ನೋಡ್ತಿದ್ದಾನೆ, ಎಷ್ಟು ದುಃಖ ಪಡ್ತಿದ್ದಾನೆ ಗೊತ್ತು. ಎದ್ದು ನಿಂತ್ಕೊಂಡಂತೆ ಕೂಗ್ತಿದ್ದಾನೆ, ಅನ್ಯಾಯ ಅನ್ಯಾಯ, ದಯವಿಟ್ಟು ನಿಲ್ಲಿಸಬೇಕು ಅಂತ ಹೇಳ್ತಾನೆ. ಯಾರೂ ಇಲ್ಲ, ಅದು ವಿದುರ ಸಹಾಯಕ್ಕೆ ಯಾರೂ ಇಲ್ಲ. ಭೀಷ್ಮರುಗಳೆಲ್ಲ ಸುಮ್ಮನೆ ಕೂತಿದ್ದಾರೆ, ಎಲ್ಲರೂ ಕೂಡ ಆಚಾರ್ಯ ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಂತೆ, ಸುಮ್ಮನೆ ಕೂತಿದ್ದಾರೆ. ಕೊನೆ ಘಟ್ಟದಲ್ಲಿ ದ್ರೌಪದಿ ನಡೀತೀಯ, ಇನ್ನಾರೇ ದ್ರೌಪದಿ ಇಟ್ಬಿಡು ಅಂತ ಹೇಳಿದಂತೆ, ತಕ್ಷಣ ದ್ರೌಪದಿ ದೇವಿಯನ್ನು ಇಟ್ಟುಬಿಡ್ತಾರೆ. ಆ ಕ್ಷಣಕ್ಕೆ ಬರೀ ಮಾತಾಡೋದು ಗೆದ್ದೆ ಗೆದ್ದೆ ಗೆದ್ದೆ, ಬರೀ ಮೋಸ. ಆ ಮೋಸದಲ್ಲಿ ಧರ್ಮರಾಜ ಎಲ್ಲವನ್ನೂ ಕಳ್ಕೊಡುತ್ತಾರೆ. ದುರ್ಯೋಧನ ಹುಚ್ಚೆದ್ದು ಕುಣಿತಾನೆ. ಅದು ಪೈಶಾಚಿಕವಾದ ಆನಂದ. ಕೆಟ್ಟ ಕೆಲಸ ಮಾಡಿ ಸಂತೋಷ ಪಟ್ಟರೆ ಅದು ಪೈಶಾಚಿಕ ಆನಂದ ಅಂತ ಕರೀತಾರೆ. ಸುಮ್ಮನೆ ಆಗಬಾರ್ದು ಅಲ್ಲಿಂದ. ಹಾಗೆ ದ್ರೌಪದಿನ ಸೋತರೆ ದ್ರೌಪದಿನ ಸಭೆ ಎಡತರಬೇಕೀಗ. ಪ್ರಾತಿಕಾಮೆ ಅಂತ ಒಬ್ಬ ದೂತ, ಅವನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ದ್ರೌಪದಿ ಬರೋದಿಲ್ಲ ಅಂತ ಹೇಳ್ತಾರೆ. ಆಗ ದುಶ್ಯಾಸನ ಕಳಿಸ್ಬೇಕು, ದುಶ್ಯಾಸನ ನೀನು ಹೋಗು. ಹೋಗ್ತಾರೆ ದುಶ್ಯಾಸನ. ದ್ರೌಪದಿ ದೇವಿಯ ತಲೆ ಕೂದಲು ಎಳೆ ತಗೊಂಡು ಬಂದಂತೆ ನೆಟ್ಕೊಂಡು ಎಂಥ ರಾಕ್ಷಸ ಇದ್ದಾನೆ ಅಂದರೆ ಭಯಂಕರ ರಾಕ್ಷಸ. ಒಂದು ಕಡೆ ನೋಡಿದ್ರೆ ಅತ್ತಿಗೆ ಮಹಾರಾಣಿ ಯುವರಾಣಿ ಲೋಕ ಕಂಡಂಥ ಅದ್ವಿತೀಯವಾದಂಥ ವ್ಯಕ್ತಿತ್ವದ ಅಂಥ ಸ್ತ್ರೀಯನ್ನು ಕರ್ಕೊಂಡು ಬರ್ತಾನೆ. ದ್ರೌಪದಿ ಒಂದು ಮಾತು ಹೇಳಿದ್ರಂತಾಗ ಇರೋ ದುಶಾಸನ. ಅಲ್ಲಿಗೆ ನಾನು ಬರದಿರೋದಕ್ಕೆ ಇನ್ನೊಂದು ಕಾರಣ ಇದೆ, ರಜಸ್ವಲೇ ಬರೋದಿಲ್ಲ ಅಂತ ಹೇಳಿದೆ. ನೆನ್ಪಿಟ್ಕೋಬೇಕು ಇಂಥ ಮಾತನ್ನಾಡಿದಾಗಲೂ ಒಂದು ಕರೆ ಅರ್ಥ ಮಾಡ್ಕೊಳ್ಳೋದವ್ರು ಎಂಥ ರಾಕ್ಷಸ ಅಂದರೆ ಇವಾಗಲೂ ಸರಿ ರಾಕ್ಷಸರೇ ರಜಸ್ವಲೆ. ಆದರೂ ಸಭೆಗೆ ಬಾ ಅಂದರೆ ನಮ್ಮ ನಡೀತಿರೋದು ಹೇಗೆ ರಜಸ್ವಲೆ ದೇವ್ರ ಮೇಲೆ ಓಡಾಡ್ತಿರ್ತಾರೆ ಮನೆಯಲ್ಲೆಲ್ಲ ಕೂಡ. ಇದು ದುಶ್ಯಾಸನ ಕಾಲದ ಶುರುವಾದ ಪದ್ಧತಿ ಅಂತ ಕರೀತಾರೆ. ಮತ್ತು ಮನೆಯಲ್ಲಿ ಮಡಿಮೇಲುಗಳ ಕಾನ್ಸೆಪ್ಟೇ ಇಲ್ಲ. ಇವತ್ತು ನಿಜವಾದ ಅರ್ಥದಲ್ಲಿ ಮಾಸ ಧರ್ಮ ಅನುಷ್ಠಾನ ಮಾಡ್ತಕ್ಕಂಥ ಸ್ತ್ರೀಯರ ಸಂಖ್ಯೆ ದಿನೇ 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 ಭಾರಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ದುಶ್ಯಾಸನ ದುಷ್ಟ ಶಾಸನ ದುಶ್ಯಾಸನ. ಅದಕ್ಕೆ ಇವರದೆಲ್ಲ ಆಧಾರಿತರೆಲ್ಲ ಅದೇನು ಹಾಗೆ ಹೀಗೆ ಏನು ಕಥೆ ಶುರು ಮಾಡಿಬಿಡ್ತಾರೆ. ಇದು ಭಾರಿ ಸರ್ವಜ್ಞರು ಮಾತಾಡ್ತಾರೆ ಮಾತಾಡ್ತಾರೆ. ಶಾಸ್ತ್ರಕ್ಕಿಂತ ಇದು ದೊಡ್ಡದಲ್ಲ. ಕಣ್ಣಿಗೆ ಕಾಣುತ್ತೆ, ಬರೀ ಕಣ್ಣಿಗೆ ಕಾಣೋದಿಲ್ಲ, ಅಲ್ಲಿರೋ ಬ್ಯಾಕ್ಟೀರಿಯಾ ವೈರಸ್ಗಳು ಕಣ್ಣಿಗೆ ಕಾಣೋದಿಲ್ಲ, ಎಫೆಕ್ಟ್ ಮಾಡುತ್ತೆ. ಈ ಸೂಕ್ಷ್ಮ ಭೌತಿಕ ಪದಾರ್ಥಗಳು ಸೂಕ್ಷ್ಮ ಕಣ್ಣಿಗೆ ಕಾಣೋದಿಲ್ಲ. ಇನ್ನು ಪುಣ್ಯ ಪಾಪ ಹೇಗೆ ಕಣ್ಣಿಗೆ ಕಾಣುತ್ತೆ ಯೋಚನೆ ಮಾಡಿ. ಈ ಮೈಕ್ರೋವೇವ್ಸ್ ಯಾವುದಕ್ಕೂ ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮ ಮೈಕ್ರೋವೇವ್ಸ್. ಪುಣ್ಯ ಪಾಪ ಇನ್ನೂ ಸೂಕ್ಷ್ಮ. ಇವರೇನಿಲ್ಲ ಅಂತ ಹೇಳಿದ್ರೆ ಏನರ್ಥ ಅದಕ್ಕೆ? ಎಷ್ಟೋ ಸತ್ಯ ಡಾಕ್ಟರ್ಸೇ ಸ್ಕ್ಯಾನ್ ಮಾಡಿ ನೋಡ್ತಾರೆ, ರಿಪೋರ್ಟ್ಸ್ ಬೇರೆ ಬೇರೆ ಬರುತ್ತೆ. ಸ್ಕ್ಯಾನ್ ಮಾಡಿ ನೋಡಿ ಇದು ಸರಿ ಇಲ್ಲ ಎಷ್ಟಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಇಷ್ಟು ಗೊಂದಲ ಇರೋ ಜನಗಳನ್ನ ನಂಬಿಕೊಂಡು ನಾವು ಧರ್ಮ ಬಿಡಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆದರೆ ದ್ರೌಪದಿ ನಡ್ಕೊಂಡೇ ಹೋದರಂತೆ. ಇಲ್ಲಿ ಗಮನಿಸಬೇಕು, ಇಲ್ಲ ಯಾಕೆ ನಡೀತಾ ಇದೆ ಅಂದರೆ ಬ್ರಹ್ಮದೇವರ ಶಾಪ ಇದೆ. ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಅನ್ಯಗಾಶ್ಚ ಭಾವತ ಅಂತ ಶಾಪ ಕೊಟ್ಟಿದ್ದಾರೆ. ಆ ಶಾಪ ನಡೀತಾ ಇದೆ ದ್ರೌಪದಿ ಮೇಲೆ, ಭಾರತೀ ದೇವಿ ಮೇಲೆ, ಉಳಿದವ್ರ ಮೇಲೆ. ಭಾರತೀ ದೇವಿಯಲ್ಲಿ ಇದ್ದಾರೆ, ಉಳಿದವರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಅವರೆಲ್ಲ ನಡ್ಕೊಂಡು ಬರ್ತಾನೆ ಸಭೆಯಲ್ಲಿ, ಸಭೆಯಲ್ಲಿ ನೋಡ್ತಾರೆ ಕೇಳ್ತಾರೆ ಏನು ಹೇ ಭೀಷ್ಮ ವಿದುರ ದ್ರೋಣ ನೋಡ್ತಾ ಇದ್ದೀರಿ ನೀವೆಲ್ಲ ಕೂಡ. ಸುಮ್ಮನೆ ಕೂತಿದ್ದೆಲ್ಲ ದ್ರೌಪದಿ ಕೇಳ್ತಾರೆ, ಸುಮ್ಮನೆ ಕೂಡದ ಹೇಗೆಲ್ಲ ಕೂಡ. ಎಂಥ ಅನ್ಯಾಯ ಇದು, ಜಗತ್ತು ಕಂಡ ಪರಮ ಅನ್ಯಾಯ. ಆದರೆ ಯಾರ ಮಾತು ಇಲ್ಲಾಗ ಆಗ ದ್ರೌಪದಿ ಹೇಳ್ತಾರೆ, ನಸ ಸಭಾ ಯತ್ರ ನಸಂತಿ ವೃದ್ಧಾಹ. ಎಲ್ಲಿ ಹಿರಿಯರಿಲ್ಲೋ ಅದು ಸಭೆಯಲ್ಲ. ನತೇ ವೃದ್ಧಾಹ ಏ ನವದಂತೀಹ ಧರ್ಮಂ. ಭೀಷ್ಮ ದ್ರೋಣರೆಲ್ಲ ಕೂತಿದ್ದಾರಲ್ಲ ಅಂತ ಕೇಳಿದರೆ, ಹೆಸರಿಗೆ ವೃದ್ಧರು, ಧರ್ಮ ಹೇಳಿದವರು ವೃದ್ಧರಲ್ಲ. ಸಭೆ ಆಗಬೇಕಾದ್ರೆ ವೃದ್ಧರಿರಬೇಕು, ಹಿರಿಯರಿರಬೇಕು. ಹಿರಿಯರಿಗೆ ಗುರುತೇನು ಧರ್ಮ ಹೇಳಬೇಕು. ಮತ್ತು ಮನೆಯಲ್ಲಿ ಯಜಮಾನರಿರಬೇಕು, ಇಲ್ಲದವರು ಮನೆಯಲ್ಲ. ಸುಮ್ಮನೆ ಯಜಮಾನರಿದ್ದರೆ ಅಲ್ಲ, ಧರ್ಮ ಹೇಳಬೇಕು ಅವರು. ಇವತ್ತೆಲ್ಲಿ ಧರ್ಮ ಅವರೇ ಧರ್ಮ ಮಾಡ್ತಾ ಕೂತಿರ್ತಾರೆ. ದೊಡ್ಡವರು ಹೇಳಬೇಕು ಇದು ಏಕಾದಶಿ ದಿವಸ, ಇದು ಧರ್ಮಸಾಧ, ಇದು ಹಬ್ಬ, ಇದು ಸಂಕ್ರಾಂತಿ, ಇದು ಯುಗಾದಿ. ಯಾ ಹೇಳೋರು ಯಾರಿದ್ದಾರೆ ಅವರೇ ಇದ್ದರೆ ಜಾಸ್ತಿ ತಪ್ಪಿಟ್ಟುಬಿಟ್ಟಿರ್ತಾರೆ. ಆ ಸಭೆ ನಡೀತಿರೋದು ಹಾಗೆ. ಅಲ್ಲಿ ಸಭೆ ಇದು ಮನೆ ಅಷ್ಟೇ. ದುರ್ಯೋಧನ ಸಭೆಯಂತೆ ಮನೆ ಮನೆಗಳಲ್ಲಿ ಇವತ್ತು ವಾತಾವರಣ ಕಾಣುತ್ತೆ. ಮನೆಯಲ್ಲಿ ಕುಡಿಬೇಡಿ ಅಂತ ಹೇಳೋ ಜನ ಇಲ್ಲ, ಎಲ್ಲ ಉಡುಗೆ ಕುಡಿತಿರ್ತಾರೆ. ಯಾರು ಹೇಳಬೇಕು ಈ ಮಧ್ಯೆ? ಮಕ್ಕಳಿಗೆ ಕೂಡ ದೇವ್ ಎಂಜಾಯ್ ಮಾಡ್ತಾರೆ, ಕುಡಿಯೇ ಕುಡಿ ಅಂತ ಹೇಳ್ತಿರ್ತಾರೆ. ಹೀಗಾದರೆ ಹೇಳೋರು ಯಾರು ಈ ಮಧ್ಯೆ? ಇದೆಲ್ಲ ಯೋಚನೆ ಮಾಡಿದರೆ ಸಭೆಯಲ್ಲಿ ನಡೆಯ ಅನ್ಯಾಯ ನೋಡ್ತಾರೆ. ಇದು ಮನೆನ, ಇದು ಸಭೆನ, ಇವು ವೃದ್ಧರ. ಧರ್ಮ ಹೇಳ್ತಾರೆ ಅವರೆಂತ ವೃದ್ಧರಾಗ್ತಾರೆ. ವೃದ್ಧರ ಕೈಲಿ ಫಿಸಿಕಲ್ ಸ್ಟ್ರೆಂತ್ ಇರೋದು ನೆನಪಿರಬೇಕು. ವೃದ್ಧರಿಗೆ ಫಿಸಿಕಲಿ ಭಾರಿ ವೀಕ್ ಇರ್ತಾರೆ, ಆದರೆ ಧರ್ಮಜ್ಞಾನ ಭಾರಿ ಇರುತ್ತದೆ. ಎಷ್ಟೋ ಮನೆಗಳಲ್ಲಿ ಹಣ್ಣು ಮುದುಕಿರ್ತಾರೆ, ಹೆಂಗಸರು ಪ್ಯಾರಾಲಿಸಿಸ್ ಆಗಿ ಬಿದ್ದಿರ್ತಾರೆ. ಯಾರೋ ಕೇಳ್ತಾರೆ, ಅಜ್ಜಿ ಇದು ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ನೆನಪಿರಬೇಕು ಆ ಗೈಡೆನ್ಸ್ಗೆ ಅವ್ರು ಬೇಕು. ಫಿಸಿಕಲಿ ಅನ್ಫಿಟ್, ಮೋಸ್ಟ್ ಅನ್ಫಿಟ್, ಆದರೆ ತಿಳುವಳಿಕೆ ಕೊಡೋ ಶಕ್ತಿ ಅವರಿಗಿದೆ. ವೃದ್ಧರ ಜವಾಬ್ದಾರಿ ಇರೋದೇ ಧರ್ಮ ಹೇಳೋದ್ರೊಳಗೆ. ಭಗವಂತ ವೃದ್ಧರ ಕೆಲಸ ಇಲ್ಲದೆ ಹೋಗಿದ್ರೆ ವಯಸ್ಸಾದ ತಕ್ಷಣ ಸಹಾಯ ಮಾಡಿಬಿಡ್ತಿದ್ದೆ, ಎಲ್ಲರೂ ಕೂಡ ಸಹಾಯ ಮಾಡಿಲ್ಲ. ಮುಂದವ್ರು ಹೇಳಬೇಕು ಅಂತ ಪರಮಾತ್ಮ ಕೂಡಿಸಿದ್ದಾನೆ. ಅವರು ಹೇಳೋ ಜವಾಬ್ದಾರಿ ಅವರಿಗಿಲ್ಲ, ಕೇಳೋ ವಿವೇಕ ಇವರಿಗಿಲ್ಲ, ಸಮಾಜ ಹಾಳಾಗಬೇಕು. ನತದ್ಧರ್ಮಂ ಯತ್ ಸತ್ಯೇನ ಹೀನಂ ನತತ್ ಸತ್ಯಂ ಯಚ್ಛಲೇನ ಅಭ್ಯುಪೇತಂ. ನಾಲ್ಕಲೇ ಹೇಳ್ತಾರೆ, ನಸಾ ಸಭಾ ಯತ್ರ ನಸಂತಿ ವೃದ್ಧಾಹ ನತೇ ವೃದ್ಧಾಹ ಏ ನವದಂತೀಹ ಧರ್ಮಂ ನತದ್ಧರ್ಮಂ ಯತ್ ಸತ್ಯೇನ ಹೀನಂ ನತತ್ ಸತ್ಯಂ ಯಚ್ಛಲೇನ ಅಭ್ಯುಪೇತಂ. ಹಿರಿಯರಲ್ಲಿ ಸಭೆ ಸಭೆಯಲ್ಲ, ಧರ್ಮ ಹೇಳದ ಹಿರಿಯರು ಹಿರಿಯರಲ್ಲ. ಯಾವುದರಲ್ಲಿ ಸತ್ಯ ಇಲ್ಲ ಅದು ಧರ್ಮ ಅಲ್ಲ, ಯಾವುದರಲ್ಲಿ ಕಪಟ ಇದೆ ಅದು ಸತ್ಯ ಅಲ್ಲ. ಎಲ್ಲ ತುಂಬಿ ತುಳುಕ್ತಕ್ಕಂಥ ಜಾಗ ಇದು ಅಂತ ಎಲ್ಲರನ್ನೂ ಕೇಳ್ತಾರೆ. ಅನ್ಯಾಯದ ನಿಲ್ಲಿಸಬೇಕು ಅಂತ ಹೇಳಿದರೆ ಆ ಕೆಲವು ಮಾತು ಬರುತ್ತೆ. ದ್ರೌಪದಿ ಒಂದು ಪ್ರಶ್ನೆ ಕೇಳ್ತಾರೆ, ದುರ್ಯೋಧನ ಮಾತೆತ್ತಿದ್ರೆ ನಿನ್ನ ಸೋತಿದ್ದಾನೆ, ಧರ್ಮರಾಜ ಸೋತಿದ್ದಾನೆ ಅಂತ ಹೇಳ್ತಾನಲ್ಲ. ನನ್ನ ಪ್ರಶ್ನೆ ಇಷ್ಟು, ನನ್ನನ್ನು ಮೊದಲು ಸೋತು ಧರ್ಮರಾಜ ಆಮೇಲೆ ತನ್ನನ್ನು ಸೋತನೋ, ಅಥವಾ ತನ್ನನ್ನು ಸೋತಾಗ ನನ್ನನ್ನು ಸೋತನೋ? ಇದು ಪ್ರಶ್ನೆ ದ್ರೌಪದಿ ಕೇಳಿದ ಪ್ರಶ್ನೆ. ಈ ಪ್ರಶ್ನೆಗೆ ಅರ್ಥ ಮಾಡಿಕೊಂಡೇ ಇಲ್ಲ. ಅದು ಹೇಳಿದೆ ಯುಗಾಂತ ಅಂತ ಒಂದು ಪುಸ್ತಕ ಹೇಳಿದ್ದೆ ಮೊನ್ನೆ, ಹುಚ್ಚಾಬಟ್ಟಿ ತಪ್ಪುಗಳು ಬರೆದ ಪುಸ್ತಕ ಅದು ಮೊದಲ ನನ್ನ ಬೇಕಾಷ್ಟು ಆಮೇಲೆ ಕಂಟಿನ್ಯೂ ಆಗಿದೆ ಬೇರೆಯವರಿಂದ. ಅಲ್ಲಿ ಬರೆದವಳು ಹಿಂಸೆ ಆಗ ಹೇಳ್ತಾಳೆ, ದ್ರೌಪದಿ ಪ್ರಶ್ನೆ ಕೇಳ್ತಾಳೆ, ಅರ್ಥನೇ ಇಲ್ಲ. ಯಾರು ಮೊದಲು ಸೋತ್ರ ಏನಂತೆ ಅಂತ ಕೇಳ್ತಾಳೆ. ಯಾರು ಮೊದಲು ಸೋತ್ರ ಅಂತ ಏನಂತೆ ಅದಕ್ಕೆ ಹೇಳ್ತಾರೆ ಆಚಾರ್ಯ ಬರೀತಾರೆ. ಬುದ್ಧಿ ಇಲ್ಲ ಎಂದು ಆಚಾರ್ಯ ಎಂದೋ ನಿರ್ಣಯ ಕೊಟ್ಬಿಟ್ಟಿದ್ದಾರೆ ನೋಡಿ. ದ್ರೌಪದಿ ಪ್ರಶ್ನೆಯ ಅರ್ಥ ಏನು ಗೊತ್ತಾ? ನನ್ನ ಮೊದಲ ಸೋತ ಧರ್ಮರಾಜ ಅಂತ ಹೇಳೋದಾದರೆ ಆತನಿಗೆ ಹಕ್ಕಿಲ್ಲ, ಸೋಲೋ ಹಕ್ಕಿಲ್ಲ. ಯಾತಕ್ಕಿಲ್ಲ ಅಂದರೆ ಗಂಡನಾದವನಿಗೆ ಹೆಂಡತಿಯನ್ನು ಇನ್ನೊಬ್ಬನಿಗೆ ಒಪ್ಪಿಸೋ ಸ್ಥಿತಿ ಯಾವ ಕಾಲಕ್ಕೂ ಇಲ್ಲ. ಮದುವೆ ಆಗಬೇಕಾದ್ರೆ ಅವನು ಓತು ತಗೊಂಡಿರ್ತಾನೆ, ಇವಳ ಜವಾಬ್ದಾರಿ ಪೂರ್ತಿ ನಂದು ಅಂತ ತಗೊಂಡಿರ್ತಾನೆ. ಆದ್ದರಿಂದ ಅವನಿಗೆ ಸೋಲೋ ಹಕ್ಕಿಲ್ಲ ಅಂದರೆ ಮೊದಲು ಇಡೋ ಚಾನ್ಸ್ ಇಲ್ಲ, ಆಗ ಇಟ್ಟರೆ ಇನ್ವ್ಯಾಲಿಡ್. ಇಲ್ಲ, ಮೊದಲು ತನ್ನನ್ನು ಸೋತ ಆಮೇಲೆ ಸೋತ ಅಂದರೆ ತನ್ನನ್ನು ಸೋತಾದ ಮೇಲೆ ಇವಳ ಮೇಲೆ ಅಕ್ಕತ್ತಿ ಇವಳ ಜೊತೆ ಅವಳು ದಾಸಿಯಾಗಿಬಿಟ್ಟಿದ್ದಾಳೆ, ಪ್ರತ್ಯೇಕ ದಾಸಿ ಆಗೋದಿಲ್ಲ. ಸ್ತ್ರೀ ಎಂದೂ ಕೂಡ ಮತ್ತೊಬ್ಬ ಪುರುಷನಿಗೆ ನೇರವಾಗಿ ದಾಸಿಯಾಗೋದಿಲ್ಲ. ತನ್ನ ಗಂಡ ದಾಸನಾದರೆ ಗಂಡನೇ ದಾಸಿಯಾಗಿದ್ದವರು ದಾಸಳಾಗ್ತಾಳೆ ಹೊರತು ಇಂಡಿಪೆಂಡೆಂಟ್ ದಾಸ್ಯವನ್ನು ಒಪ್ಪಲು ಸಾಧ್ಯ ಇಲ್ಲ. ಇದು ಧರ್ಮಸೂಕ್ಷ. ಇವರಿಗೆ ಧರ್ಮಸೂಕ್ಷ ಏನು ಗೊತ್ತಿ ಇವರಿಗೆ? ಯಾರು ಮೊದಲು ಸೋತ್ರ ಏನಂತೆ ತಿಳ್ಕೊಂಡ್ಬಿಟ್ರಷ್ಟೇ. ಧರ್ಮರಾಜ ಮೊದಲು ಸೋಲು ಹಕ್ಕು ಅವನಿಗಿಲ್ಲ, ಆಮೇಲೆ ಸೋಲು ಹಕ್ಕು ಅವನಿಗಿಲ್ಲ. ಇದು ದ್ರೌಪದಿಯ ಪ್ರಶ್ನೆ. ಇದು ಭೀಷ್ಮರಿಗೆ ಎಲ್ಲರಿಗೆ ಅರ್ಥ ಆಯ್ತದೆ. ಉತ್ತರ ಕೊಡ್ಲಕ್ಕೆ ಹೋದ್ರೆ ಫಜಿತಿ ಆಗುತ್ತೆ ಅಂತ ಮಾತೇ ಆಗಲಿಲ್ಲ. ಭೀಷ್ಮರು ಒಂದು ಮಾತಾಡಿದ್ರು, ಒಂದೇ, ಅಮ್ಮ ದ್ರೌಪದಿ ನಮ್ಮನ್ನು ಕೇಳಬೇಡ, ಪೃಚ್ಛ ಧರ್ಮಜಂ, ನೀನು ಧರ್ಮರಾಜನೇ ಕೇಳು ಅಂತ ಹೇಳಿಬಿಡ್ತಾರೆ. ಎಸ್ಕೇಪ್ ಆಗ್ತಾರೆ ಅದರ ಸಭೆಯಲ್ಲಿ. ನಾವು ಜವಾಬ್ದಾರಿ ಹೊರಬೇಕಾದವರು ಜವಾಬ್ದಾರಿ ಕಳ್ಕೊಂಡ್ಬಿಟ್ರೆ ಎಷ್ಟು ತಪ್ಪಾಗುತ್ತೆ? ಜವಾಬ್ದಾರಿನ ನಡೆಸಿ ಕಳ್ಕೋಬೇಕೆ ಹೊರತು ತಪ್ಪಿಸ್ಕೊಂಡು ಹೋಗಬಾರ್ದು, ಪಲಾಯನವಾದ ಮಾಡಬಾರ್ದು. ಭೀಷ್ಮರಂಥವರಿಂದ ಮಾತಾಡಿದಾಗ ಏನು ಹೇಳಬೇಕು ಇಲ್ಲಿ? ಇದು ಕುರುಕುಲ ವೃದ್ಧರವರು, ಭಾರಿ ತಿಳಿದವರು, ಆಜೀವ ಬ್ರಹ್ಮಚಾರಿಗಳು, ಪಾಪ ಅಂಥವ್ರ ಬಾಯಲ್ಲಿ ಧರ್ಮ ಬರಬಾರದೆ ಆಗ ಬರಲಿಲ್ವಂತೆ. ಮುಂದೆ ಪ್ರಸಂಗ ಬರುತ್ತೆ. ಶಾಂತಿ ಪರ್ವದಲ್ಲಿ ಸುಮಾರು 20,000 ಶ್ಲೋಕ ಧರ್ಮೋಪದೇಶ ಮಾಡ್ತಾರೆ ಭೀಷ್ಮರು. ಸುಮಾರು ದ್ರೌಪದಿ ಅಲ್ಲೇ ಕೂತಿರ್ತಾರೆ, ಮಧ್ಯೆ ಕೇಳ್ತಾರೆ, ಇಷ್ಟೆಲ್ಲ ಬಾಯಿವನ್ನು ಎಷ್ಟು ಮಾತಾಡ್ತಿದ್ದೀರಲ್ಲ, ಅವತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು ಅಂತ ಹೇಳ್ತಾರೆ. ಇಷ್ಟೆಲ್ಲ ಧರ್ಮಸೃಷ್ಟಿ ಬಗ್ಗೆ ಮಾತಾಡ್ತೀರಿ, ಮೋಕ್ಷ ಧರ್ಮ, ಅಪಧರ್ಮ, ರಾಜಧರ್ಮ ಒಬ್ಬರು ಏನೇನೋ ಹೇಳ್ತೀರಲ್ಲ, ಅಷ್ಟು ಪ್ರಶ್ನೆ ಕೇಳಿದೆ ನಾನು, ಉತ್ತರ ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ರು. ಆಗ ಭೀಷ್ಮರು ಹೇಳಿದ್ರಂತೆ, ಅಮ್ಮ ನೀನು ಹೇಳಿದ ಸತ್ಯ ಅಂತ ಹೇಳ್ತಾರೆ. ಅವ್ರು ಭೀಷ್ಮರು ತಪ್ಪು ಒಪ್ಕೊಂಡ್ಬಿಡ್ತಾರೆ, ಹೌದು ತಪ್ಪು ಮಾಡಿದೆ ನಾನು. ಯಾತಕ್ಕೆ ಅಂದರೆ ದುರ್ಯೋಧನ ತಿಂದ ಕೊಟ್ಟೆ ಹಾಕಿದ ಅನ್ನದ ಋಣ ನನ್ನ ಬಾಯಿ ಕಟ್ಟಿತ್ತು ಅಂತ ಹೇಳ್ತಾರೆ. ಹಂಗು ಅಂದ್ರಿದೆ, ಹಂಗಿಗೆ ಬಿಟ್ಟಿದ್ದೆ, ನನ್ನ ಬುದ್ಧಿ ಕೆಟ್ಟೋಗಿತ್ತಾಗ, ಅದಕ್ಕೆ ನನ್ನ ಬುದ್ಧಿ ಹೊಳಿಲೇ ಇಲ್ಲ, ದಾರಿ ತಪ್ಪಿಟ್ಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಅಯೋಗ್ಯರಿಂದ ನಾವೇನಾದ್ರೂ ಉಪಕಾರ ತಗೊಂಡ್ರೆ ಅವನು ನಮ್ಮನ್ನು ದುರುಪಯೋಗ ಮಾಡಿಕೊಂಡೇ ಮಾಡ್ಕೋತಾನೆ. ಹೇಳಿಲ್ಲ, ಎಕ್ಸಾಮ್ ಹೋಗ್ತಿರ್ತಾನೆ ಮೇಷ್ಟ್ರು, ಪಾಪ ಹೊತ್ತಾಗಿರುತ್ತೆ ಎಕ್ಸಾಮ್ ಇನ್ವಿಜಿಲೇಟರ್ ಕಾರಲ್ಲಿ ಬರ್ತಾರೆ ಶ್ರೀಮಂತನ ಮಗ, ಏನು ಸರ್ ಹೊತ್ತಾಗಿದೆ, ಡ್ರಾಪ್ ಕೊಡ್ತೀನಿ ಬನ್ನಿ ಅಂತಾನೆ. ಇನ್ನು ಖುಷಿ ತೊಗೊಂಡು ಹೋಗ್ಬಿಡ್ತಾನೆ ಅಲ್ಲಿ ಹೋಗ್ತಾನೆ. ಅನ್ಫಾರ್ಚುನೇಟ್ಲಿ ಅವನ ಕ್ಲಾಸಿಗೆ ಇನ್ವಿಜಿಲೇಟರ್ ಇವರು, ಅವನು ಕಾಫಿ ತೆಗಲಕ್ಕೆ ಶುರು ಮಾಡ್ತಾನೆ, ಕಾಫಿ ಹೊಡಿಯಲಿಕ್ಕೆ ಇವ್ರು ನಿಂತಿರ್ತಾನೆ. ಸರ್ ಡ್ರಾಪ್ ಕೊಟ್ಟಿದ್ದು, ನಿಮ್ಗೆ ಹುಷಾರಾಗಿದೆ, ನನ್ನ ಹತ್ರ ಬರಬೇಡಿ, ನಿಮ್ಮನ್ನು ಕರ್ಕೊಂಬಂದಿದ್ದೆ ನಾನು, ಕತೆ ಮುಗಿತಾನಿಗೆ. ಅವ್ ಇನ್ನೊಬ್ಬರು ನೋಡ್ತಾನೆ, ಸರ್ ಅವ್ನು ಬಿಟ್ಟಿದೆ ನನ್ನ ಬಿಡಿ ಅಂತ. ಆಮೇಲೆ ಎಲ್ಲ ಕೆಟ್ಟೋಗ್ಬಿಡಿ, ಧರ್ಮ ಕೆಡೋದೇ ಹಾಗೆ. ಆದರೆ ಯಾವಾಗಲೂ ಕೂಡ ಧರ್ಮವನ್ನು ನಿತ್ಯದ ಇದಕ್ಕೆ ದುರುಪಯೋಗ ಬಳಸ್ಕೋಬೇಡಿ ಅಂತ ಹೇಳಿ, ಧರ್ಮವನ್ನು ಮಾರಾಟ ಮಾಡಬಾರದು. ಅವನು ಧೈರ್ಯವಾಗಿ ಏನು ಹೇಳಬೇಕದು, ಅವನು ಕಾಡ್ರ ಬಟ್ ಡ್ರಾಪ್ ಕೊಟ್ಟರೆ ಬೇಡ ಅಂತ ಹೇಳಬೇಕಾಗಿತ್ತು ಫಸ್ಟ್ ಅವನು. ಅಥವಾ ಬಂದ್ಮೇಲೆ ಆ ಲೆಕ್ಕ ಬೇರೆ ಈ ಲೆಕ್ಕ ಬೇರೆ, ನಾನು ಬೇಕಾದ್ರೆ ಮನೆ ಡ್ರಾಪ್ ಕಾರಲ್ಲಿ ಬಿಡ್ತೇನೆ, ಈ ಕಾಫಿ ಹೊಡೆಯೋಕ್ಕೆ ಮಾತ್ರ ಬಿಡೋದಿಲ್ಲ ಅಂತ ಹೇಳಬೇಕು. ಯಾವುದನ್ನು ಎಲ್ಲಿಗೂ ಋಣ ತಗೊಂಡ್ರೆ ಹೇಗಾಗುತ್ತೆ? ಇದು ತಪ್ಪಾಯಿತು. ಹಾಗಿದ್ದರೆ ಇವತ್ತ್ಯಾಕೆ ಧರ್ಮ ಹೇಳ್ತೀರಿ ಅಂತ ಕೇಳ್ತಾರೆ. ಅವತ್ತು ಧರ್ಮ ಬಿಟ್ಟವ್ರು ಇವತ್ತ್ಯಾದಕ್ಕೆ ಹೇಳ್ತೀರಿ ಅಂದರೆ, ದುರ್ಯೋಧನ ಕೊಟ್ಟ ಅನ್ನ ನನ್ನ ದೇಹದಲ್ಲಿತ್ತು, ಬುದ್ಧಿ ಕೆಟ್ಟೋಗಿತ್ತು. ಅರ್ಜುನ ಬಾಣ ಹೊಡೆದ, ರಕ್ತ ಎಲ್ಲ ಸುರಿಯೋಗ್ಬಿಟ್ಟಿದೆ, ಬುದ್ಧಿ ಪ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಈಗ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಈ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ, ಆ ಬ್ಲಡ್ ಅಲ್ಲದೆ ಬೇರೆ ಬ್ಲಡ್ ಇಂಪ್ಲಾಂಟ್ ಮಾಡ್ತಾರೆ, ಅರ್ಥ ಆಯ್ತಾ? ಆ ರೀತಿ ಅರ್ಜುನ ಬಿಟ್ಟ ಬಾಣಗಳಿಂದ ಇವರು ತಿಂದ ದುರ್ಯೋಧನ ಅನ್ನವೆಲ್ಲ ಹೊರಗೋಗಿದೆ. ಆಗ ಶುದ್ಧ ಬುದ್ಧಿ ಬಂದು ಆಗ ಉಪದೇಶ ಮಾಡ್ತಾ ಇದ್ದಾರೆ. ಇವತ್ತು ಈ ಧರ್ಮಸೂತ್ರ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲ ಇರ್ತೇವೆ. ಏನು ಮಾತಾಡ್ತೀವಿ, ಎಲ್ಲೋ ಸಿಗ್ತಾನೆ ಮನುಷ್ಯ. ಇವತ್ತು ಮನೆಯಲ್ಲಿ ಬಿಟ್ಟು ಎಲ್ಲ ಕಡೆ ತಿನ್ನೋ ಅಭ್ಯಾಸ ಆಗಿದೆ, ಮನೆಯಲ್ಲಿ ಒಂದೇ ತಿನ್ನೋದಿಲ್ಲ ಅಷ್ಟೇ. ಬೇರೆ ಕಡೆ ಕೊಟ್ಟಾಗ ತಿನ್ನೋದಕ್ಕೂ ಟೈಮಿಂಗ್ಸ್ ಇಲ್ಲ, ಕೊಟ್ಟಾಗ ತಿಂದ ಅಷ್ಟೇ, ಕೊಟ್ಟಾಗೆಲ್ಲ ತಿಂತಿರೋದು ಕೆಲಸ. ಈ ರೀತಿ ಮಾಡಿದರೆ ಮನುಷ್ಯ ಉದ್ಧಾರ ಆಗ್ತಾನ? ಆಹಾರದ ಮೇಲೆ ನಿಯಂತ್ರಣ ಯಾರಿಗಿಲ್ಲ ಅವರೆಂದೂ ಧರ್ಮವನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ. ಆಹಾರದ ಮೇಲೆ ಹತೋಟಿ ಇಲ್ಲದೆ ಹೋದರೆ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ಜ್ಞಾನಸಿದ್ಧಿ ಅಂತ ಹೇಳ್ತಾರೆ. ಆಹಾರದ ಮೇಲೆ ನಿಯಂತ್ರಣ ಯಾರು ಹೊಂದೋದಿಲ್ಲ ಅವರೆಂದೂ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಶುದ್ಧ ಆಹಾರ, ಸಾತ್ವಿಕ ಆಹಾರನೇ ಆಗಬೇಕು. ಎಂಥವನ ಬುದ್ಧಿನೂ ಕೆಡಿಸ್ಬಿಡುತ್ತೆ. ನಾವೇನು ಮಾಡ್ತೇವೆ, ಅವನು ಹಾಗೆ ಹೇಗೆ ಪರವಾಗಿಲ್ಲ ಏನೋ ಮಾತಾಡ್ಕೊಂಡು ಹೋಗ್ತೇವೆ, ತಪ್ಪದು. ಭೀಷ್ಮರಂಥವರ ಮನಸ್ಸನ್ನೇ ಕೆಡಿಸಿದ ಮೇಲೆ ನಮ್ಮಂಥವ್ರ ಪಾಡು ಏನಾಗುತ್ತೆ ಯೋಚನೆ ಮಾಡಿ. ಪುರಾಣದಲ್ಲಿ ಒಂದು ಕಥೆ ಹೇಳ್ತಾರೆ, ಅದಕ್ಕೆ ಒಬ್ಬ ದೊಡ್ಡ ಯೋಗಿ, ತುಂಬ ಪುಣ್ಯಾತ್ಮ ಅವನು, ಸಂಚಾರ ಮಾಡ್ತಾ ಮಾಡ್ತಾ ನಿತ್ಯ ಸಂಚಾರಿ ಅವನು. ಯಾರ್ದೋ ಮನೆಗೆ ಹೋದ, ಒಬ್ಬ ನೋಡ್ದ, ಶ್ರೀಮಂತ ನೋಡ್ದ, ನಮ್ಮನೆಯಲ್ಲೇ ಆತಿಥ್ಯ, ಇವತ್ತು ಬಂದು ಇಲ್ಲೇ ಹೇಳ್ಕೊಳ್ಳಿ ಅಂತ ಹೇಳಿದ. ತಿಳ್ಕೊಂಡ, ಸ್ನಾನ ಆಯಿತು, ಪೂಜೆ ಆಯಿತು, ಊಟನೂ ಆಯಿತು. ಭಾರಿ ಶ್ರೀಮಂತ ಅವನು, ಬಂಗಾರ ತಟ್ಟೆ ಇಟ್ಟಿದ್ದ, ಬಂಗಾರದ ಲೋಟ ಇಟ್ಟಿದ್ದ, ಮನೆ ತುಂಬ ಬಂಗಾರನೇ. ಊಟ ಮುಗೀತು, ಮುಗಿಯೋ ಹೊತ್ತಿಗೆ ಒಂದು ಐಡಿಯಾ ಬಂತು, ಎಲ್ಲಿ ನೋಡಿದ್ರು ಬಂಗಾರದ ಪಾತ್ರೆ ಇದೆ, ಒಂದು ಲೋಟ ಯಾಕೆ ಹಾಕ್ಬಾರ್ದು ಜೋಡಿಗೆ ಗೆನಿಸ್ತೇವೆ ಅವನಿಗೆ ಗೊತ್ತಾಗೋದಿಲ್ಲ ಅದಲ್ಲ, ನೂರಾದ್ರೆ ಯಾರಿಗೆ ಗೊತ್ತಾಗುತ್ತೆ ಅಂತೇಳಿ ಮೇಲೆ ಜೋಡಿಗೆ ಹಾಕೊಂಡೇ ಬಿಟ್ಟವ್ರು, ಹೊರಟೇ ಬಿಟ್ಟ ಅಲ್ಲಿಂದ. ಹೊರಟ ಸಾಯಂಕಾಲದವರೆಗೂ ಸಂಚಾರ ಮಾಡ್ಕೊಂಡು ಹೋದ, ಒಂದು ಸರೋವರ ಬಂತು, ಇಳಿದ, ಇಳಿದು ಸ್ನಾನ ಎಲ್ಲ ಮಾಡ್ದ, ಜಪ ಮುಗಿಸ್ದ, ಆಮೇಲೆ ನೋಡ್ತಾರೆ ಬಂಗಾರದ ಲೋಟ ನೋಡ್ದ. ಆಗ ಅನ್ಕೊಂಡ, ಇದನ್ನ ಯಾಕೆ ಕದ್ಕೊಂಬಂದೆ ನಾನು ಅಂತ ಅನ್ಕೊಂಡಪ್ಪ, ಇದನ್ನ ಯಾಕೆ ಕದ್ಕೊಂಬಂದೆ ನಾನು. ಸಂಧ್ಯಾ ಒಂದು ಎಫೆಕ್ಟ್ ಗೊತ್ತಾಗುತ್ತೆ, ಗೊತ್ತಾಯ್ತಾ ಈಗ. ಸಂಧ್ಯಾಂದ್ರೆ ಮಾಡಿದ್ದರ ಮಾಡಿದ್ದರಿಂದ ಅವನು ಮಾಡಿದ ತಪ್ಪು ಅರ್ಥ ಆಯ್ತು ಅವನಿಗೆ. ಸಂಧ್ಯಾಂದ್ರೆ ಮಾಡೋದೇ ತಪ್ಪು ಅಂತ ತಿಳ್ಕೊಂಡವ್ರಿಗೆ ಅರ್ಥ ಆಗೋದಿಲ್ಲ ಜಲಕ್ಕೂ. ಸಂಧ್ಯಾಂದ್ರೆ ಮಾಡಿದ್ದಕ್ಕೆ ಬಂತ ಹೇಳ್ತೇವೆ, ಜಲಭಾಯ ಮಂತ್ರನ ಮಾಡೋದೇ ಜಲಭಾಯ ಮಂತ್ರ ಕುಡಿಯೋದೇ ಅದಕ್ಕೋಸ್ಕರ. ಹಗಲು ಮಾಡಿದ ಪಾಪ ಎಲ್ಲ ರಾತ್ರಿ ಹೊತ್ತು ಸಂಧ್ಯಾಂದ್ರೆ ಹೋಗುತ್ತೆ, ರಾತ್ರಿ ಮಾಡಿದ್ದೆಲ್ಲ ಬೆಳಗ್ಗೆ ಹೋಗುತ್ತೆ. ಆ ಸಿದ್ಧಿಯನ್ನು ಪ್ರಾಕ್ಟಿಕಲಿ ತೋರಿಸ್ತಾನೆ. ಕಡೆ ವ್ಯಥೆಯಾಯಿತು ಪಾಪ, ತುಂಬ ತಪ್ಪು ಮಾಡಿದೆ ನಾನು, ಯಾತಕ್ಕೆ ಹೀಗಾಯಿತು ಅಂತ ಧ್ಯಾನ ಮಾಡಿದೆ. ಅವಾಗ ಅರ್ಥ ಆಯಿತು, ತನ್ನ ಊಟಕ್ಕೆ ಹಾಕಿದವನು ಯಾರು ಗೊತ್ತಾ, ಒಬ್ಬ ಕಳ್ಳ. ಅವನು ಊಟ ಮುಗಿಯೋತೆ ಕಳ್ಳತನ ಬುದ್ಧಿ ಬಂದಿತ್ತಂತ ಆಗಲಿ ನೆನ್ಪಿಟ್ಕೊಂಡಿರ್ಬೇಕು. ಎಷ್ಟು ಬೇಗ ಅದು ಬಳು ಸೇರಿದೆ ಅಂತ ಕೇಳಿದರೆ, ಆಹಾರ ಹೇಗೆ ನಮಗೆ ಕೆಲವು ಪದಾರ್ಥ ಅದು ಬಾಯಿಂದ ಹೋಗೋದಿಲ್ವಂತೆ, ಈ ಜಂತುಳು ಹೊಟ್ಟೆಯೊಳಗಾಗುತ್ತಲ್ಲ ಕೊಳೆ ತುಡಿತಾನೆ, ಕಾಲಿಂದ ಎಂಟರ್ ಆಗುತ್ತೆ ನೆನ್ಪಿಟ್ಕೊಂಡಿರ್ಬೇಕು. ಕಾಲಿಂದ ಎಂಟ್ರಾಗ ಹೊಟ್ಟೆಗೆ ಬರುತ್ತೆ, ಎಷ್ಟು ಶಾರ್ಪ್ ಇರಬೇಕು ಅದು, ಯಾರು ವಿಚಾರಗಳೆಲ್ಲ ಈ ರೀತಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಬ್ಬರು ನೆನ್ನ ತಿಂದಾಗ ಅವ್ರು ಮಾಡಿದ ಪಾಪ ದಬಿದು ಬರುತ್ತೆ, ಪಾಪಿಟ್ಟರು ತಿಂದರೆ, ಒಳ್ಳೆಯವರು ತಿಂದರೆ ಪುಣ್ಯ ಬರುತ್ತೆ. ಅದಕ್ಕೆ ಯಾತಕ್ಕೆ ಒಳ್ಳೊಳ್ಳೆ ಸ್ಥಳ ಊಟಕ್ಕೆ ಹೋಗ್ತಾರೆ, ಕರೆದೇ ಹೋದರೂ ಹೋಗ್ತಾರೆ ಅಂದರೆ, ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ, ಅದರಿಂದ ಪುಣ್ಯ ವೃದ್ಧಿಯಾಗುತ್ತೆ, ಇಂಥವ್ರದ್ದು ಪಾಪ ವೃದ್ಧಿಯಾಗುತ್ತೆ, ಕಂಡಲ್ಲಿ ತಿನ್ನಬಾರ್ದು ಅಂತ ಯೋಗಿ ಹೋಗ್ತಾ ವಾಪಸ್ ಹೋಗ್ತಾರೆ. ಸೀತಾ ಅವನು ಹೇಳ್ತಾನೆ, ತಗೋ ಮಾರಾಯ, ತಗೋ ನಿನ್ನ ಬಂಗಾರ ದೊಡ್ಡ ಲೋಟ ಕೊಟ್ಟು ಲೋಟ ಅಂತ ಕೊಟ್ಟನಂತೆ. ಅಯ್ಯೋ ಸಾಚಾರ್ಯ, ನನ್ನ ಬೇಕಾಗ್ಬಿದ್ದೀವಿ ತೊಗೊಂಡೋಗಿ ಅನ್ನಂತವ್, ಬೇಕಾದ ತೊಗೊಂಡೋಗಿ ದೊಡ್ಡ ವಿಚಾರ ಅಂತ, ನೀನೇನು ತೊಗೊಂಡೋಗೋದ್ರೆ ನಾಳೆ ಯಮದೇವರಿಗೆ ಅದಕ್ಕೆ ಏನು ಉತ್ತರ ಕೊಡಬೇಕು, ಬಿಸಾಕಿ ಹೋಗಿಬಿಟ್ರಂತ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾಯಿ, ನಮಗೆ ಯಾವುದು ಗೊತ್ತಾಗೋದಿಲ್ಲ ಅಂದರೆ ದಿನ ಅದೇ ಕೆಲಸ ಮಾಡ್ತೀವಿ ಗೊತ್ತಾಗೋದಿಲ್ಲ ಅಂತ. ಒಮ್ಮೆ ಮಾಡಿದ್ರೆ ಕಷ್ಟ ಗೊತ್ತಾಗುತ್ತೆ, ದಿವಸ ಆಗೋರು ಯಾಕೆ ಗೊತ್ತಾಗೋದಿಲ್ಲ. ಇದು ಈ ಕಥೆಯ ಮೂಲಕವಾಗಿ ತತ್ವವನ್ನು ಹೇಳ್ತಾರೆ. ಶುದ್ಧ ಆಹಾರ ಇಲ್ಲದೆ ಹೋದರೆ ಮನುಷ್ಯ ಉದ್ಧಾರ ಆಗೋದಿಲ್ಲ. ಶುದ್ಧ ಆಹಾರ ಇರಬೇಕು, ಏಕಾಚಿ ಶುದ್ಧ ಆಹಾರ ತೊಗೋಬೇಕಂತ ಕೇಳಬಾರ್ದು ಮತ್ತೆ. ಏಕಾಚಿ ಆಹಾರವೇ ತೊಗೊಳೋದೇನದೇ ಶುದ್ಧಿ ಆದ್ದರಿಂದ ಅವತ್ತು ಪ್ಯೂರ್ ಆಹಾರ ತೊಗೊಂಡ್ರೆ ಇಲ್ಲ, ಪ್ಯೂರಿಟಿ ಯಾವ ಆಹಾರಕ್ಕಿಲ್ಲ ಅವತ್ತಿನ ದಿವಸ. ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾದಿ ಕಾನಿಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತಿ ಹರಿವಾಹನ. ಇದೆಲ್ಲ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಇದು ಯಾರೋ ಬದುಕಲ್ಲ, ನಮ್ಮ ಬದುಕಿದು. ವೆಹಿಕಲ್ ಹೋಗ್ಬೇಕಾದ್ರೆ ನಮ್ಮ ವೆಹಿಕಲ್ಲು, ಏನಾದರೂ ನಮಗೆ ಅಪಾಯ ಆಗುತ್ತೆ. ವೆಹಿಕಲ್ಲು ಒಳಗೆ ಕೂತಿದ್ದೇವೆ, ದೇಹ ಒಳಗೆ ನಾವಿದ್ದೇವೆ, ದೇಹಕ್ಕೇನಾದರೂ ನಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಆ ವೆಹಿಕಲನ್ನು ಹೇಗೆ ಕೇರ್ಫುಲ್ಲಾಗಿ ಡ್ರೈವ್ ಮಾಡ್ತಾನಲ್ಲ, ಹಾಗೆ ದೇಹವನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು. ಆ ಶರೀರವನ್ನು ಸರಿಯಾಗಿ ಮೇಂಟೈನ್ ಮಾಡಿದರೆ ಅದು ಮುಂದೆ ಒಳ್ಳೆ ಆ ಧರ್ಮಕ್ಕೆ ಸಾಧನವಾಗಿ ಜ್ಞಾನ ಸಿದ್ಧಿಯಾಗಿ ಮೋಕ್ಷಕ್ಕೆ ದಾರಿಯಾಗುತ್ತೆ. ಇಲ್ಲದೆ ಹೋದರೆ ಅದೇ ಒಂದು ದೇಹ ಅಸಪ್ಪತನಕ್ಕೆ ದಾರಿಯಾಗುತ್ತೆ. ಇವತ್ತು ಪ್ಲೇನಲ್ಲಿ ಕೂತ್ಕೊಂಡು ಸುಖವಾಗಿ ಪ್ರಯಾಣ ಮಾಡಬಹುದು, ಆಕ್ಸಿಡೆಂಟ್ ಆದರೆ ಅವನು ಪೀಸ್ ಕೂಡ ಸೇರಿ ಡೆಸ್ಟ್ರಾಯ್ ಕೂಡ ಆಗಬಹುದು. ಆ ಎಚ್ಚರದಿಂದ ಬದುಕಲಿಕ್ಕೆ ಕಥೆ ಹೇಳ್ತಾರೆ. ಮುಂದೆ ವಿಕರ್ಣ ಅಂತ ಒಬ್ಬನು ಹೇಳ್ತಾನೆ, ದುರ್ಯೋಧನಳ ತಮ್ಮ, ಅವನು ಹೇಳ್ತಾನೆ, ಅಮ್ಮ ದ್ರೌಪದಿ ಭಾರಿ ತಪ್ಪಿದೆ ಅಲ್ಲ ಒಂದು ಶುರು ಮಾಡಿದ್ದು ಅಂತ ಹೇಳಕ್ಕೆ, ಆಗ ಕರ್ಣ ಹೇಳ್ತಾನೆ, ಸುಮ್ಮನೆ ಕೊಡು ಸಾಕು, ಇಷ್ಟ ದೊಡ್ಡವರೆಲ್ಲ ಮಾತಾಡ್ತಿದ್ದೆ ಸುಮ್ಮನೆ ಕೂತಾರೆ, ನಿನ್ನೆ ಏನು ಗಾಲಾಟಿ ಅಂತ ಹೇಳಿ ನಾನು ಕೂತ್ಕೊಂಡ್ಬಿಟ್ಟನಂತ. ವಿಕರ್ಣ ದುರ್ಯೋಧನ ತಮ್ಮ, ಹೆಸರು ವಿಕರ್ಣ ಅದು ಕರ್ಣನ ತಮ್ಮ ಅಂತ ತಿಳ್ಕೋಬಾರ್ದು, ದುರ್ಯೋಧನ ತಮ್ಮ ಅವನು. ಅವನಿಗೆ ಇಂಥ ಬುದ್ಧಿ ಹೇಗೆ ಬಂತು, ಒಳ್ಳೆ ಬುದ್ಧಿ ಹೇಗೆ ಬಂತು ಅಂತ ಕೇಳಿದರೆ ಅದು ಒಳ್ಳೆ ಬುದ್ಧಿ ಅಲ್ಲ, ಪ್ರತಿಷ್ಠೆ. ಇಷ್ಟು ಜನ ಸುಮ್ಮನೆ ಕೂತ ನಾನೊಂದು ಮಾತಾಡಿದರೆ ವಿಕರ್ಣ ಭಾರಿ ಪಂಡಿತ ಜನ ತಿಳ್ಕೊಳ್ಳಿ ಅಂತ ಮಾತಾಡಿದ್ದೆ ಹೊರತು ಅವನು ನಿಜವಾದ ಕಳಕಳಿಯಿಂದ ಮಾತಾಡಲಿಲ್ಲ, ಬಾಯಿಂದ ಮಾತಾಡಬೇಕು ಅಂತ ಮಾಡ್ದ. ಅದು ಹೇಗೆ ಹೇಳ್ತೀರಿ ಅಂದರೆ, ಅದು ನಿಜವಾಗಲೂ ಸರಿಯಾಗಿ ಹೇಳಿದ್ರೆ ಕರ್ಣ ಬೈತಿದ್ರೆ ಸುಮ್ಮನೆ ಆಗ್ತಿದ್ದಿಲ್ಲ ಅವನು, ಕರ್ಣ ಸುಮ್ಮನೆ ಕೂಡ ಸತ್ಯ ಹೇಳ್ತೀರಿ ಅಂತ ಹೇಳ್ತಿದ್ದ, ಕರ್ಣ ಬೈತಷ್ಟ ಕೂತ್ಬಿಟ್ಟ. ಆಗ ವಿದುರ ಹೇಳ್ತಾನೆ, ಹೇಳ್ತಾನೆ ಅನ್ಯಾಯ ಅನ್ಯಾಯ ಅಂತ ವಿದುರ ಸಾರ್ತಾನೆ. ಇದು ವಿದುರನ ಒಂದು ನಿಜವಾದ ಶಕ್ತಿ ಅಂದರೆ, ಹೇಳ್ತಾರೆ ಎರಡು ಕೈ ಎತ್ತಿದ್ದಂತೆ ಸಭೆಯಲ್ಲಿ ಓಡಾಡ್ತಾನೆ, ನಾನು ಸಾರ್ತಾ ಇದ್ದೇನೆ ಅನ್ಯಾಯ ಅನ್ಯಾಯ ಇದು ಬಂದು ಏನು ಮಾಡಲಿ, ನನಗೆ ಶಕ್ತಿ ಇಲ್ಲ ಅಂತ ಹೇಳ್ತಾನೆ ಪಾಪ. ನನಗೆ ಶಕ್ತಿ ಇಲ್ಲ, ನನಗೆ ಶಕ್ತಿ ಇದ್ದಿದ್ರೆ ನಿಲ್ಲಿಸ್ಬಿಡ್ತಿದ್ದೆ ಕೆಲಸನ, ನನಗೆ ಶಕ್ತಿ ಇಲ್ಲ, ತಿಳುವಳಿಕೆ ಇದೆ ಶಕ್ತಿ ಇಲ್ಲ ಅಂತ ಹತಾಶನಾಗಿ ಹೇಳ್ತಾನೆ. ಅವ್ರು ಯಾರು ಬೈದರು ವಿದುರ ಕೇಳೋದಿಲ್ಲ, ಯಾತಕ್ಕೆ ನಿಜವಾಗ್ಲೂ ಮಾತಾಡಿದವನು ವಿದುರ. ವಿಕರ್ಣ ನಾಟಕ ಮಾಡಿದ, ವಿದುರ ಶ್ರದ್ಧೆಯಿಂದ ಹೇಳಿದ, ಯಾರ ಮಾತು ಕೇಳಿದ ಕೂಗ್ತಾನೆ ಇದ್ದ ಪಾಪ. ಆಗ ಧರ್ಮರಾಜ ಭೀಮಸೇನದೇವರು ಹೇಳ್ತಾರೆ, ಅರ್ಜುನ ಭಾರಿ ತಪ್ಪಾಗಿದೆ ಧರ್ಮರಾಜನಿಂದ, ಸಹದೇವ ಅಗ್ನಿ ತಗೊಂಡ್ಬ, ಇವನು ಕೈ ಸುಟ್ಟುಬಿಡ್ತೇನೆ ಅಂತ ಹೇಳಿದ್ರು ಭೀಮಸೇನದೇವರು, ಕೈ ಸುಟ್ಟುಬಿಡ್ತೇನೆ ಧರ್ಮರಾಜನ, ದೂತ ಆಡಬಾರದು ಆಡಿದ ತಪ್ಪಲ್ವೇ ಅಂತ ಹೇಳಿದ ತಕ್ಷಣ ಅರ್ಜುನ ಹೇಳ್ತಾನೆ, ಅಣ್ಣ ಈತ ದೊಡ್ಡಣ್ಣ ನಮಗೆ ಪೂಜ್ಯ, ಕೈ ಸುಡ್ಲಕ್ಕಾಗುತ್ತಾ ಅಂತ ಕೇಳಿದರೆ ಭೀಮಸೇನದೇವರು ಹೇಳ್ತಾರೆ, ಧರ್ಮ ಜ್ವರ ನನಗೆ ಗೊತ್ತು, ಒಂದು ಧರ್ಮ ಹೇಳಬೇಕಾಗಿದೆ ನಾನೀಗ, ತಪ್ಪನ್ನು ದೊಡ್ಡವರು ಮಾಡಬಹುದು, ನಮ್ಮ ಸಮಾನರು ಮಾಡಬಹುದು, ಚಿಕ್ಕವರು ಮಾಡಬಹುದು. ದೊಡ್ಡವರು ತಪ್ಪು ಮಾಡಿದಾಗ ಉತ್ತಮೇ ವಚಸಾ ಶಿಕ್ಷ, ಬಾಯಿ ಮಾತಿಲ್ಲಿ ಅನ್ನಬೇಕು, ಅದೇ ಶಿಕ್ಷೆ. ಸುಡುತ್ತೇನೆ ಅನ್ನಬೇಕು, ಸುಡಬಾರದು, ಇದು ಧರ್ಮ. ಸಮಾಧಾನ ಮಾಡಿದಾಗ ಅವರಿಗೆ ನಾವು ವಿತ್ತಾಪಹರಣ, ಅದು ಸಾಕ್ಷಾತ್ ದಂಡ ಹಾಕಿ ಪೆನಾಲ್ಟಿ ಹಾಕಬೇಕದು. ಚಿಕ್ಕವ್ರು ಮಾಡಿದಾಗ ಮಳೆ ಬಿಡಬೇಕದು. ಮೂರಿದೆ, ಮಧ್ಯಮೇ ಅರ್ಥಾಪಹರಣ, ಅಧಮೇ ದೇಹ ದಂಡಶ್ಚ, ಮೂರು ಮಾತಿದೆ. ಇವತ್ತು ಧರ್ಮರಾಜ ಅಣ್ಣನಾದ್ರಿಂದ ನಾನು ಬಾಯಲ್ಲಿ ಹೇಳಿದೆ ಅಷ್ಟೇ. ಕೆಲವರು ದೊಡ್ಡವರು ಇರ್ತಾರೆ, ಅದು ತಪ್ಪು ಮಾಡಿದಾಗ ಥೂ ಒಂದು ಬಿಟ್ಟರೆ ಆಯ್ತು, ಅವ್ರು ಪ್ರಾಣನೇ ಬಿಟ್ಬಿಟ್ರೆ ಅಷ್ಟು ನೋವಾಗುತ್ತವೆ, ಅಷ್ಟು ಸಾಕವ್ರಿಗೆ ದೊಡ್ಡವರಿಗೆ. ಆದರೆ ಸಮಾನಸ್ಕಂದರಿಗೆ ಮಾಡೋ ಶಿಕ್ಷೆ ಬೇರೆ, ಇವರಿಗೆ ಮಾಡೋ ಶಿಕ್ಷೆ ಬೇರೆ. ಅದಕ್ಕೆ ಭೀಮಸೇನ ದೇವರ ಪಾಂಡಿತ್ಯ ನೋಡಬೇಕು. ಭೀಷ್ಮಾದಿಗಳು ಈ ದ್ರೋಣಾಚಾರ್ಯ ದೊಡ್ಡ ಆಚಾರ್ಯರು, ಅಶ್ವತ್ಥಾಮಾಚಾರ್ಯ ಆಚಾರ್ಯ ಸುಮ್ಮನೆ ಕೂತಿದ್ದಾರೆ, ಭೀಮಸೇನ ದೇವರು ಮಾತಾಡ್ತಾರೆ, ವಿದುರ ಮಾತಾಡ್ತಾನೆ, ಇಬ್ಬರೇ ಮಾತಾಡೋದಿನ್ನು ಯಾರು ಮಾತಾಡೋದಿಲ್ಲ. ಭೀಮಸೇನ ದೇವರು ತುಂಬಿದ ಸಭೆಯಲ್ಲೂ ಕೂಡ ಧರ್ಮವನ್ನು ಹೇಳಿದರಲ್ಲ. ಅಂಥ ದುರ್ಯೋಧನನ ಸಭೆ ಅಂದರೆ ಕಲಿಯುಗ ಅಂತ ಅರ್ಥ. ದುರ್ಯೋಧನನ ಸಭೆಯಲ್ಲಿ ಧೈರ್ಯವಾಗಿ ಧರ್ಮ ಹೇಳಿದ್ದು ಸಾರಿದ್ದು ಭೀಮಸೇನ ದೇವರು. ಅದಕ್ಕೆ ಕಲಿಯುಗದಲ್ಲಿ ಧೈರ್ಯವಾಗಿ ಧರ್ಮ ಹೇಳೋದು ಒಬ್ಬರೇ ಅಂತಲೇ ಭಗವಂತ ಮಧ್ವಾಚಾರ್ಯ ಕಳಿಸ್ಕೊಂಡ. ಅಲ್ಲಿ ಭೀಮಸೇನಾಗಿ ಏನು ಕೆಲಸ ಮಾಡಿದ್ದಾರೆ ಅದೇ ಕೆಲಸ ಕಲಿಯುಗದಲ್ಲಿ ಮಾಡಬೇಕು ಅವರಿಗೆ. ಇನ್ಯಾರಿಗೂ ಶಕ್ತಿ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿದ್ದಾರೆ. ಧರ್ಮರಾಜ ಸುಮ್ಮನೆ ಕೂತಿದ್ದಾರೆ, ಅರ್ಜುನ ಸುಮ್ಮನೆ ಕೂತಿದ್ದಾನೆ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾವ ಭಾಷೆ. ಆಗ ದುರ್ಯೋಧನ ಇದನ್ನೆಲ್ಲ ನೋಡ್ತಿದ್ದಾನೆ, ಒಂದು ಕುತಂತ್ರದ ಬುದ್ಧಿಯವರದು. ತಕ್ಷಣ ಒಂದು ಐಡಿಯಾ ಮಾಡಿದ, ಓಹೋ ಅವರಲ್ಲಿ ಏನೋ ಜಗಳ ಆದ ಕಾಣುತ್ತೀಗ. ಭೀಮಸೇನ ಮಾತಾಡ್ತಾನೆ, ಅರ್ಜುನ ಮಾತಾಡ್ತಾನೆ, ಏನೋ ನಡೀತಾ ಇದೆ ಈಗ. ಇದನ್ನು ಯಾಕೆ ದುರ್ಲಾಭ ಪಡಿಬಾರದು ಶುರು ಮಾಡಿದ. ಕೃಷ್ಣ ಘೋಷಣೆ ಮಾಡಿದ, ಎದ್ದ, ನೋಡಿ ಒಂದು ಅವಕಾಶ ಕೊಡ್ತೇನೆ ನಿಮಗೆ ಪಾಂಡವರೇ. ಭೀಮಸೇನ, ಅರ್ಜುನ, ನಕುಲ, ಸಹದೇವ ನಾಲ್ಕು ಜನ ಸೇರಿ ಧರ್ಮರಾಜ ನಿಮಗೆ ಪೂಜ್ಯ ಅಲ್ಲ ಅಂತ ಹೇಳಿಬಿಟ್ರೆ ಎಲ್ಲ ವಾಪಸ್ ಕೊಟ್ಬಿಡ್ತೇನೆ ಅಂತ ಹೇಳಿದ. ಧರ್ಮರಾಜ ನಿಮಗೆ ಪೂಜ್ಯ ಅಲ್ಲ ಅಂತ ಹೇಳಬೇಕು, ಹೇಳಿದ್ರೆ ವಾಪಸ್ ಕೊಟ್ಬಿಡ್ತೇನೆ. ಇದು ಭೇದೋಪಾಯ ತರ್ತಾ ಇದ್ದಾನೆ, ಅವನಿಗೆ ಒಡ ಕುಡಿಸೋದು, ಅವರಲ್ಲಿ ಒಡ ಕುಡಿಸ್ಬಿಟ್ರೆ ಆಮೇಲೆ ಗೆಲ್ಲಬಹುದು ಅಂತ ಅರ್ಥ. ಅಥವಾ ನಾಲ್ಕು ಜನ ಹೇಳಬೇಕಾಗಿಲ್ಲ, ಭೀಮ ಅರ್ಜುನ ಇಬ್ಬರು ಹೇಳಿದ್ರು ಸಾಕು, ಒಪ್ಕೊಂಡ್ಬಿಡ್ತೇನೆ. ಬೇಡ ಭೀಮ ಒಬ್ಬ ಹೇಳಿದ್ರು ಸಾಕು, ಅಲ್ಲಿರೋದು ಕಣ್ಣವನಿಗೆ. ಭೀಮ ಒಬ್ಬನ ಹೇಳಿಬಿಡ್ಲಿ, ಭೀಮ ಈ ಕಡೆ ಬರಲಿ, ಇವ್ರನ್ನ ಹೊರದಾಕ್ಬಿಡ್ತೇನೆ ಅಂತ ಅರ್ಥ. ನಮಗೆ ಪೂಜ್ಯನಲ್ಲ ಧರ್ಮರಾಜ ಅಂತ ಹೇಳಿಬಿಡ್ಲಿ ಅಂತ ಹೇಳ್ತಾರೆ. ಭೀಮಸೇನ ದೇವರು ಎದ್ರಂತೆ, ಅವನೇನು ತಿಳ್ಕೊಂಡ, ಅವು ಹೇಳಕ್ಕೆ ಎದ್ರು ಅಂತ ತಿಳ್ಕೊಂಡ. ಅವರೆದ್ರು ಎಲ್ಲೋ ದುರ್ಯೋಧನ, ನಾವನೋ ಮಾತಾಡ್ಕೋತೇವೆ, ನೀನು ತಲೆ ಹಾಕ್ಬೇಡ ಇದರೊಳಗೆ. ಧರ್ಮರಾಜ ಪೂಜ್ಯ ಅಲ್ಲ ಅಂತ ಹೇಳಬೇಕಾ, ನಾನು ಹೇಳ್ತೇನೆ ಕೇಳು. ಧರ್ಮರಾಜ ನಮಗೆ ಪೂಜ್ಯ, ಪೂಜ್ಯನ ಅಲ್ಲ ನಮಗೆ ಪೂಜ್ಯ ಅಲ್ಲ, ನಿಮ್ಮೆಲ್ಲರಿಗೂ ಧರ್ಮರಾಜ ಪೂಜ್ಯ. ಇನ್ನೂ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ, ನಿಮ್ಮೆಲ್ಲರಿಗೂ ಧರ್ಮರಾಜ ಪೂಜ್ಯ. ಯಾತಕ್ಕೆ ಗೊತ್ತಾ, ನನಗೆ ಧರ್ಮರಾಜ ಪೂಜ್ಯನಾದ್ದರಿಂದ. ಅದ್ಯಾವ ಲೆಕ್ಕ ಇದು ಅಂತ ಕೇಳಿದರೆ, ನಾನು ನಿಮ್ಮೆಲ್ಲರಿಗೂ ಪೂಜ್ಯ, ನನಗೆ ಧರ್ಮರಾಜ ಪೂಜ್ಯ, ಅದಕ್ಕೆ ನಿಮ್ಮೆಲ್ಲರಿಗೂ ಧರ್ಮರಾಜ ಪೂಜ್ಯ. ಎಂಥ ವ್ಯಕ್ತಿ ಅದು ಒಂದು. ದುರ್ಯೋಧನ ತಲೆ ಕೆಟ್ಟಾಗುತ್ತೆ, ನಿಮಗೆ ನೀನು ನಮಗೆ ಯಾಕೆ ಪೂಜ್ಯನಾಗ್ತೆ ಅಂತ ಕೇಳಿದರೆ, ಈಗ ಮೊನ್ನೆ ಎರಡನೇ ಅಧ್ಯಾಯದ ಉಪನ್ಯಾಸ ನೆನಪಿರಬೇಕಾಗ. ಯೋ ಯೇವ ಬಲಜ್ಯೇಷ್ಠ ಕ್ಷತ್ರಿಯೇಷು ಸಉತ್ತಮ. ಕ್ಷತ್ರಿಯರಲ್ಲಿ ಪೂಜ್ಯತೆ ಹೇಗೆ ಬರುತ್ತೆ ಅಂದರೆ, ಬಲಾಧಿಕ್ಯ ಬಂದಾಗ ಪೂಜ್ಯತೆ ಬರುತ್ತೆ. ನನ್ನಲ್ಲಿ ನಿಮ್ಮೆಲ್ಲರಿಗಿಂತ ಜಾಸ್ತಿ ಬಲ ಇದೆ, ಆದ್ದರಿಂದ ನಾನು ನಿಮ್ಮೆಲ್ಲರಿಗೂ ಪೂಜ್ಯನಾಗಿದ್ದೇನೆ. ಅವಾಗ ಹೇಳ್ಬೋದು ಅವರು, ನೀವು ನಾವೆಲ್ಲ ಒಪ್ಪಿದ್ದೇವೆ ಅಂತ ಹೇಳ್ಬೋದಲ್ಲ. ಬಲಜ್ಯೇಷ್ಠೇ ಯದಿವಹ ಸಂಶಯ ಸ್ಯಾತ್, ನಿಮಗೇನಾರ ಬಗ್ಗೆ ಡೌಟ್ ಇದ್ರೆ, ಉತ್ತಿಷ್ಟಧ್ವಂ ಸರ್ವಯೇವ ಸಮೇತಾಹ. ಯಾಕಂದ್ರೆ ಹಳೆ ಪಾಠಕಾರ ತೋರಿಸೋದಿಲ್ಲ ನಾನು, ಈಗ ತೋರಿಸ್ಬಿಡ್ತೇನೆ ಎದ್ದೇಳಿ ಅಂತ ಹೇಳ್ತಾರೆ. ಎಲ್ಲ ಎದ್ಬಿಡಿ, ಒನ್ ಬೈ ಒನ್ ಅಲ್ಲ, ಸಮೇತಃ ಒಟ್ಟಿಗೆ ಬಂದುಬಿಡಿ. ನಿಮ್ಮನ್ನೇನು ಮಾಡ್ತೇನೆ ಗೊತ್ತಾ, ಮೃತ್ನಾಮಿವಹ ಪಾದತಲೇನ ಸರ್ವನ್, ಹಂಗಾಗಿ ಹೊಸಗಾಕಿಬಿಡ್ತೇನೆ ಅಂತ ಹೇಳ್ತಾರೆ. ಬರೀ ಕೈ ಕೈ ಕೊಡಲ್ಲ, ಕಾಲಿ ತುಳಿತೇನೆ ಅಂತ ಹೇಳ್ತಾರೆ. ಈ ಮಾತನ್ನು ಹೇಳಿದ ಒಬ್ಬನಾದ್ರೂ ಮುಂದೆ ಬರಬೇಕು, ಯಾರ್ಯಾರು ಹೇಳೋದಿಲ್ಲ. ನನಗೆ ಭೀಮಸೇನ ಶಕ್ತಿ ಅರ್ಥ ಆಯ್ತಲ್ಲ. ಅದಕ್ಕೆ ಭೀಮಸೇನ ಸಮೂಹ ನಾಸ್ತಿ, ಸೇನಯೋರುಭಯೋರಪಿ ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಪಿ ಬಲೇಪಿಚ. ಇದು ಮೂಲ ಭಾರತದಲ್ಲೂ ಬರುತ್ತೆ, ಯಾರು ಹೊರಗೆ ತಂದಿಲ್ಲ. ಇನ್ನು ಯಾರೂ ಬರ, ಯಾವ ಕವಿಗಳು ಬರೆದಿಲ್ಲ, ಯಾವ ಅನುವಾದಕಾರರು ಹೊರಗೆ ತಂದಿಲ್ಲ. ಮೂಲದಲ್ಲಿ ಸ್ಪಷ್ಟವಾಗಿದೆ ಅಂದರೆ, ಅವರಿಗೆ ಭೀಮನ ಮಹಿಮೆ ಹೇಳೋದು ಬೇಕಿಲ್ಲ, ಅವಾಯ್ಡ್ ಮಾಡಿಬಿಡ್ತಾರೆ ಅಷ್ಟೇ. ಭೀಮ ಈ ಮಾತನ್ನು ಹೇಳಿದ ತಕ್ಷಣ ಎಲ್ಲ ನಡುಗ್ತಾರೆ. ಭೀಷ್ಮರು ತಕ್ಷಣ ಹೇಳ್ತಾರೆ, ದ್ರೋಣರು ಹೇಳ್ತಾರೆ, ಭೀಮಸೇನ ಹತ್ರ ಬರ್ತಾರೆ, ಕೈ ಹಿಡಿತಾರೆ, ವೇದವ್ಯಾಸರು ಬರೀತಾರೆ. ಸರ್ವಂ ಸಂಭಾವ್ಯತೆ ತ್ವಯಿ ಭೀಮಸೇನ, ನೀ ಹೇಳಿದ್ದು ಸತ್ಯ, ನಾವು ಪ್ರಾರ್ಥನೆ ಮಾಡ್ತೇವೆ, ದಯವಿಟ್ಟು ಶಾಂತನಾಗು, ಇವ್ರನ್ನ ಯಾರು ಕೊಲ್ಲೋದಕ್ಕೆ ಹೋಗಬೇಡ, ನೀನು ಎಲ್ಲರಿಗಿಂತ ಶ್ರೇಷ್ಠ ಅಂತ ಒಪ್ಕೋತೇವೆ ಅಂತ ಹೇಳಿಬಿಡ್ತಾರೆ. ಈ ಭೀಮಸೇನ ದೇವರು ಇಂಥ ರುಜುವಾತು ಮಾಡ್ತಾರೆ. ಅರ್ಜುನ ಪಾತ್ರ ಇಲ್ಲ ಈಗ, ಭೀಮಸೇನ ಪಾತ್ರ ನೋಡಿ. ಈ ರೀತಿ ವಿದುರ ಮಾಡಲಿಕ್ಕಾಗಲಿಲ್ಲ, ವಿದುರ ಹೇಳ್ಕೊಂಡ, ನನಗೆ ಜ್ಞಾನ ಇದೆ ಶಕ್ತಿ ಇಲ್ಲ ಅಂತ ಹೇಳ್ಕೊತಾನೆ. ಭೀಮಸೇನದ ಶಕ್ತಿನೂ ಇದೆ, ಜ್ಞಾನನೂ ಇದೆ. ಬಾಹೋರ್ಬಲ ಜ್ಞಾನಬಲಚ್ಚ ಧರ್ಮ ರಕ್ಷ, ಅನ್ಯಥಾ ನಾಶಮುಪೈತಿ ಅಸ್ಮಾತ್. ಧರ್ಮ ಪೂರ್ತಿ ಉಳಿಬೇಕು ಅಂತಿದ್ರೆ ಎರಡು ಬಲ ಇರಬೇಕು, ಒಂದು ಬಾಹುಬಲ, ಒಂದು ಜ್ಞಾನಬಲ. ವಿದುರನಿಗೆ ಜ್ಞಾನಬಲ ಇದೆ, ಆದರೆ ಬಾಹುಬಲ ಇಲ್ಲ. ಭೀಮನಿಗೆ ಎರಡೂ ಇದೆ, ಆದ್ದರಿಂದಾಗಿನೇ ಎದ್ದ. ಉಳಿದವರ ಮಟ್ಟಕ್ಕೆ ಯಾರೂ ಬರಲೇ ಇಲ್ಲ. ಅರ್ಜುನಾದಿಗಳ ಪಾತ್ರ ಪೂರ್ತಿ ಆ ಸಮಯದಲ್ಲಿ ಸೆಕೆಂಡರಿ ಆಗುತ್ತೆ, ಮುಂದೆ ಬರೋದೇ ಇಲ್ಲ. ಆಗ ಭೀಮಸೇನ ದೇವರು ದೊಡ್ಡವರಿಗೆ ಗೌರವ ಕೊಡೋದನ್ನು ಆಗಲೂ ಬಿಡಲಿಲ್ಲ. ಇವರು ಯಾರು ನಿಜವಾಗ್ಲೂ ಅವರಿಗಿಂತ ದೊಡ್ಡವರಲ್ಲ, ಆದರೆ ಹೆಸರಿಗೆ ತಾತ, ಹೆಸರಿಗೆ ದ್ರೋಣಾಚಾರ್ಯರ ಗುರುಗಳು ಅಂತ ಹೇಳಿ ಸುಮ್ಮನಾಗಿಬಿಟ್ರೆ ಈ ಡಿಸಿಪ್ಲಿನ್ ಯಾರು ಫಾಲೋ ಮಾಡ್ತಾರೆ ಲೆಕ್ಕ ಹಾಕಿ? ಎಲ್ಲಿ ವಾಯುದೇವರು, ಎಲ್ಲಿ ಇವರೆಲ್ಲ ಕೂಡ. ಆದರೆ ಸಮಾಜದ ಧರ್ಮ ಅಂತ ಒಂದಿದೆ, ವರ್ಣಾಶ್ರಮ ಧರ್ಮ ಇದೆ, ಮನೆಯ ಧರ್ಮ ಕುಲಧರ್ಮ ಅಂತಿದೆ, ಮಾತೃದೇವೋ ಭವ ಇದೆ, ಪಿತೃದೇವೋ ಭವ ಇದೆ, ಅದು ಪಾಲಿಸಿ ತೋರಿಸ್ತಾರೆ ಭೀಮಸೇನ ದೇವರು ಸುಮ್ಮನಾದ್ರಂತ. ದುರ್ಯೋಧನ ನೋಡ್ದ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಚೇಂಜ್ ಆಗ್ಬೇಕೋ ಬೇಡೋ ಅನ್ನೋ ಬೇರೆ ರೀತಿ ಅರ್ಥ ಮಾಡಿಕೊಂಡ. ಓಹೋ ಪರವಾಗಿಲ್ಲ, ನಾನು ಎಷ್ಟು ಒದರಾಡಿದರೂ ಯೋಚನೆ ಇಲ್ಲ, ಯಾಕೆ ಭೀಮಸೇನ ಶಕ್ತಿ ಇದೆ, ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡ. ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತೇಳಿ ಇನ್ನೂ ಹುಚ್ಚನಾದ. ಮನೆಯಲ್ಲಿ ಆಗೋದೇ ಹಾಗೆ, ಒಂದು ಕೂಸು ತಪ್ಪು ಮಾಡಿರುತ್ತೆ, ಚಿಕ್ಕ ಮಗು ತಪ್ಪು ಮಾಡಿರುತ್ತೆ, ತಂದೆ ಬೈತಾನೆ ಯಾವುದಕ್ಕೂ. ತಾತ ಏನು ಮಾಡ್ತಾನೆ, ಏ ಬಿಡು ಬಗುನ್ ಬಿಟ್ಟುಬಿಡು ಅಂತ ಹೇಳ್ಬಿಡ್ತಾನೆ. ಅವನೇನು ಮಾಡ್ಕೊಳತ್ತ ಮಗು, ಆಮೇಲೆ ತಾತ ನನ್ನ ಕಡೆ ಇದ್ದಾನೆ ತಿಳ್ಕೊತಾನೆ, ಮಾಡಬಾರ್ದು ಶುರು ಮಾಡ್ತಾನೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಧರ್ಮ ಕೆಡೋದೇ ಹಾಕಿ. ಅವ್ರೇನು ಮಾಡಬೇಕು ಅಂತಾಗ ಈ ಮಟ್ಟಿಗೆ ನಾವು ಮಾತು ಕೇಳೋದಿಲ್ಲ, ಬಟ್ ನಾನು ಒಂದು ಹಾಕ್ತೀನಿ ಅಂತೇಳಿ ಅವಾಗ ಬುದ್ಧಿ ಬರುತ್ತೆ. ಮನೆಯಲ್ಲಿ ಧರ್ಮ ಕೆಡೋದಕ್ಕೆ ಸಭೆಯಲ್ಲಿ ಧರ್ಮ ಕೆಡ್ತಲ್ಲ, ಹಾಗೆ ನಡೀತಿರೋದು ಹಾಗೇನೆ. ಉಪವಾಸ ಮಾಡಯ್ಯ ಅಂತ ತಂದೆ ಮಗನಿಗೆ ಹೇಳ್ತಾನೆ, ಅವನು ಮಾಡೋದಿಲ್ಲ ಅಂತಾನೆ. ಅವ ತಾತ ಬರ್ತಾನೆ, ಕೂಸು ಬಿಡು ಪರವಾಗಿಲ್ಲ ಹೋಗ್ಲಿ ಅಂತಾನೆ. 40 ವರ್ಷದ ಕೂಸು ಕತೆ ಮುಗಿತಲ್ಲ, ಕೂಸು ನಾಳೆ ತಲೆ ತೆಗೀತಾನೆ. ಹೇಳ್ಬೇಕು, ಹೌದು ಹೇಳ್ತಾರೆ ಸರಿ ಮಾಡು ಅಂತ ಹೇಳಿದ್ರೆ ಮುಂದೋಗ್ತಾಗ ಎಷ್ಟು ಸಿಂಪಲ್ ಇದು, ನಾವಲ್ಲಿ ಅರ್ಥ ಆಗುತ್ತೆ. ದೊಡ್ಡವರಿಗೆ ಓರೋರು ತಾನೂ ಮಾಡ್ತಾನೆ. ಇವತ್ತು ಧರ್ಮವನ್ನು ಕೆಡಿಸೋ ಜನಗಳು ಎಲ್ಲಿರ್ತಾರೆ ಅಂದರೆ, ಸಭೆಯಲ್ಲಿ ಕೂತ ಇದ್ದ ಜನಗಳೇ ಧರ್ಮ ಹೇಗೆ ಕೆಡಿಸಿದ್ರು, ಮನೆಯಲ್ಲಿದ್ದ ಜನಗಳೇ ಧರ್ಮ ಕೆಡಿಸ್ತಾರೆ. ಧರ್ಮದ ಮಾತು ಬಂದಾಗ ಅದು ಸಪೋರ್ಟ್ ಮಾಡಬೇಕು. ಪ್ರೀತಿ ತೋರಿಸೋ ಕಾಲ ಇದ್ದ ತೋರಿಸಲಿ, ಏನು ತಪ್ಪಲ್ಲ, ಪ್ರೀತಿ ತೋರಿಸೋದು ಬೇಡ ಅಂತ ಹೇಳೋದಿಲ್ಲ, ವ್ಯಾಮೋಹ ತೋರಿಸ್ಬಾರ್ದು. ಇವತ್ತು ನಡೀತಿರೋದು ಪ್ರೀತಿಯ ಹೆಸರಿನಲ್ಲಿ ಮೋಸ, ವ್ಯಾಮೋಹ. ವ್ಯಾಪಾರ ಅಂತ ದ್ರೋಹ ಮಾಡ್ತಾರಲ್ಲ, ವ್ಯಾಪಾರ ತಪ್ಪಲ್ಲ, ಕಲಬೆರಕೆ ಮಾಡೋದು ತಪ್ಪು. ಅದೇ ರೀತಿ ಧರ್ಮಾಚರಣೆ, ಹೊಡೆಯೋದು ಬಡಿಯೋದು ತಪ್ಪಲ್ಲ, ಪ್ರೀತಿನೂ ತಪ್ಪಲ್ಲ, ಅದಕ್ಕೊಂದು ವಿವೇಕ ಬೇಕು. ಭೀಷ್ಮದ್ರೋಣರು ಮಾಡಿದ ಇದನ್ನು ದುರ್ಯೋಧನ ದುರ್ಲಾಭಕ್ಕೆ ತಗೊಂಡು ಇನ್ನೂ ಹುಚ್ಚನಾಗ್ತಾನೆ, ಎದ್ದು ಬಿಡ್ತಾನೆ. ಪಾಂಡವರೇ ನಿಮಗೆ ಜೂಜಾಡಕ್ಕೇನು ಇಲ್ದಾಗಾಯ್ತಾ ಈಗ ಅಂಥೇಳಿ ಜೊಡೆ ದೂರ ತೊಡೆ ತಟ್ಕೊಂಡಂತೆ, ಜೋರಾಗಿ ತೊಡೆ ತಟ್ಕೊತಾನೆ. ದ್ರೌಪದಿ ತೊಡೆ ತೋರಿಸ್ತಾನೆ, ಎಂಥ ಪಾಪಿ ಇರಬೇಕು. ಆಗ ಭೀಮಸೇನದ ಹೇಳ್ತಾನೆ, ನೋಡು ದುರ್ಯೋಧನ, ನಿನ್ನ ಕೊಲ್ಲೋದನ್ನ ಇವ್ರು ತಪ್ಪಿಸಿದ್ದಾರೆ ಅಷ್ಟೇ ಇವತ್ತೇನೆ ದಿವಸ, ಆದ್ರೆ ಪ್ರತಿಜ್ಞೆ ಮಾಡಲಿಕ್ಕೆ ಏನೂ ಅಡ್ಡಿ ಇಲ್ಲ, ಪ್ರತಿಜ್ಞೆ ಮಾಡ್ತೇನೆ ನೋಡು. ಭೇತ್ಸೇ ತವರು, ನಿನ್ನ ತೊಡೆ ಮುರಿದಾಕ್ತೀನಿ ಅಂತ ಇದ್ರಂತೆ. ಈ ಶಪಥ ಅರ್ಜುನ ಮಾಡೋದಿಲ್ಲ, ಭೀಮಸೇನೆ ಮಾಡಿದ ಶಪಥ ಆಯಿತು. ದುರ್ಯೋಧನ ಒಂದು ಗ್ಯಾರಂಟಿ, ಇವತ್ತೇನೇ ಮಾಡಿ ಇವತ್ತಂತೂ ಮಾಡೋದಿಲ್ಲ, ಇಷ್ಟು ಗ್ಯಾರಂಟಿ. ಈ ಕಲ್ಲೋಡಿಯ ಹುಡುಗರು ಒಂದು ಗ್ಯಾರಂಟಿ, ಇವತ್ತಂತೂ ಫೇಲ್ ಮಾಡೋದಿಲ್ಲ, ರಿಸಲ್ಟ್ ಬರೋವರೆಗೂ ಕಾಯ್ಬೇಕಷ್ಟೆ ಅಷ್ಟು. ಅದು ಪರೀಕ್ಷೆ ರಿಸಲ್ಟ್ ಬರಬೇಕಲ್ಲ, ಹುಚ್ಚು ಹುಚ್ಚು ಮಾಡ್ತಾನೆ ಇರ್ತಾನೆ. ದುರ್ಯೋಧನ ಕುತಂತ್ರ ಇದು, ಇನ್ನೂ ಮುಂದೆ ಹೋಗ್ತಾನೆ. ಪಾಂಡವರೇ ನಿಮಗೆ ಜೂಜಾಡಲಿಕ್ಕೆ ಪದಾರ್ಥ ಯಾವುದೂ ಇಲ್ಲ ಅಂತ ತಿಳ್ಕೊಂಡಿದ್ದೀರಲ್ಲ, ಕೃಷ್ಣ ಇದ್ದಾನೆ ಇಟ್ಟುಬಿಡಿ ಅಂತ ಹೇಳಿದ್ದೆ. ಕೃಷ್ಣನ ಇಟ್ಟುಬಿಡಿ, ಸಾರಿಗ್ರಾಮ ಕೊಡಿ ಅಂದರೆ ಅವ ಸಾರಿಗ್ರಾಮ ಬಿಡಿ, ಭಾಗವತ ಪುಸ್ತಕ ಹಿಡಿದ ಅದಕ್ಕೂ ತಯಾರಿರ್ತಾರೆ, ಇಟ್ಟುಬಿಡ್ತಾರೆ. ಆಗ ಭೀಮಸೇನ ಮತ್ತೆ ಹೇಳ್ತಾರೆ, ಅಲೋ ಪಾಪಿ, ಕೃಷ್ಣನನ್ನು ಪಣಕ್ಕಿಡು ಅಂತ ಹೇಳ್ತೀಯ, ನಿನ್ನ ತಲೆ ತುಳಿತೇನೆ, ಕೆಳಬೀಳಿಸಿ ಅಂತ ಹೇಳ್ತಾರೆ. ನಿನ್ನ ತಲೆಯನ್ನು ತುಳಿದು ಬಿಡ್ತೇನೆ ಕಾಲಿನ ಅಂತ ಹೇಳ್ತಾರೆ. ಎರಡನೇ ಶಪಥ ಇದೆಲ್ಲ ಹೇಗೆ ಪೂರೈಕೆ ಮಾಡ್ತಾರೆ ನೋಡಬೇಕು. ನಿನ್ನ 4 ದಿವಸನೇ ಮುಗಿದು, ಏನು ಯೋಚನೆ ಇಲ್ಲ, ಬೇಗ ಸ್ವಲ್ಪ ಆಳ್ತಾ ಮುಗಿದೋಗುತ್ತೆ. ಬೇರೆ ಉಪನ್ಯಾಸ ಮಾಡಿದ್ರೆ 1 ವರ್ಷಗಟ್ಟಲೆ ಆಗ್ತಾ ಇತ್ತು, ಇಲ್ಲಿ ಏನು 1 ವರ್ಷದಲ್ಲೇ ಎಲ್ಲ, 1 37 ದಿವಸದಲ್ಲಿ ಎಲ್ಲ ಮುಗಿದೋಗಿಬಿಡುತ್ತೆ. ಎಂಟೈರ್ ಮಹಾಭಾರತ, ಎಂಟೈರ್ ರಾಮಾಯಣ ಯೋಚನೆ ಇಲ್ಲ, ಶಪಥ ಮಾಡ್ತಾನೆ. ದುರ್ಯೋಧನ ಬಿಡೋದಿಲ್ಲ, ಇವತ್ತಿನ ಮಟ್ಟಿಗೆ ನಾನು ಕ್ಷೇಮ ಅಂತ ತಿಳ್ಕೊಂಡವನೇ. ಸಜ್ಜನರ ಒಂದು ಸೌಜನ್ಯವನ್ನು ದುಷ್ಟರು ದೌರ್ಬಲ್ಯ ಅಂತ ತಿಳ್ಕೊತಾರೆ. ಇದನ್ನು ವಿಧ ರೀತಿಯಲ್ಲಿ ಹೇಳ್ತಾರೆ, ಸಜ್ಜನರು ಯಾವುದೋ ಕಾರಣ ಕ್ಷಮಿಸಿಬಿಡ್ತಾರೆ, ದುಷ್ಟರು ಏನು ತಿಳ್ಕೊತಾರೆ ಗೊತ್ತಾ, ಪಾಪ ವೀಕ್ನೆಸ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ತಪ್ಪು ತಿಳ್ಕೊತಾರೆ. ಅದು ಪರಮಾತ್ಮನ ಕಾರುಣ್ಯವನ್ನು ನಾವು ಏನು ತಿಳ್ಕೊಂಡಿದ್ದೇವೆ ಇವತ್ತು, ಪರಮಾತ್ಮನ ದೌರ್ಬಲ್ಯ ಅಂತ ಭಾವಿಸಿಬಿಟ್ಟಿದ್ದೇವೆ ಎಂದು ಭಾವಿಸಬಾರದು. ದುರ್ಯೋಧನ ಮಾಡ್ತಿರೋ ದೊಡ್ಡ ತಪ್ಪು ಅದೇನೆ, ಅವನು ಕಲಿಯುಗದನ ಮಾಡೋ ತಪ್ಪು ಅಂಥದ್ದೇನೆ. ಏ ದುಶಾಸನ, ಇನ್ಯಾಕೆ ಸುಮ್ಮನೆ ಇರಬೇಕು, ಇವರೆಲ್ಲ ದಾಸರು, ದಾಸರಿಗೆ ಪೀತಾಂಬರ ಯಾತಕ್ಕೆ, ಕಿರೀಟ ಯಾತಕ್ಕೆ? ದುಶ್ಯಾಸನೇಶಾಂ ದಾಸಾನಾಂ ವಾಸಾಂಸಿನೋ ವ್ಯಪಾಕರು, ಹೋಗು ಅವ್ರ ವಸ್ತ್ರ ಕಿತ್ತೆ ಹಾಕು ಅಂತ ಹೇಳಿದ್ನಂತೆ. ಅವ್ರ ಕಿರೀಟ ಕಿತ್ತೆ ಹಾಕು, ವಸ್ತ್ರ ಕಿತ್ತೆ ಹಾಕು ಅಂತ ಹೇಳ್ತಾರೆ. ದುಶ್ಯಾಸನ ದುಶ್ಯಾಸನ, ಶಾಸನ ರೂಲು, ದುಶ್ಯಾಸನ ಕೆಟ್ಟ ಕಾನೂನು ಅಂತ ಅರ್ಥ. ಕೆಟ್ಟ ಕಾನೂನು ಮಾಡೋ ಕೆಲಸ ಇದೆ. ದುರ್ಯೋಧನ ದುಶ್ಯಾಸನ, ಅವನು ಹೋಗ್ತಿರ್ಲಿಕ್ಕೆ ಪಾಂಡವರು ನೋಡಿದ್ರಂತೆ, ಇವನು ರಾಕ್ಷಸ, ಮೈಮೇಲೆ ಕಿತ್ತೆ ಹಾಕ್ತಾನೆ ಅಂತೇಳಿ ತಾವೇ ತೆಗೆದಿಟ್ಟರಂತೆ, ಕಿರೀಟ ತೆಗೆದಿಡ್ತಾರೆ, ಪೀತಾಂಬರ ತೆಗೆದಿಡ್ತಾರೆ, ತೇ ಚೀರವಸನಾ ಭೂತ್ವ, ನಾರ್ಬಟ್ಟೆ ಉಟ್ಕೊಂಡಿರುತ್ತೆ ಪಾಂಡವರು. ರಾಮದೇವರ ನಾರ್ಬಟ್ಟೆ ಉಡಿಸಿದ್ದು ಮಂಥರೆ ಕೈಕೆಯ ಮೂಲಕ, ಪಾಂಡವರ ನಾರ್ಬಟ್ಟೆ ಉಡಿಸೋದು ದುರ್ಯೋಧನ. ಇವರಿಬ್ಬರು ಯಾರು ಗೊತ್ತಾ, ಗಂಡ ಹೆಂಡತಿ, ಅದೇ ಭಜಿತಿ ಆಗಿರೋದು. ದುರ್ಯೋಧನ ಕಲಿ, ಮಂಥರೆ ಕಲಿಯ ಹೆಂಡತಿ ಅಷ್ಟೇ. ಅಂದರೆ ಹೆಂಡತಿಯಿಂದ ರಾಮಾಯಣ, ಗಂಡನಿಂದ ಕುರುಕ್ಷೇತ್ರ, ಇಷ್ಟೇ ನಡೆದಿತ್ತು. ಮನೆಯಲ್ಲಿ ಹೆಂಗೆ ಯಾರು ಕೆಟ್ಟಿದ್ರು ಜಗತ್ತು ಹಾಳಾಗುತ್ತೆ ಎಂಬುದಕ್ಕೆ ಸಾಕ್ಷಿ. ಅವರಿಟ್ಟು ಆಗ ನೆಲದ ಮೇಲೆ ಕೂತರಂತೆ, ಪೀಠ ಬಿಟ್ಟು ಬಿಡ್ತಾರೆ. ದುರ್ಯೋಧನ ಅದಕ್ಕೂ ತಾಯಿರು, ಬರೀ ನೆಲದ ಮೇಲೆ ಕೂತರಂತೆ, ಗೊತ್ತಾಯ್ತಾ. ಅಷ್ಟೊತ್ತಿಗೆ ದುರ್ಯೋಧನೆಗೆ ಏನು ವಿಕೃತ ಆನಂದ ಅವನಿಗೆ. ಏ ದುಶಾಸನ, ಈ ದ್ರೌಪದಿ ವಸ್ತ್ರವನ್ನು ಅಪಹರಣ ಮಾಡು ಅಂತ ಹೇಳ್ತಾರೆ. ಈ ಸ್ಥಳ ಬಂದವನು ಅಂದರೆ ಪ್ರತಿ ಹಂತದಲ್ಲೂ ಕೂಡ ಪಾಪ ಹಿಡಿತಾ ಹೋಗ್ತಾನ. ಆ ಕ್ಷಣಕ್ಕೆ ದುಶ್ಯಾಸನ ಬಂದೇ ಬಿಡ್ತಾನೆ. ತಷ್ಟ ಭೀಮಸೇನದೇವರು ಹೇಳ್ತಾರೆ, ಅರ್ಜುನ ಹೇಳೋದಿಲ್ಲ ನೆನಪಿರಬೇಕು, ಭೀಮಸೇನದೇವರು ಹೇಳ್ತಾರೆ. ಮತ್ತೆ ಕೈ ವಸ್ತ್ರ ಕೈ ಹಾಕ್ತಿದ್ದಾನೆ ದುಶ್ಯಾಸನ, ಭೀಮಸೇನದೇವರು ಎದ್ದು ಹೇಳ್ತಾರೆ, ನೋಡು ನಾನು ಬಿಡೋದಿಲ್ಲ ನಿನ್ನನ್ನೆಲ್ಲ ಕೂಡ. ಪಾಪೇಶು ಪೂರ್ವಸ್ಯ ತಥಾಧಮಸ್ಯ ವಂಶೇ ಕುರುಣಾಂ ಕುರುಧರ್ಮಶೀಲಿರಾಂ ದುಶ್ಯಾಸನಸ್ಯಾಸ್ಯ ವಿದಾರಿಯ ವಕ್ಷ ಪಿಬಾಮಿ ರಕ್ತಂ ಜಗತ ಸಮಕ್ಷ. ಎಂಥ ವಂಶ ಎಂಥ ಪಾಪಿಯು, ಇವನ ಎದೆಯನ್ನು ಬಗಿತೇನೆ, ರಕ್ತವನ್ನು ಹೀರ್ತೇನೆ, ಜನಗಳೆಲ್ಲ ನೋಡಿದಾಗ ರಕ್ತ ಕುಡಿತೇನೆ ಅಂತೇಳಿ ಶಪಥವನ್ನು ಮಾಡ್ತಾರೆ ದುಶ್ಯಾಸನ. ಯಥಾಪ್ರ ಇವತ್ತಂತೂ ಅಲ್ಲ ಬಂದವನು, ವಸ್ತ್ರ ಹಿಡಿತಾ ಇದ್ದಾನೆ. ಈ ಸಮಯದಲ್ಲಿ ಭೀಮಸೇನರ ಸಂಯಮವನ್ನು ನೋಡಬೇಕು. ಅಲ್ಲಿ ವಿಶೇಷವಾಗಿ ಶ್ರೀಮದ್ ಆಚಾರ್ಯ ಎಷ್ಟು ಬರೀತಾರೆ, ವಾದಿರಾಜ ಸ್ವಾಮಿಗಳು ಬರೀತಾರೆ ಏನಾಗಿದೆ ಅಂತ ಹೇಳ್ತಾರೆ. ಉಳಿದೆ ಯಾರೇ ಆಗಿದ್ರು ಕೂಡ ಆ ಸಮಯದಲ್ಲಿ ಪೇಷನ್ಸ್ ಕಳ್ಕೊಂಡ್ಬಿಡ್ತಾ ಇದ್ರು. ಹೊಡೆದ ಭೀಷ್ಮರ ಮಾತು ಕೇಳ್ತಾರೆ, ದ್ರೋಣರ ಮಾತು ಕೇಳ್ತಿದ್ದಿಲ್ಲ, ಅವತ್ತೇ ಯುದ್ಧ ಮಾಡಿಬಿಡ್ತಿದ್ರು. ಭೀಮಸೇನದೇವರು ತಡ್ಕೊಂಡ್ರಂತೆ. ಯಾತಕ್ಕೆ? ಕೃಷ್ಣನ ಸಂಕಲ್ಪ ಇರೋದು ಇಲ್ಲಿವರು ಸಾಯಬಾರದು, ಕುರುಕ್ಷೇತ್ರದಲ್ಲಿ ಸಾಯಬೇಕು, ಇನ್ನೂ ಅವರಿಗಿದೆ ಪಾಪ ವೃದ್ಧಿ ಆಗಬೇಕಾಗಿದೆ, ಅವರಿಗೆ ಇನ್ನೂ ಟೈಮ್ ಕೊಡಬೇಕು ಅಂತೇಳಿ ಕ್ಷಮಿಸಿದ್ರಂತೆ. ಇಂಥ ಕ್ಷಮಗುಣ ಯಾರಿಗೆ ಬರುತ್ತೆ? ಮನುಷ್ಯ ಸಾವಿರ ಅನ್ಯಾಯ ಸಹಿಸಿಕೊಳ್ತಾನೆ, ಹೆಂಡತಿ ಮೈ ಮೇಲೆ ಕೈ ಹಾಕಿದ್ರೆ ಯಾವನೂ ಸಹಿಸಿಕೊಳ್ಳೋದಿಲ್ಲ ನೆನಪಿರಬೇಕು. ಅದನ್ನು ಸಹಿಸಿಕೊಂಡಿದ್ದು ಭೀಮಸೇನದೇವರು. ಮೊನ್ನೆ ಗೌತಮರ ಕಥೆ ಕೇಳಿದ್ದೇವೆ, ಅವ್ರು ಎಲ್ಲ ದೋಷನೂ ಗೆದ್ದಿದ್ರು, ಆದರೆ ಯಾವಾಗ ಅಹಲ್ಯಾಗವರ ಇಂದ್ರದೇವರು ಮಾಡಿದ್ರಲ್ಲ ಕೃಷ್ಣ ಕಳ್ಕೊಂಡ್ಬಿಟ್ರು ಅವರಾಗಿ. ನರಹರಿ ತೀರ್ಥರು ದೇವನಾಮ ಬರೀತಾರೆ. ನಮ್ಮ ಸೈಕಾಲಜಿ ಹೇಗೆ ಅಂದರೆ, ಸತಿಯಡ ಬೈದರೆ ನಾ ಬೈವೆ, ಸಿರಿಪತಿಯನ್ನು ಬೈದರೆ ಕೇಳುತ್ತ ನಗುವೆ ಅಂತ ಹೇಳಿದ್ದಾರೆ. ದೇವರು ಲಕ್ಷ್ಮೀಪತಿಯನ್ನು ಬೈದರೆ ಅವನು ಇವನು ಸೇರ್ಕೊಂಡ್ಬಿಡ್ತಾನೆ ನಗೋದಕ್ಕೆ, ಇವನು ಹೆಂಡತಿ ಅಂದರೆ ಹೊಡೆಯೋಕ್ಕೆ ಬರ್ತಾನೆ, ಮನುಷ್ಯನ ಸ್ವಭಾವ. ಅದಕ್ಕೆ ಎಲ್ಲನೂ ಗೆದ್ದಿದ್ದ ಗೌತಮರಿಗೆ ಅದು ಗೆಲ್ಲಕ್ಕಾಗಲಿಲ್ಲ, ಭೀಮಸೇನ ಅದನ್ನೂ ಗೆದ್ದರಂತೆ. ಅಂತಹ ಸಮಯದಲ್ಲೂ ಕೂಡ ಕೃಷ್ಣನ ಸಂಕಲ್ಪ ಇವತ್ತಿವರು ಸಾಯಬಾರದು, ಆದ್ದರಿಂದ ಪ್ರತಿಜ್ಞೆ ಮಾಡಿದರೆ ಹೊರತು ಕೊಲ್ಲೋದಿಲ್ಲ. ನಮಗೆ ಸ್ವಲ್ಪ ಸಿಟ್ಟು ಬರುತ್ತೆ, ಇದ್ಯಾವ ಪ್ರತಿಜ್ಞೆ, ಇದ್ಯಾವ ಸಂಯಮ, ಇದು ಒಂದು ಇದನ್ನು ಮಾಡಿ ಹೆಂಡದ ಗತಿಯನಾಭಿಗಳು ಸಂಯಮ ಬಂತ ಅಂತ ಕೇಳಿದರೆ ಅದು ಒಳ್ಳೆಯ ಪ್ರಶ್ನೆ. ಈ ರೀತಿ ಧರ್ಮ ಧರ್ಮ ಅಂತ ಕೂತ್ರೆ ಹೆಂಡತಿಗೆ ಅಪಚಾರವಾದರೆ ಯಾರು ಕಾಪಾಡ್ತಾರೆ ನಾಳೆ ಅಂದರೆ? ಹಿಂಸೆಯಿಂದ ಹೇಳ್ತಾರೆ, ಎರಡು ತೋರಿಸ್ತಾರೆ. ಧರ್ಮವನ್ನು ನಂಬಿದರೆ, ದೇವರನ್ನು ನಂಬಿದರೆ ನಿಮಗೆ ಯಾ ದೇವರೇ ಕಾಪಾಡ್ತಾನೆ ಫಸ್ಟು. ಧರ್ಮೋ ರಕ್ಷತೆ ರಕ್ಷಿತ, ಇದು ಲೋಕನೀತಿ. ಇನ್ನೊಂದು ನೀತಿ ಏನಂದರೆ, ದ್ರೌಪದಿ ವಸ್ತ್ರಾಪರಣ ಕೊಟ್ಟಿದ್ದಾನೆ, ಇವರಿಗೆ ಗೊತ್ತು ಇವನು ತಲೆ ಕೆಳಗೆ ಹಾಕಿದ್ರೆ ವಸ್ತ್ರಾಪರಣ ಬರೋದಿಲ್ಲ. ಯಾತಕ್ಕೆ ಅಂದರೆ ದ್ರೌಪದಿ ಯಾರೋ ಅಂತ ಇವರಿಗೆ ಗೊತ್ತಿದೆ. ಭವತಿ ಯದನುಭಾವ ದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಟೀಕಾರಾಯರು ಮಾಡಿದ ಸ್ತೋತ್ರ ಭಾರತೀ ಸ್ತೋತ್ರ ಇದು. ಅವರ ಶಕ್ತಿ ಎಷ್ಟು ಗೊತ್ತಾ? ಗರುಡಶೇಷ ರುದ್ರಾದಿ ದೇವತೆಗಳು ಅವರ ಮಕ್ಕಳು, ಇವನಿಗಿರೋದು ಶಿವನವರ ಇತ್ಯಾದಿಗಳಷ್ಟೇನೆ. ಸೊ ಯಾವರ ಅವ್ರ ಮುಂದೆ ನಡೆಯೋದಿಲ್ಲ, ಅವರು ಸುಮ್ಮನೆ ಯಾಕೆ ನಡೆದಿದೆ, ಅವರೂ ಕೂಡ ಸ್ವತಃ ರಕ್ಷಣೆ ಮಾಡೋ ಸಾಮರ್ಥ್ಯ ಅವರಿಗಿದೆ. ಆದ್ದರಿಂದ ಇವತ್ತು ರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಲೋಕದೃಷ್ಟಿಯಲ್ಲಿ ದೇವರೇ ಸಂಕಲ್ಪ ಭಾರ ಹಾಕಿದ್ದೇನೆ, ಹೊರಗೆ ದೃಷ್ಟಿ ಅವರಿಗೆ ಶಕ್ತಿ. ಈ ಜ್ಞಾನ ಇದ್ದಿದ್ದರಿಂದ ಅವರು ವ್ಯಾಮೋಹಕ್ಕೊಳಗಾಗಲಿಲ್ಲ. ಇದಕ್ಕೆ ನಿಜವಾಗಿ ಹೇಳಬೇಕಾದ್ರೆ, ಯಾರೋ ಹೇಳ್ತಾರೆ, ಮಾತಾಡ್ತಾ ಕೂತಿರ್ತಾರೆ ನಾಲ್ಕು ಜನ, ಯಾರೋ ಬಂದು ಹೇಳ್ತಾರೆ ನಿಮ್ಮ ಮಗ ಬಾವಿಯಲ್ಲಿ ಹಾರಿದ ಅಂತ ಹೇಳ್ತಾರೆ. ಎಷ್ಟು ಎದ್ದು ನೋಡೋ ಬಿಡಿಸೋಕೆ ಹೋಗಿಬಿಡ್ತಾರೆ. ತಂದೆ ಸುಮ್ಮನೆ ಕೂತಿರ್ತಾನೆ ಆರಾಮವಾಗಿ. ಏನು ಸ್ವಾಮಿ ಬಾವಿಯಲ್ಲಿ ಹಾರಿ ಸುಮ್ಮನೆ ಕೂತಿದ್ದಿಲ್ಲ ಅಂತ ಕೇಳಿದರೆ, ನಮ್ಮ ಮಗನಿಗೆ ಬಾವಿ ಯಾವ ಲೆಕ್ಕರಿ, ಕೆಳಗೆ ಬಣ್ಣ ತೊಗೊಂಬರ್ತಾರೋನು, ಬಾ ದೂರ ಇದ್ದಾರೆ ಹೋಗ್ಲಿ ಬಿಡಿ, ಮತ್ತೆ ಮಾತಾಡೋಣ ಅಂತ ಹೇಳ್ತಾರೆ. ಕೇಳೆ ಮಾಡೋದಿಲ್ಲ ಅವರಿಗೆ, ತಮ್ಮ ಮಗನ ಯೋಗ್ಯತೆ ಗೊತ್ತಿದೆ ಅವರಿಗೆ. ಗೊತ್ತಿಲ್ಲದವ್ರು ಗಾಬೆ ಆಗ್ತಾರೆ. ಹುರುಳಿ ತಿಂದಾಗ ಆಚಾರ್ಯರು ಎಲ್ಲರೂ ಟೆನ್ಷನ್ನೇ ಟೆನ್ಷನ್ನು. ಅವರು ಬರೀತಾರಾಗ ಮಧುವೇದೊಳಗೆ, ಯಸ್ಯ ತ್ರಿಲೋಕ ಜನನಿ ಜನನಿ ವಿಷೇಪಿ ಪೀತೇನ ವಿಸ್ಮಯಮಾಪ ಸಮಸ್ತ ಶಕ್ತೇಹೇ. ಈ ಹುರುಳಿ ತಿಂದು ಕೂಸು ಏನೂ ಆಗಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ, ಕಾಲಕೂಟ ಕುಡಿದಾಗಲೇ ಅವರಮ್ಮ ಯೋಚನೆ ಮಾಡಲಿಲ್ಲ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ, ವಾಯುದೇವರು ಯಾರು ಅಂತ ಗೊತ್ತಿದ್ದಕ್ಕೆ ಲಕ್ಷ್ಮೀದೇವಿ ಟೆನ್ಷನ್ ಮಾಡ್ಕೊಳ್ಳಿಲ್ಲ, ಭಾರತೀಯ ಯಾರು ಅಂತ ಗೊತ್ತಿದ್ದು ಭೀಮಸೇನದೇವರು ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಆದ್ದರಿಂದ ಅವ್ರ ಹೆಂಡತಿಯ ಸಾಮರ್ಥ್ಯ ಅವ್ರಿಗೆ ಗೊತ್ತಿತ್ತು, ಸುಮ್ಮನೆ ಇದ್ರು. ಆಗ ದ್ರೌಪದಿ ದೇವಿ ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ದಾರೆ. ವಿಕೃಷ್ಯಮಾಣೆ ವಸನೇತು ಕೃಷ್ಣ ಸಸ್ಮಾರ ಕೃಷ್ಣಂ ಸುವಿಶೇಷ ತೋಪಿ ತದನ್ಯದಾಸೀತ್ ವಸನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತಂ. ಆಗ ದ್ರೌಪದಿ ದೇವಿ ಜೋರ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಸಮಯಕ್ಕೆ ಏನು ನಡೀತು? ಇದು ಭಾರಿ ಗೊಂದಲದ ಪ್ರಸಂಗ. ಇದು ತುಂಬ ಶಾಸ್ತ್ರ ಗೊತ್ತಿದ್ದರೆ ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯ. ದ್ರೌಪದಿ ದೇವಿ ಹಾ ಕೃಷ್ಣ ದ್ವಾರಕಾ ವಾಸಿನ್ ಅಂತ ಸ್ತೋತ್ರ ಮಾಡ್ತಾರೆ ಅಂತ ಮಹಾಭಾರತ ಬರಿತಾ ಇದ್ದಾರೆ. ಆ ರೀತಿ ಸ್ತೋತ್ರ ಮಾಡಿಬಿಟ್ಟು ರಕ್ಷಣೆ ಕೊಡುವಂಥ ಅಕಸ್ಮಾತ್ ಕೇಳಿದರೆ ನಮಗೇನು ಆಶ್ಚರ್ಯ ಅನಿಸೋದಿಲ್ಲ. ಆದರೆ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ. ದ್ರೌಪದಿ ಯಾರು ಗೊತ್ತಾ? ರುಜು. ಅವರು ರುಜುಗಳ ಸ್ವಭಾವ ಏನು ಗೊತ್ತಾ, ಫಲಾಪೇಕ್ಷೆಯಿಂದ ಎಂದೂ ಕೆಲಸ ಮಾಡೋದಿಲ್ಲ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ, ಫಲ ಕೇಳೋದಿಲ್ಲ ರುಜುಗಳಾದ್ರಿಂದ. ದ್ರೌಪದಿ ಫಲ ಕೇಳಿದ್ರ ಕೇಳಾಗಿಲ್ಲ, ಅಂದಮೇಲೆ ಅವರು ಕೇಳೋದಾದರೆ ರುಜಿಸ್ತು ಹೋಯ್ತಾ ಇಲ್ಲಿಗೆ. ಇನ್ನು ಕೇಳದೆ ಹೋದರೆ ಅಕ್ಷಯ ಒತ್ತರ ಕೊಟ್ಟ ಕೃಷ್ಣ ಅಂತ ಪ್ರಶ್ನೆ, ಕೇಳದೆ ಹೋದ್ರೆ ಕೃಷ್ಣ ಹೇಗೆ ಕೊಟ್ಟ ಅಂತ ಪ್ರಶ್ನೆ, ಕೇಳಿದ್ರೆ ರುಜು ಹೇಗೆ ಆಗ್ತಾರೆ ಅಂತ ಇನ್ನೊಂದು ಪ್ರಶ್ನೆ. ಎರಡು ಪ್ರಶ್ನೆಗೆ ಉತ್ತರ ಬೇಕು ನಮಗೀಗ. ಈ ಉತ್ತರ ಕೊಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ಯಾಕಂದರೆ ಅವರಿಗೆ ಉತ್ತರ ಕೊಡೋ ಯೋಚನೆಗಿಂತ ಹೆಚ್ಚಾಗಿ ಕಣ್ಣೀರಿಸ್ಕೊಂಡು ಎಷ್ಟೋ ದಿನ ಕತೆ ಕೇಳಿದ್ರೆ ಕಣ್ಣೀರಿಸ್ಕೊಂಡು ಕೂತ್ಬಿಟ್ಟಿರ್ತಾರೆ. ಪಾಪ ರಾಮದೇವರು ಸೀತಾನೆ ಕಳ್ಕೊಂಡ್ರು ಅಂತ ಹೇಳಿದಾಗ ಹೇಳೋ ಆಚಾರರು ಅಳ್ತಿರ್ತಾರೆ, ಹೇಳೋ ಜನರು ಅಳ್ತಿರ್ತಾರೆ. ಪಾಪ ಇನ್ನು ಹುಡುಗರು ಅಂತ ನಗ್ತಿರ್ತಾರೆ. ಎಂಥ ರಾಮದೇವರು ಇವರೆಲ್ಲ ಕೂಡ, ಇವರು ದೇವರ, ಇವ್ರು ತಮ್ಮ ಹೆಂಡ್ತಿನೇ ಕಾಪಾಡಿದ ರಾಮ ನಮ್ಮ ಹೆಂಡ್ತಿನೇ ಕಾಪಾಡ್ತಾರೆ ಅಂತ ಸಪಾಳೆ ಹೋಗ್ಬಿಡ್ತಾರಷ್ಟೇ. ಆಚಾರ್ಯ ಒಬ್ಬರೇ ಬರೆಯೋದೇನೆಲ್ಲ ಕೂಡ. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನೇ ಹೇಳ್ತಾರೆ. ದ್ರೌಪದಿ ಸ್ತೋತ್ರ ಮಾಡಿದ್ದು ಹೌದು, ಫಲಾಪೇಕ್ಷೆಯಿಂದ ಮಾಡಲಿಲ್ಲ. ನೆನ್ಪಿಟ್ಕೋಬೇಕು, ಸ್ತೋತ್ರ ಮಾಡಿದ್ದು ಹೌದು, ಫಲಾಪೇಕ್ಷೆಯಿಂದ ಮಾಡಲಿಲ್ಲ. ನಮಗದು ಅರ್ಥ ಆಗೋದಿಲ್ಲ, ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ನಮಗೆ ಗೊತ್ತಿಲ್ಲ, ಅದರಿಂದಾಗೇನೆ ಅರ್ಥ ಆಗೋದಿಲ್ಲ. ಅವ್ರು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ದಾರೆ, ದೇವರು ಸ್ತೋತ್ರ ಮಾಡಿಬಿಟ್ಟಿದ್ದಾರೆ. ಕೃಷ್ಣ ವಸ್ತ್ರ ಕೊಟ್ಟ ಇಲ್ಲದ ಕೇಳಿದರೆ ನೆನಪಿರಲಿ, ದ್ರೌಪದಿ ವಸ್ತ್ರದ ಅಗತ್ಯವೇ ಇಲ್ಲ. ಯಾತಕ್ಕೆ ಗೊತ್ತಾ, ಪ್ರಾಣಸ್ಯ ವಸ್ತ್ರ ಬುದ್ಧಾತು, ವಾಯುದೇವರಿಗೆ ವಸ್ತ್ರ ಅಂತ ಕರೀತಾರೆ, ಅವರೇ ಯಜಮಾನರು. ಅವ್ರ ವಸ್ತ್ರ ತೆಗೆದು ಸಿಕ್ಕಿದ ಜಗತ್ತಲ್ಲಿ ಯಾರ್ಯಾರಿಗೂ ಇಲ್ಲ, ಅರ್ಥ ಆಯ್ತಾ. ಅವರು ಸೇರ್ತಿದ್ದಾರೆ, ಸ್ತೋತ್ರ ಮಾಡ್ತಿರೋದು ಕೃಷ್ಣನನ್ನ, ಆದರೆ ಫಲಾಪೇಕ್ಷೆಯಿಂದ ಅಲ್ಲ. ಹತ್ರ ಇಲ್ಲವಾಗ ಅಂತ ಇನ್ನೊಂದು ಪ್ರಶ್ನೆ, ಹತ್ರ ಇಲ್ಲವಾಗ ಕೆಲವು ಪುರಂದ್ರ ಉಗಾ ಹೋಗೋದು ಉದಯರಾಗ ಅಂತ ಒಂದಿದೆ, ಸ್ವಾರ್ಥ ಮಾಡ್ತಾಳೆ. ಅತ್ತೆಯಲ್ಲವೇ ಕನ್ನೆ ಗಾಂಧಾರಿ ದೇವಿ, ಉತ್ತಮಡೆಯಲ್ಲಿ ಭಾನುಮತಿ ನೆಗೆ ಹೆಣ್ಣೆ ದಯದಿಂದ ಇತ್ತ ನೋಡವು ತಾಯಿ ಅಂತ ಸ್ತೋತ್ರ ಮಾಡಿದೆ. ದ್ರೌಪದಿ ಕಥೆ ಗೋಡಿನ ಕಥೆ ಆಗಿಬಿಟ್ಟಿದೆ. ಆ್ಯಕ್ಚುಲಿ ದ್ರೌಪದಿ ಆಗಿ ಹೇಳ್ತಾ ಇಲ್ಲ, ಹೇ ಭೀಷ್ಮ ವಿದುರ ದ್ರೋಣ ಹೇಳ್ತಾರೆ ನೋಡಿ ಅಂತ ಅನ್ಯಾಯ ಆಗ್ತಿದೆ. ಕ್ಷಾತ್ರ ತೇಜಸ್ಸನ್ನು ಮಾತಾಡ್ತಾರೆ ದ್ರೌಪದಿ ಹೊರತು ಅಳುಬುರುಕಿಯಾಗಿ ಮಾತಾಡೋದಿಲ್ಲ. ಕ್ಷತ್ರಿಯ ಸ್ತ್ರೀ, ಒಂದು ಕಡೆ ಕ್ಷತ್ರಿಯ ಸ್ತ್ರೀ, ಮತ್ತೊಂದು ಪರಮ ದೊಡ್ಡ ದೇವತಾ ಸ್ತ್ರೀಯವರು. ಜೀವೋತ್ತಮರು ಹೇಗೆ ವಾಯುದೇವರು, ಸ್ತ್ರೀಯರಲ್ಲಿ ಜೀವೋತ್ತಮೆ ಇವರು. ಆದ್ರಿಂದಾಗಿನೇ ಅಳೋದು ಕರೆಯೋದು ಮಾಡೋದಿಲ್ಲ, ಹೇಳ್ತಾರೆ, ನೇರವಾಗಿ ಹೇಳ್ತಾರೆ. ಇವರು ಖಂಡಿಸ್ತಾರೆ, ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಯಾತಕ್ಕೆ ಸಹಜವಾಗಿ ಪ್ರಾರ್ಥನೆ ಮಾಡಿದರೆ ಹೊರತು ಫಲಾಪೇಕ್ಷೆಯಿಂದ ಮಾಡಲಿಲ್ಲ. ಕೃಷ್ಣ ವಸ್ತ್ರ ಕೊಟ್ಟ ಇಲ್ಲೋ ಅಂತ ಕೇಳಿದರೆ, ಕೃಷ್ಣ ವಸ್ತ್ರ ಕೊಟ್ಟ, ಕೇಳದೆ ಹೋದ್ರೆ ಯಾತಕ್ಕೆ ಕೊಟ್ಟ? ನಮಗೆ ಯಾತಕ್ಕೆ ಅರ್ಥ ಆಗೋದಿಲ್ಲ ಅಂದರೆ ಕೇಳಿದ್ರು ಕೊಡೋರಲ್ಲ ನಾವು. ಅದಕ್ಕೆ ಕೇಳದೆ ಯಾಕೆ ಕೊಟ್ಟರೆ ನಮಗೆ ಅನಿಸುತ್ತೆ, ನಮಗೆ ಕೇಳಿಕೊಟ್ಟೆ ಅಭ್ಯಾಸ ಇದ್ದವರಿಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ದಾಸ ಹೇಳ್ತಾರೆ, ಬೇಡದರೆ ಕೊಡುತ್ತಿಪ್ಪ ಸುರರಿಗೆ, ದೇವತೆಗಳು ಕೇಳಬೇಕಾಗಿಲ್ಲ, ಪರಮಾತ್ಮ ತಾನಾಗಿ ಕೊಡ್ತಾನೆ ಅಂತ ಹೇಳಿದ್ದಾರೆ. ಇನ್ನು ಮನುಷ್ಯರು ಕೇಳಿದ್ರೆ ಕೊಡ್ತಾರೆ, ಉಳಿದವರು ಕೇಳಿದ್ರು ಕೊಡೋದಿಲ್ಲ. ದೇವರ ಸಂಕಲ್ಪ ಇದೆ, ಅವ್ರಿಗೆ ವಸ್ತ್ರ ಕೊಟ್ಟಿದ್ದು ಹೌದು, ಕೇಳಿದ್ರು ಕೊಡೋದಿಲ್ಲ, ಕೇಳಲೇ ಇಲ್ಲ ಆದರೂ ವಸ್ತ್ರ ಕೊಟ್ಟ. ಇದಕ್ಕೆ ಫಲಾಪೇಕ್ಷೆಯಿಂದ ದ್ರೌಪದಿ ಪ್ರಾರ್ಥನೆ ಮಾಡಲಿಲ್ಲ, ಇವರು ಗ್ರೇಟ್. ಕೇಳಿದ್ರು ಅಂತ ಕೊಡದೆ ಕೃಷ್ಣ ತಾನೇ ಕೊಟ್ಟ, ಆತ ಗ್ರೇಟ್ ಭಕ್ತವತ್ಸಲ. ಕೇಳಿ ಕೊಡಿಸ್ಕೊಂಡು ಸೆಕೆಂಡರಿ, ಕೇಳದೆ ಕೊಡೋದು ಭಾರಿ ದೊಡ್ಡದದು. ಕೃಷ್ಣ ಕೇಳದೆ ಕೊಟ್ಟ, ಇವರು ಕೇಳಬೇಕು ಅಂತ ಸ್ತೋತ್ರ ಮಾಡಿದೆ, ಸುಮ್ಮನೆ ಸ್ತೋತ್ರ ಮಾಡಿದರು, ಜನ ತಪ್ಪು ತಿಳ್ಕೊಂಡ್ರು, ಕೃಷ್ಣ ಅಕ್ಷಯ ವಸ್ತ್ರ ಕೇಳಿದ್ದಕ್ಕೆ ಕೊಟ್ಟ ಅಂತೇಳಿ. ನಮ್ಮ ಜನ ಬಿಡೋದಿಲ್ಲ, ಹೆಚ್ಚು ಹೋದಷ್ಟು ಡೌಟ್ ಜಾಸ್ತಿ ಇರುತ್ತೆ, ಆದರೆ ಉತ್ತರಗಳು ಸರಿಯಾಗಿ ಸಿಗುತ್ತೆ. ಜಗನ್ನಾಥದಾಸರು ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬರೀಬೇಕಾದ್ರೆ, ಕೇಳಿದ ಕ್ಷಣ ಸೀರೆಗಳ ಪಂಚಾಲಿಗಿತ್ತನು ಅಂತ ಹೇಳಿದ್ದಾರೆ. ಕೇಳಿದ ಕ್ಷಣ ಸೀರೆಗಳ ಪಂಚಾಲಿಗಿತ್ತನು, ನೋಡಿದ್ರೆ ಕೇಳಿದ್ಲು ಅಂತಾಯ್ತೋ ಇಲ್ಲ. ಈಗ ಜಗನ್ನಾಥದಾಸರು ಹರಿಕಥಾಂಸಾರ ಬರೋ ಸುಳ್ಳು ಬರೀತಾರಂತ ಕೇಳಿದರೆ, ಅವರು ಸರಿಯಾಗಿ ಬರ್ದಿದ್ದಾರೆ, ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ಸರಿ, ಸೀರೆ ಕೇಳಿದ ಕ್ಷಣ ಅಲ್ಲದು, ಸ್ತೋತ್ರ ಕೇಳಿದ ಕ್ಷಣ ಸೀರೆಗಳ ಕೊಟ್ಟನೆ ಹೊರತು ಆತ ಇಲ್ಲಿ ಸೇರಿದ್ರೆ ದಿಲ್ಸು ಕೇಳುತ್ತ ಕೊಟ್ಟಿದ್ದಲ್ಲ. ಈ ಮಾತನ್ನು ಆಚಾರ್ಯ ದುರ್ಭಾಷೆಯಲ್ಲಿ ಬರೀತಾರೆ. ಪರಮಾತ್ಮ ಶೃಣೋತ್ತೇವ, ಕೇಳಿದ ತಕ್ಷಣ ಅನುಗ್ರಹ ಮಾಡ್ತಾರೆ ಅಷ್ಟೇ ಹೊರತು, ಬಲ ಕೇಳಿದ ತಕ್ಷಣ ಅಲ್ಲ, ಸ್ತೋತ್ರ ಕೇಳಿದ ತಕ್ಷಣ. ದ್ವಾದಶ ಸ್ತೋತ್ರ ಹೇಳ್ತೇವೆ, ದೇವ್ರ ಫಲ ಕೊಟ್ಟ ಅಂತಾನೆ ಅರ್ಥ. ಫಲ ಕೇಳಬೇಕಾಗಿಲ್ಲ, ದೇವ್ರ ತಕ್ಷಣ ಕೊಡ್ತಾರೆ. ವಿಷ್ಣು ಸಹಸ್ರನಾಮ ತಕ್ಷಣ ಕೊಡಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಆ ದಾಸರು ಜ್ಞಾನಿಗಳು, ಸುಧಾ ಓದಿ ಪದ ಓದು ಅಂತ ಹೇಳಿ ಸರಿಯಾಗಿ ಪದ ಉಪಯೋಗಿಸಿದ್ದಾರೆ, ನಮಗೆ ಅರ್ಥ ಆಗಬೇಕಾಗ್ತೇನೆ. ಋಗ್ಭಾಷ್ಯದ ಪದವನ್ನು ದಾಸರು ಹಾಗಿಟ್ಟಿದ್ದ, ದೇವರು ಅನುಗ್ರಹ ಮಾಡಿದ. ಇದೆಲ್ಲ ಒಂದು ಘಟ್ಟ. ಇನ್ನೂ ಕೆಲವು ಸೂಕ್ಷ್ಮ ವಿಚಾರ ಇದೆ. ದ್ರೌಪದಿ ಕಡೆ ನೀರು ಬಂತೋ ಇಲ್ವೋ? ನೀರು ಬಂತು ಅಂದರೆ ಪ್ರಾಬ್ಲಮ್, ಬರದೇ ಹೋದರೆ ಏನೋ ತೊಂದರೆ ಆಗಿರಲಿ ಬಿಡಿ, ಎತ್ತಕ್ಕೆ ಶ್ರೀ ರೋಕಿ ಅಂತ ತಿಳ್ಕೊಂಡ್ಬಿಟ್ಬಿಡ್ತೀವಿ. ಹಾಗೆ ಅಲ್ಲ, ನೀರು ಬಂತು ಅಂತ ಹೇಳಿದ್ರೆ ದೌರ್ಬಲ್ಯ ಬಂತು ಅಂದರೆ ನೀರು ಬಂತು ಹೌದು, ಆದರೆ ಅವರಿಗೆ ತೊಂದರೆ ಆಗಿಲ್ಲ. ಹೌದು, ತೊಂದರೆ ಆಗದೆ ನೀರು ಹೇಗೆ ಬಂತು ಕಣ್ಣೀರಲ್ಲಿ ಅಂದರೆ, ಸೀತಾದೇವರು ಕಡ್ಕೊಳ್ಳದೆ ರಾಮದೇವರು ಗೋಳಾಡಿದ್ರಲ್ಲ ಆಟೆ. ಕಡ್ಕೊಂಡಿಲ್ಲ, ಲೋಕ ಮೋಹನಕ್ಕೋಸ್ಕರ ಮಾಡ್ತಾರೆ, ಹಸರು ಮೋಹನಕ್ಕೋಸ್ಕರ ಮಾಡ್ತಾರೆ. ಆದ್ದರಿಂದ ಅದು ಮೋಹನ ನಾಟಕ. ಆ ದೃಷ್ಟಿಯಲ್ಲಿ ಕಣ್ಣು ಬಂದು ನೀರು ಬಂದಿದ್ದೆಲ್ಲ ಕೇವಲ ಕೃಷ್ಣ ತನ್ನ ಹಣಿಂದ ರಕ್ತ ಬಂದ ತೋರಿಸ್ತಾನೆ ಗೊತ್ತಾ, ಭೀಷ್ಮರು ಹೊಡೆದಾಗ ನೀರಲ್ಲ ರಕ್ತ, ಅದು ನಾಟಕನೇ. ಬರೀ ಲೋಕದೃಷ್ಟಿಯಲ್ಲಿ ಯಾತಕ್ಕೆ ತೋರಿಸ್ತಾರೆ ಹಾಗೆ ಅಂತ ಕೇಳಿದರೆ, ಎಷ್ಟು ದುರ್ಧರ ಪ್ರಸಂಗ ಅದು. ಉಳಿದ ಸ್ತ್ರೀ ಆಗಿದ್ರೆ ಏನು ಗತಿಯಾಗಬಹುದಾಗಿತ್ತು ಅಂತ ತೋರ್ಸಕ್ಕೆ ಮಾಡಿದರೆ ಹೊರತು ಅವರಿಗೆ ನೋವಿಲ್ಲ. ನಾಟಕದ ನೀರನ್ನು ಕಣ್ಣೀರು ತೋರಿಸಿದ್ರು ಬೇರೆ ಅಲ್ಲ. ಇದು ದ್ರೌಪದಿಯ ಬಗ್ಗೆ ತಿಳ್ಕೊಂಡಾಗ ಅಂಥ ಸಮಯದಲ್ಲೂ ಕೂಡ ಈ ಮಾತು ಬರಲಿಲ್ಲ. ಇದೆಲ್ಲ ಮಹಾಭಾರತದಲ್ಲಿ ಮುಂದೆ ಬರುತ್ತೆ, ವ್ಯಾಖ್ಯಾನದಲ್ಲೂ ಬರೀತಾರೆ. ವಜ್ರಾಸ್ವಾಮಿ ಭೀಮಪತ್ನ್ಯಾಹ ಭಯಾಭಾವ. ವಜ್ರಾಸ್ವಾಮಿಗಳು ಭೀಮನ ಹೆಂಡತಿಗೆ ಭಯ ಇಲ್ಲ, ಭೀಮನ ಭಕ್ತರಿಗೆ ಭಯ ಇಲ್ಲ, ಹೆಂಡತಿ ಭಯ ಇದ್ರ ಗತಿ ಏನಾಗಬೇಕ ಹೇಳ್ತಾರೆ. ಭವದವೋಷ್ಣೇನ ತಾತಪ್ಯಮಾನ ಭುವಿಪರಂನಾಥಮ ಅಪ್ರೇಕ್ಷಮಾಣ ಭವತು ಭೀರ್ ಭುವನ ಮನ್ನೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿ ಪ್ರೀಣಯೇ ಪೂರ್ಣಭೂತಂ. ಅವರು ಭೀಮಾ ಅಂದ್ರೆ ಸಾಕಂತೆ, ಭೀಹೀಮಾ ಅಂತ ಬರ್ತಾರಂತ. ಭೀಮಾ ಅಂತ ನಾವಂದ್ರೆ ಅವರೇನಂತಾರೆ ಗೊತ್ತಾ, ಭೀಹೀಮಾ. ಭೀ ಅಂದ್ರೆ ಭಯ, ಮಾ ಅಂದ್ರೆ ಬೇಡ ಅಂತ ಅರ್ಥ. ಹೆಸರು ಹೇಳ್ತಿರ್ಲಿಕ್ಕೆ ಭಯ ಬೇಡ ಅಂತಾರಂತ. ಭಕ್ತರಿಗೆ ಹೀಗೆ ಮಾಡೋ ಅವರು ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣಪ್ರಜ್ಞರ ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಇನ್ನು ದ್ರೌಪದಿ ಸಾಕ್ಷಾತ್ ಪತ್ನಿ ಸುಮ್ಮನೆ ಇರ್ತಾರೆ, ಯೋಚನೆ ಮಾಡಿ. ಅವ್ರು ಎದುರಿಗಿದ್ದ ಕಾಪಾಡಬೇಕು ಅಂತಿಲ್ಲ, ಅವರಿಗೆ ಅಂತ ಅವಶ್ಯಕತೆ ದೊಡ್ಡವರಾಗಿದ್ದಾರೆ. ಯಾವಾರುತಾ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ಯಾವ ದ್ರೌಪದಿ ದೇವಿ ಭಾರತಿಯಾಗಿದ್ದು ವಾಯುದೇವರಿಂದ ನಾಲ್ಕು ಮಕ್ಕಳನ್ನು ಪಡೆದಿದ್ದಾರೆ, ಅಂಥ ಭಾರತಿ ದ್ರೌಪದಿಯಾಗಿರ್ಬೇಕಾದ್ರೆ ಭಯದ ಪ್ರಶ್ನೆ ಇಲ್ಲ, ಬಿಟ್ಟುಬಿಡಿ, ಅದೆಲ್ಲ ನಾಟಕ ಅಂತ ಹೇಳಿ. ಇನ್ನು ಸ್ವಲ್ಪ ಒಳಗೆ ಹೋದರೆ ಇನ್ನೊಂದು ಅರ್ಥ ಇದೆ. ಇಲ್ಲಿ ಅತ್ತಿದ್ದೌದು ಅತ್ತಿದ್ದೌದು ನಿಜವಾಗಲೂ ನಿಜವಾಗಲೂ ಹತ್ರು ಇಷ್ಟೊತ್ತು ಹೇಳಿ ಏನೋ ಹೇಳ್ತಿದ್ದೀರಲ್ಲ ಅಂತ ಕೇಳಿದರೆ, ಇಲ್ಲ ನಿಜವಾಗಲೂ ಹತ್ರು ನಿಜವಾಗಲೂ ಪ್ರಾರ್ಥನೆ ಮಾಡಿದ್ರು, ದೇವರ ಅಕ್ಷಯ ವಸ್ತ್ರವನ್ನು ಕೊಟ್ಟ, ಎಲ್ಲ ಬದಲಾವಣೆ ಯಾತಕ್ಕಾಯ್ತು ಅಂತ ಕೇಳಿದರೆ, ಮರ್ತಿದ್ದೀರಿ, ದೇವ ದ್ರೌಪದಿಯ ದೇಹದಲ್ಲಿ ಬೇರೆ ಸ್ತ್ರೀಯರಿದ್ದಾರೆ. ಈಗ ಶಚಿ ಶ್ಯಾಮರ ಅವರು ಅಳ್ತಾ ಇದ್ದಾರೆ, ಗೊತ್ತಾಯ್ತಾ, ಅವರು ಅಳ್ತಾ ಇದ್ದಾರೆ, ಅವರು ಕೇಳ್ತಾರೆ, ಕೃಷ್ಣ ಕೊಡ್ತಿದ್ದಾರೆ ಹೊರತು ದ್ರೌಪದಿಗೆ ಅಕ್ಷಯ ವಸ್ತ್ರ ಅಲ್ಲ, ಅದು ಅವರಿಗೆ ಅಕ್ಷಯ ವಸ್ತ್ರ ಬೇಕಾಗಿತ್ತು. ಇದು ಹೇಗೆ ನಂಬಬೇಕು ಅಂದರೆ, ಪತಿಯಿಂದ ಹೇಗಿಂತ ಇಷ್ಟ ಕೇಳಲಿಲ್ಲ, ತಮ್ಮಲ್ಲಿರೋದು ಗೊತ್ತಿಲ್ಲದೆ ಒಬ್ಬೊಬ್ಬರೇ ಸಪರೇಟಾಗಿ ಕೇಳ್ತಿದ್ದಾರೆ. ಆ ದೃಷ್ಟಿಯಿಂದ ಅಲ್ಲಿ ಭಾರತೀಗೆ ಬೇಕಿಲ್ಲ, ಉಳಿದವರೆಲ್ಲ ಕೇಳಿದರು, ಅಲ್ಲಿ ಕನ್ಫ್ಯೂಷನ್ ಹೃದಯ ಕನ್ಫ್ಯೂಷನ್ ಆಯಿತು. ಇಲ್ಲಿ ಅದೇ ರೀತಿಯೇ ಕೇಳ್ತಿರೋದು ಯಾರ್ಯಾರು ಗೊತ್ತಾ, ಅಲ್ಲಿ ಶಚಿ ಶ್ಯಾಮಲ ಉಷಾ ಕೇಳಿಸಿದ್ದಾರೆ. ಇಂಥ ದುಃಖ ಆಗ ಯೋಗ ಅವರಿಗಿತ್ತಾದ್ರೆ ಬ್ರಹ್ಮದೇವರ ಶಾಪ ಇದೆ, ಆ ಶಾಪದ ಎಫೆಕ್ಟ್ ಅವ್ರಿಗೆ ಆಗ್ತಾ ಇದೆ. ಆ ಕಥೆ ಮರಬಾರ್ದು, ಅವ್ರು ಶಾಪ ಕೊಟ್ಟಿದ್ದು ನೆನ್ನೆ ನಡೀತಾ ಇದೆ, ಈಗ ದುಃಖ ಪಡ್ತಿದ್ದಾರೆ ಅಷ್ಟೇ. ಅದಕ್ಕೆ ದಾಸರಿಂದ ಎಷ್ಟು ಸರಿಯಾಗಿ ಹೇಳ್ತಾರೆ ಗೊತ್ತಾ, ಕನಕದಾಸರು ಹೇಳ್ತಾರೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ, ಕೂಗಿದವರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಅಂತ ಹೇಳ್ತಾ ಆ ದೇವರನಾಮದ ಹೇಳ್ತಾರೆ. ಯಮಸುತನ ರಾಣಿಗೆ ಅಕ್ಷಯ ವಸನವನಿತ್ತೆ, ಸಮಯದಲ್ಲಿ ಅಜಾಬೆಳನ ಪೊರೆದೆ, ಸಮಯ ಸಮಯ ಉಂಟೆ ಭಕ್ತ ಬತ್ಸಲ ನಿನಗೆ, ಕಮಲಾಕ್ಷ ಕಾಗಿನೆಲೆ ಯಾದಿಕೇಶವ ರಾಯ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ. ಏನು ಹೇಳಿದ್ದಾರೆ ಗೊತ್ತಾ, ಅಲ್ಲಿ ಯಮಸುತನ ರಾಣಿಗೆ ಅಕ್ಷಯ ವಸನವನಿತ್ತೆ. ಯಮಸುತ ಯಾರು? ಧರ್ಮರಾಜ. ಆತನ ರಾಣಿ ಯಾರು? ಶ್ಯಾಮಲಾದೇವಿ. ಅವರಿಗೆ ಅಕ್ಷಯ ವಸ್ತ್ರ ಕೊಟ್ಟಿ ಹೊರತು ನೀರು ಭಾರತೀದೇವಿ ಅಕ್ಷಯ ವಸ್ತ್ರ ಕೊಟ್ಟಿದ್ದಲ್ಲ. ಅದು ಕನಕದಾಸರ ಮಾತು ಸ್ಪಷ್ಟವಾಗಿ ಅದಿದೆ. ಅಲ್ಲಿ ಹೇಳ್ತಾರೆ ವಾಯುಸುತನ ರಾಣಿಗೆ ಅಂತ ಹೇಳಿಲ್ಲ, ಯಮಸುತನ ರಾಣಿಗೆ ಅಂತ ಹೇಳಿದ್ದಾರೆ. ಆದ್ದರಿಂದ ಕನಕದಾಸರು ಒಳ್ಳೆ ಶಾಸ್ತ್ರ ಬಲ್ಲವರು, ಸರಿಯಾಗಿ ಹೇಳಿದ್ದಾರೆ. ಅವರು ನಡೆದಿದ್ದೆಲ್ಲ ಕೂಡ ಒಂದೇ ದೇಹದಲ್ಲಿ ಎಷ್ಟೆಷ್ಟು ವ್ಯತ್ಯಾಸ ಇದೆ. ಒಂದೇ ದೇಹದಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ, ಅಸುರಾವೇಶ ಯಾವುದು ಪುರಾಣದಲ್ಲಿ ಏನು ಆಶ್ಚರ್ಯನೇ ಅಲ್ಲ. ಪೂತರಿಯ ಒಳಗೆ ಊರ್ವಶಿ ಇದ್ಲು, ಗೊತ್ತಿದೆ ಎಲ್ಲರಿಗೂ ಕೂಡ. ಶಿಶುಪಾಲನ ಜೊತೆಗೆ ಹಿರಣ್ಯಕಶಿಪು ಜಯ ಇದ್ರು. ಇದು ಮಹಾಭಾರತ ಕಾಲಕ್ಕೆ ಇವೆಲ್ಲ ಸರಿಯಾಗಿ ಸಾಕು. ಇನ್ನೂ ತಮಾಷೆ ನೋಡಿ, ದುರ್ಯೋಧನ ಹೆಂಡತಿ ಒಳಗೆ ಸಾಕ್ಷಾತ್ ಪಾರ್ವತಿಯ ಒಂದು ಆವೇಶ ಇತ್ತು, ಪಾರ್ವತಿದೇವಿ ಆವೇಶ ಇತ್ತು ದುರ್ಯೋಧನ ಹೆಂಡತಿ ಒಳಗೆ. ಅದು ಆಚಾರ ಹೇಳಿದ್ರು ಗಿರಿಜಾದಿ ವಿಷ್ಠಾಮ್ ಅಂತ ಹೇಳಿದ್ದ. ಹರಿದ್ರದ್ದು ಆಶ್ಚರ್ಯ ಅಲ್ಲ, ಅವರಿಗೆ ನೋವಾಯಿತೇ ಹೊರತು ಬೇರೆಯವರಿಗಲ್ಲ. ಆದ್ದರಿಂದ ಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟಿದ್ದ ಹೌದು, ಅಕ್ಷಯ ವಸ್ತು ಸುಳ್ಳು ಅಂತ ಹೇಳಬಾರ್ದು, ಕೇಳಿಸಿಕೊಟ್ಟು ಕೊಟ್ಟ ಅಂತ ಭಾರತೀ ದೇವಿ ಹೇಳಬಾರ್ದು, ಉಳಿದವರಿಗೆ ಹೇಳಬೇಕು. ಅದೆಲ್ಲ ತಿಳ್ಕೊಂಡಾಗ ಅದು ಶಾಸ್ತ್ರಾರ್ಥ, ಅದನ್ನು ಗೋಳಿನ ಕಥೆಯಾಗಿ ಕೇಳಿದರೆ ಅದು ಶಾಸ್ತ್ರ ಅಲ್ಲ. ಸತ್ಯವಾದಂಥ ವಾಯುದೇವರ ಹಿರಿಮೆಯನ್ನು, ಹರಿಯ ಹಿರಿಮೆಯನ್ನು, ದ್ರೌಪದಿ ಹಿರಿಮೆಯನ್ನು ತೋರಿಸ್ತಕ್ಕಂಥದ್ದು. ದ್ರೌಪದಿ ದುಃಖ ಆಗಿಲ್ಲ ಅನ್ನೋದಕ್ಕೆ ಆಚಾರ ಒಂದು ಕಾರಣ ಕೊಡ್ತಾರೆ. ದ್ರೌಪದಿ ಹೆಸರೇನು ಗೊತ್ತಾ? ಕೃಷ್ಣ ಅಂತ ಹೆಸರು. ಕೃಷ್ಣ 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 ಶಬ್ದಕ್ಕೆ ಏನರ್ಥ? ಕೃಷ್ಣ ಕೃಷ್ಣ ಅಂದರೆ ಉತ್ಕೃಷ್ಟ, ನ ಅಂದರೆ ಆನಂದ. ಉತ್ಕೃಷ್ಟಾನಂದಿನೀಯತಃ, ಆನಂದ ತೀರ್ಥರ ಹೆಂಡತಿಗೆ ದುಃಖ ಆಗೋದಾದರೆ ಭಕ್ತರಿಗೆ ಆನಂದ ಕೊಡ್ತಾರೆ, ಲೆಕ್ಕ ಇಟ್ಕೊಳ್ಳಿ. ಆನಂದಯೇ ಸುಮುಖ ಭೂಷಿತ ಭೌವಿಭಾಗ ಅಂತ ಹೇಳೋದಿಲ್ಲ. ಆ ದೃಷ್ಟಿಯಲ್ಲಿ ರಾಮಾಯಣದಲ್ಲಿ ಸೀತೆಗೆ ದುಃಖ ಆಯ್ತು ಅಂತ ತಿಳ್ಕೊಂಡ್ರೆ ಅದು ರಾಮಾಯಣ ಅಲ್ಲ. ಮಹಾಭಾರತದಲ್ಲಿ ಭಾರತಿಗೆ ದುಃಖ ಅಂತ ತಿಳ್ಕೊಂಡ್ರೆ ಅದು ಮಹಾಭಾರತ ಅಲ್ಲ. ಅದನ್ನು ಹೇಳೋದಕ್ಕೆ ಇಷ್ಟೆಲ್ಲ ಹೇಳಿರೋದು. ಮುಂದೆ ಸೀರೆ ಸೆಳೆಯುತ್ತಿದ್ದರೆ ಕಡಲು ಬೆಳೆಯುತ್ತಿದ್ದವು ಸೀರೆ ಅಂತ ಹೇಳ್ತಾರೆ. ಸೀರೆಗಳ ರಾಶಿ ಅರ್ಜೆಂಟ್ ಎಂತ ಸೀರೆ ಕೊಡ್ತಾರೆ, ಸಾಮಾನ್ಯವಾಗಿ ಇದ್ದು ಬಂದದ್ದು ಏನೋ ಕೊಟ್ಟು ಕಳಿಸಿಬಿಡ್ತಾರೆ ಅಷ್ಟೇ. ಅರ್ಜೆಂಟ್ ಇದ್ದಾಗ ಕೃಷ್ಣ ಅಂತಿದ್ದವ್ರು ಕೊಡ್ತಾನ? ತದಾನ್ಯದಾಸಿ ತ್ವಸನಂತು ತಸ್ಯಾಹ ದಿವ್ಯಂ ಸುಸೂಕ್ಷ್ಮಂ ಕನಕಾವದಾತ. ಪೀತಾಂಬರ ಕೊಡ್ತಿದ್ದಂತ ಕೃಷ್ಣ, ಪೀತಾಂಬರ ಒಂದೊಂದೇ ಪೀತಾಂಬರ ರಾಶಿ ರಾಶಿ ಬರ್ತಾ ಇದೆ ಅಂತೆ. ಸುಸೂಕ್ಷ್ಮಂ ದಿವ್ಯಂ ದಿವೈನ್ ಅಂತ, ದಿವ್ಯ ಅಂದರೆ ದಿವೈನ್ ಆಗಿರ್ತಕ್ಕಂಥ ವಸ್ತ್ರವನ್ನು ಕೃಷ್ಣ ಕೊಡ್ತಿದ್ದಾನೆ. ಎಳೆದೆಳು ಸುಸ್ತಾಯಿತು, ಏನೂ ಆಗಲಿಲ್ಲ, ದಪ್ಪಂತ ಬಿದ್ದಂಥವು. ಅವತ್ತಿನ ವಸ್ತ್ರದ ರಾಶಿ ಭೂಲೋಕ ಕೃಷ್ಣ ಕೊಟ್ಟ ವಸ್ತ್ರದ ಕ್ವಾಲಿಟಿ ಹೇಗಿರ್ಬೇಕು ಲೆಕ್ಕ ಹಾಕಿ. ಯಾವ ಅಂದೇಲಿ ತಂದ ವಸ್ತ್ರಗಳೆಲ್ಲ ಕೂಡ ಎಲ್ಲ ಕೃಷ್ಣ ಕೊಟ್ಟ ಮೇಲೆ ಅದು ಎ ಅಂದರೆ ಎ ಎಷ್ಟು ಎ ಪ್ಲಸ್ ಹಾಕಿದ್ರು ಅಂಥ ಕ್ವಾಲಿಟಿ ಕೊಟ್ಟಿದ್ದ. ರಾಶಿ ಬಿತ್ತು ಅಷ್ಟು ನಡೀತಷ್ಟು. ಇಲ್ಲಿ ಕುಮಾರವ್ಯಾಸ ಒಂದು ಕತೆ ಕಟ್ತಾರೆ, ಮತ್ತೊಂದು ಕಥೆನ ಏನು ಅಂದರೆ, ದೊಡ್ಡ ಸೀರೆ ರಾಶಿ ಆಗೋಯಿತು. ದುರ್ಯೋಧನ ಕಮರ್ಷಿಯಲ್ ಮೈಂಡ್ ವರ್ಕ್ ಮಾಡ್ತೇವೆ, ಅವನಿಗೆ ಕಮರ್ಷಿಯಲ್ ಮೈಂಡ್ ಶುರುವಾಯಿತು. ಇಷ್ಟು ಸೀರೆ ಸಿಕ್ಕಿದೆ, ಫಸ್ಟ್ ಸೇಲ್ ಮಾಡಿದ್ರೆ ಎಷ್ಟೋ ದುಡ್ಡು ಬರುತ್ತೆ ಅಂತ ತಿಳ್ಕೊಂಡಾಗ ಆಯ್ತು ಅವನಿಗೆ. ಏ ದುಶ್ಯಾಸನ ಎಲ್ಲ ಇದನ್ನು ನಮ್ಮ ಅರಮನೆ ಸಾರಿಸು ಅಂತ ಹೇಳಿದನಂತೆ. ಆಗ ದ್ರೌಪದಿ ಕಟ್ಟೆ ನೋಡಿದ್ರಂತೆ, ಎಲ್ಲ ಸುಟ್ಟು ಬೂದಿ ಆಗಿಬಿಟ್ಟು, ಸುಟ್ಟು ಎಲ್ಲ ಸೀರೆ ಸುಟ್ಟು ಬೂದಿ ಆಗಿಬಿಟ್ಟು. ಇದು ಮಹಾಭಾರತದಲ್ಲಿ ಬರೋದಿಲ್ಲ, ಸುಳ್ಳು ಕಥೆ ಇದು. ಆದರೆ ಒಂದು ಕರೆಕ್ಟು, ಏನು ಕರೆಕ್ಟ್ ಅಂದರೆ, ದ್ರೌಪದಿಗೆ ಆ ಸೀರೆ ಸುಡ ಶಕ್ತಿ ಇದ್ದ ದ್ರೌಪದಿಗೆ ಸೀರೆ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ವಾ? ಆ ಮಟ್ಟಿಗೆ ಗಾಗೆನೆ ಹೊರತು ಕಥೆ ಕಥೆ ಫಿಕ್ಷನ್ನೇ ಹೊರತು ಸತ್ಯ ಅಲ್ಲ. ರಾಶಿ ಬಿತ್ತು, ದುರ್ಯೋಧನ ಆ ದುರ್ಯೋಧನ ದುರ್ಚಾಸ್ತ್ರ ಮೂರ್ಛೆ ಬಂದು ಬಿದ್ದನಂತೆ. ಆಗ ದ್ರೌಪದಿ ಹೇಳ್ತಿದ್ದಾರೆ, ಭೀಮೋ ದುರ್ಯೋಧನಂ ಹಂತ ಕರಣಂ ಹಂತ ಧನಂಜಯ ಶಕುನಿಂಚ ಅಕ್ಷಕಿತವಂ ಸಹದೇವೋ ಹನಿಷ್ಯತಿ. ದ್ರೌಪದಿಯ ಮಾತಿ, ಭೀಮಸೇನ ದೇವರು ದುರ್ಯೋಧನನ್ನು ಕೊಲ್ಲಬೇಕು. ಈ ಕರ್ಣ ಮಧ್ಯ ಮಧ್ಯೆ ಕರ್ಣ ಸಪೋರ್ಟ್ ಮಾಡ್ತಾ, ಅಪತಿರ್ಹಿ ಅಸಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ. ದ್ರೌಪದಿ ನಿನ್ನ ಗಂಡಂದೇ ಇಲ್ಲ, ದುರ್ಯೋಧನ ಮನೆಗೆ ಬಾ ಅಂತ ಕರಿತಿದ್ದಂತೆ. ಅದಕ್ಕೆ ಕರ್ಣನ ಅರ್ಜುನ ಕೊಲ್ತಾನೆ, ಆ ಶಕುನಿಯನ್ನು ಈ ಸಹದೇವ ಕೊಲ್ತಾರೆ ಅಂತ ಹೇಳಿದ ತಕ್ಷಣ ಭೀಮಸೇನದೇವರು ಹೇಳ್ತಾರಂತೆ, ಹೌದು ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂಚ ಅಕ್ಷಕಿತವಂ ಸಹದೇವೋ ಹನಿಷ್ಯತೆ. ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲಿ ಒಂದು ಸಮಸ್ಯೆ, ದ್ರೌಪದಿ ಶಾಪ ಕೊಟ್ರ ಅಂತ ಪ್ರಶ್ನೆ. ದ್ರೌಪದಿ ಶಾಪ ಕೊಟ್ರ ಅಂತ ಹೇಳ್ತಾರೆ, ಎಂದೂ ರುಜುಗಳು ಶಾಪ ಕೊಡೋದಿಲ್ಲ, ನೆನಪಿರಬೇಕು. ಬ್ರಹ್ಮದೇವರು ಕೊಟ್ರಲ್ಲ ಅಂತ ಕೇಳಿದರೆ ಅದು ಶಿಕ್ಷೆ, ಶಸ್ತ್ರಿ ಶಾಪ ಶಿಕ್ಷೆ ಅಷ್ಟೇ. ನ್ಯಾಯಾಧೀಶ ಶಾಪ ಕೊಡೋದಿಲ್ಲ, ಪನಿಷ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಷ್ಟೇ, ಅಷ್ಟೇ ಬ್ರಹ್ಮದೇವರು ಮಾಡಿ. ಇವತ್ತು ಇವರು ದ್ರೌಪದಿ ಶಾಪ ಕೊಡಲಿಲ್ಲ, ಶಾಪ ಯಾತಕ್ಕೆ ಕೊಡೋದಿಲ್ಲ ಜ್ಞಾನಿಗಳು ಅಂದರೆ, ಶಾಪ ಕೊಟ್ಟರೆ ಪುಣ್ಯ ಹೋಗುತ್ತೆ ನೆನಪಿರಬೇಕು. ಚೆಕ್ ಕೊಟ್ಟರೆ ಡೆಬಿಟ್ ಆಗಲೇಬೇಕಲ್ಲ, ಚೆಕ್ ಕೊಟ್ಟ ಮೇಲೆ ಡೆಬಿಟ್ ಆಗದೆ ಹೋದ್ರೆ ಎಲ್ಲರೂ ಚೆಕ್ ಕೊಡ್ಬೋದು, ಸುಖವಾಗಿ ಕೊಟ್ಕೊಂಡಿರ್ಬೋದು. ಇಮಿಡಿಯೇಟ್ಲಿ ಡೆಬಿಟ್ ಆಗಿದೆ, ಕೊಟ್ಟ ತಕ್ಷಣ ಅಲ್ಲಿ ಹೇಗೆ ಹೋಗುತ್ತೋ ಹಾಗೆ ಶಾಪ ಕೊಟ್ಟರೆ ಪುಣ್ಯ ಹೋಗುತ್ತೆ. ನಾ ಶಾಪ ಕೊಡಬಾರ್ದು, ಪುಣ್ಯ ಇದ್ದವ್ರು ಪುಣ್ಯ ಹೋಗುತ್ತೆ, ನಮಗೆ ಹೋಗೋ ಚಾನ್ಸೇ ಇಲ್ಲ, ಪುಣ್ಯ ಮಾಡಿರೋದಿಲ್ಲ. ಆದ್ದರಿಂದ ಇದು ಯೋಚನೆ ಮಾಡಿದ್ರೆ ಧೈರ್ಯವಾಗಿ ಕೊಡ್ಬೋದಷ್ಟೇ, ಕೆಲಸ ಮಾಡೋದಿಲ್ಲ. ಬ್ಲ್ಯಾಂಕ್ ಚೆಕ್ ಕೊಟ್ಟ ಅಕೌಂಟೇ ಇಲ್ಲ, ಏನು ಉಪಯೋಗ ಅದರಿಂದ, ಕೆಲಸ ಮಾಡೋದಿಲ್ಲ. ದ್ರೌಪದಿ ದೇವಿ ಶಾಪ ಕೊಡೋ ಶಕ್ತಿ ಇತ್ತೋ ಇಲ್ಲೋ, ಜಗತ್ತನ್ನು ಸುಡೋ ಶಕ್ತಿ ಇದೆ, ಕೊಟ್ಟರೆ ಕೊಡಲಿಲ್ಲ. ಯಾತಕ್ಕೆ ಇಂಥ ಪ್ರಸಂಗ ತಡ್ಕೊಂಡ್ರೆ ಪುಣ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ನಮಗೆಲ್ಲ ಪಾಠ ಇಟ್ಟುವಂತು, ಜೀವನದಲ್ಲಿ ನೋವಾದಾಗ ಆ ಬೈದೋ ಗೀದೋ ಪುಣ್ಯ ಕಳ್ಕೊಳ್ಳೋಕೆ ಹೋಗಬೇಡಿ, ಪಿಟ್ಟಾಂಗೆ ಇರುವೇನೋ ಹರಿ ಅಂಥೇಳಿ, ಪುಣ್ಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇದು ದೇವರು ದುಃಖ ಯಾತಕ್ಕೆ ಕೊಡ್ತಾನೆ ಗೊತ್ತಾ? ಪುಣ್ಯ ಜಾಸ್ತಿ ಮಾಡಿಕೊಳ್ಳೋ ಚಾನ್ಸ್ ಕೊಡ್ತಾನೆ ಅಂತ ಅರ್ಥ. ನಾವು ಅದನ್ನು ಬೈದು ಬಿಟ್ಟರೆ ಪಾಪ ಜಾಸ್ತಿ ಮಾಡಿಕೊಳ್ಳೋ ಅವಕಾಶ ಬಂತೆ ಹೊರತು ಪುಣ್ಯ ಆಗೋದಿಲ್ಲ ಅಂತ ತಡ್ಕೋಬೇಕು ಅಂತ ಹೇಳ್ತಾರೆ. ಇವತ್ತು ಶಾಪಕ್ಕೂ ದ್ರೌಪದಿ ಹೇಳ್ತಿದ್ದಾರಲ್ಲ, ಹಾಗಿದ್ದಾರೆ ಭೀಮೋ ದುರ್ಯೋಧನ ಹೇಳ್ತಾರೆ ಅಂತ ಕೇಳಿದರೆ, ನಿಮ್ಮ ಸಂಸ್ಕೃತ ಬಂದರೆ ಅರ್ಥ ಆಗ್ತದೆ, ಭೀಮೋ ದುರ್ಯೋಧನಂ ಹಂತ ಅದು ಶಾಪವಾಕ್ಯ ಅಲ್ಲ, ಲುಟ್ಲಕಾರದ ಕ್ರಿಯಾಪದ. ಭೀಮಸೇನ ದೇವರು ಇವನು ಕೊಲ್ತಾರೆ, ಕೊಲ್ಲಲಿ ಅಲ್ಲ, ಕೊಲ್ಲಲಿ ಅಂದರೆ ಶಾಪ, ಕೊಲ್ತಾರೆ. ಕರ್ಣನ ಅರ್ಜುನ ಕೊಲ್ತಾನೆ, ಶಕುನೇನ ಸಹದೇವ ಕೊಲ್ತಾನೆ, ಶಾಪ ಅಲ್ಲ ಇದು, ಭವಿಷ್ಯದ ಕಥನ ಅಷ್ಟೇ. ಸಂಸ್ಕೃತ ಸ್ಪಷ್ಟವಾಗಿ ಸಂಸ್ಕೃತ ಸಾಹಿತ್ಯ ಗೊತ್ತಿದ್ರೆ ಅರ್ಥ ಆಗುತ್ತೆ, ಗ್ರಾಮರ್ ಗೊತ್ತಿದ್ದರೆ ತಿಳಿಯುತ್ತೆ, ಅದು ಶಾಪವಾಕ್ಯ ಅಲ್ಲ, ವಸ್ತುಸ್ಥಿತಿ ಕಥನ. ದ್ರೌಪದಿ ಶಾಪ ಕೊಡಲಿಲ್ಲ, ಈ ಮಾತನ್ನು ವಿರಾಟ್ಪುರದಲ್ಲಿ ಮುಂದೆ ಹೇಳ್ತಾರೆ. ದ್ರೌಪದಿ ಶಾಪ ಕೊಡದೆ ಹೋಗಿದ್ದರಿಂದನೇ ಆಕೆ ಎಷ್ಟು ಶ್ರೇಷ್ಠವಾದ ವ್ಯಕ್ತಿ. ಮುಂದೆ ಕುಂತಿ ಹೇಳ್ತಾಳೆ, ಕೊಡ್ತಾಳೆ, ಅಮ್ಮ ಎಂಥ ಸೊಸೆ ನೀನು, ನಿಜವಾಗ್ಲೂ ಎಷ್ಟು ಸಂತೋಷವಾಗಿದೆ ನನಗೆ ಅಂತ ಕೇಳಿದರೆ, ತಾರಿತಂತೆ ಕುಲದ್ವಯಂ, ನಮ್ಮ ಎರಡು ಮನೆತನ ಉದ್ಧಾರ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ. ಇವತ್ತು ಸಭೆಯಲ್ಲಿ ನಡ್ಕೊಂಡ ರೀತಿ ಇತ್ತಲ್ಲ ನೀನು, ಅದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ನಿನ್ನ ವ್ಯಕ್ತಿತ್ವ ಅತ್ಯಂತ ಪೂಜನೀಯವಾದದ್ದು ಅಂತ ಕುಂತಿ ಹೊಗಳಿಬಿಡ್ತಾಳೆ. ಅತ್ತೆ ಹೊಳಿಸ್ಕೊಂಡ್ರೆ ಸೊಸೆಗೆ ಅದಕ್ಕಿಂತ ಕ್ರೆಡಿಟ್ ಮತ್ತೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಿದ್ರು ಬಯೋದು ಅತ್ತೆ ಅಭ್ಯಾಸ ಅಂತ ತಿಳ್ಕೊಂಡಿರೋದು ನಾವು. ಆದರೆ ಅತ್ತೆಯಿಂದ ಆ ಪಾಠ ಹೊಳಿಸ್ಕೊಂಡದ ಏಕಮಾತ್ರ ಸ್ಥಿತಿ ದ್ರೌಪದಿ ದೇವಿನೇ. ನಿನಗೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ನಾನು, ಯಾಕೆಂದ್ರೆ ನಾನು ಹೇಳೋದಕ್ಕಿಂತ ಜಾಸ್ತಿನೇ ಮೇಲಿದ್ದೆ ಅಂತ ಹೇಳ್ತಾ. ನಾನು ಏನು ಹೇಳಿದ್ರು ಕೂಡ ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಫಸ್ಟ್ ರ್ಯಾಂಕ್ ಬಂದರೆ ಫಸ್ಟ್ ಕ್ಲಾಸ್ ಬಂದು ಆಶೀರ್ವಾದ ಮಾಡಿದೆ ಆಗುತ್ತೆ ಅಷ್ಟೆ, ಭಾರಿ ಮೇಲಿದ್ದೆ ನೀನು ಅಂತ ಕೊಂಡಾಡ್ತಾಳೆ. ಇದು ದ್ರೌಪದಿಯ ವ್ಯಕ್ತಿತ್ವ. ಅಷ್ಟೊತ್ತಿಗೆ ಭೀಮಸೇನ ದೇವರೇ ಇಷ್ಟು ದುರ್ಯೋಧನ ಸುಮ್ಮನಾಗಲಿಲ್ಲ, ಮತ್ತೆ ದುಶ್ಯಾಸನ ಇವಳನ್ನು ನಮ್ಮನೆ ಕರ್ಕೊಂಡು ಹೋಗಿಬಿಡು ಅಂತ ಹೇಳ್ತಾರೆ, ಅಂತಃಪುರ ಕರ್ಕೊಂಡು ಹೋಗಿಬಿಡು. ಆಗ ಭೀಮಸೇನ ಮತ್ತೆ ಹೇಳ್ತಾರೆ, ಭೀಷ್ಮರೇ ದ್ರೋಣರೇ ಇದನ್ನು ನಿಮ್ಮ ಮಾತು ಕೇಳೋದಿಲ್ಲ ನಾನು, ನಾನು ಕತೆ ಮುಗಿಸ್ತೀನಿ ಮುಂದೀಗ. ಈಗ ಇದು ಕ್ಲೈಮ್ಯಾಕ್ಸ್ ಇದು ಅಂತ ಇನ್ನೂ ಸುಮ್ಮನೆ ಆಗಿರೋದಿಲ್ಲ. ಅಲ್ಲೊಂದು ಮಾತು ಹೇಳ್ತಾರೆ, ನಿತ್ಯ ಸುಭಾಷಿತ. ಮನುಷ್ಯನ ಜೀವನದ ಸಾರ್ಥಕ್ಕೆ ಏನು ಗೊತ್ತಾ? ಪತಿತಶಾಸ್ಯ ದೇಹಸ್ಯ ಕಾಷ್ಟವಿಷ್ಟಾ ಸಮಸ್ಯೆ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ವರ್ಮ ಸುತಾಯಿತಿ. ಇದು ಭೀಮಸೇನ ದೇವರ ಮಾತು ಹೇಳಿದ್ದು. ಮಧ್ವಾಚಾರ್ಯ ಬರೀತಾರೆ ಅವರೇ, ಮನುಷ್ಯ ಸತ್ಯವೇರು ಉಳಿಯೋದು ಮೂರಂತ. ನಮಗೆ ಸಾಯ್ತೇವೆ ಅಂತ ಅನಿಸೇ ಇಲ್ಲ, ಫಟ್ ಅಲ್ಲಿ ಡೇಂಜರ್ ಇರೋದು. ಉಳಿದವರು ಸಾಯ್ತಾರೆ, ನಾವು ಸಾಯ್ತೇವೆ ಅಂತ ಅನಿಸೇ ಇಲ್ಲ, ಮೊದಲೇ ಅಪಾಯ. ಸತ್ಯರು ಯಾವುದು ಉಳಿಯುತ್ತೆ? ಮನೆಗೇನೆ ಯಾವುದು ಉಳಿಯೋದಿಲ್ಲ, ಯಾವ ಆಸ್ತಿ ಉಳಿಯೋದಿಲ್ಲ, ಮೂರೇ ಉಳಿಯುತ್ತಂತೆ. ವಿದ್ಯಾ ಕರ್ಮ ಸುತ ಇತಿ, ವಿದ್ಯಾ ಅಂದರೆ ಸಂಪಾದನೆ ಮಾಡಿದ ಜ್ಞಾನ, ಇದು ಜೊತೆ ಬರುತ್ತೆ, ಜನ್ಮ ಜನ್ಮಕ್ಕೂ ಜೊತೆ ಬರ್ತಾ ಹೋಗುತ್ತೆ. ಕರ್ಮ ಮಾಡಿದ ಸಾಧನೆ, ಏನು ಸಾಧನೆ ಮಾಡಿದರು? ವಿದ್ಯಾ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಸಾಧನೆ ಕಣ್ಣಿಗೆ ಕಾಣುತ್ತೆ. ಆಮೇಲೆ ಸುತಾಹ, ಸುತಾಹ ಅಂದರೆ ಆಚಾರ್ಯ ಎಷ್ಟು ಚೆನ್ನಾಗಿ ಬರೀತಾರೆ ಗೊತ್ತಾ, ಸುಮ್ಮನೆ ಅರ್ಥ ಮಾಡ್ಕೊಂಡ್ರೆ ಗಂಡು ಮಕ್ಕಳು ಅಂತ ಅರ್ಥ ಆಗುತ್ತಾರೆ. ಗಂಡ್ಮಕ್ಳು ಉಳಿತಾರೆ, ಆದ್ದರಿಂದ ಹೆಣ್ಮಕ್ಳು ಬೇಡ ಗಂಡ್ಮಕ್ಳೇ ಇರಲಿ ಅಂತ ಹೇಳ್ತಿರ್ತಾರೆ ಆಚಾರ. ಸಂಸ್ಕೃತದಲ್ಲಿ ಸುತಾ ಶಬ್ದಕ್ಕೆ ಎರಡರ್ಥ, ಸುತ ಸುತ, ಬಹುವಚನ ಎರಡಕ್ಕೂ ಸುತಾಹನೆ, ಸುತಾ ಸುತೇ ಸುತಾಹ, ಸುತಃ ಸುತವು ಸುತಾಹ. ಅಂದರೆ ಗಂಡ್ಮಕ್ಳು ಉಳಿತಾರೆ, ಹೆಣ್ಮಕ್ಳು ಉಳಿತಾರೆ, ಮಕ್ಕಳು ಉಳಿತಾರೆ ಹೊರತು ಅಂದರೆ ಹೆಗತಿಕ್ಕೆ ಅರ್ಥ ಹೇಳಿದೆ ಅಂದರೆ ಗಂಡ್ಮಕ್ಳಿಗೆ ಮಾತ್ರ ಭೀಮಸೆಯಿಂದ ಹೇಳಿ ತಿಳ್ಕೊಳ್ಳೋ ಕಾರಣ ಇಲ್ಲ. ಆ ಪದ ಇಬ್ಬರಿಗೂ ಕಾಮನ್ನು, ಯೋಗ್ಯರಾದರೆ ಗಂಡ್ಮಕ್ಳಿಂದನೂ ಉಳಿಯುತ್ತೆ, ಹೆಣ್ಮಕ್ಳಿಂದನೂ ಕೀರ್ತಿ ಬರುತ್ತೆ, ಇನ್ನೇನು ಹಿಂದೆ ಬರೋದಿಲ್ಲ. ಇವತ್ತು ವಿದ್ಯಾ ಕರ್ಮ ಸುತ, ಇವತ್ತು ಸುತ ಉಳಿಯೋದು ಯಾವಾಗ? ಹೆಂಡತಿ ಇದ್ದರೆ ಮಕ್ಕಳ ಪ್ರಶ್ನೆ. ಈಗ ದ್ರೌಪದಿಯವರು ಈ ರೀತಿಯಾಗಿ ಎಳ್ಕೊಂಡು ಹೋಗೋದಾದರೆ ಅರ್ಥ ಇಲ್ಲ ಜೀವನದಲ್ಲಿ, ನಾನು ಸುಮ್ಮನೆ ಇರೋದಿಲ್ಲ, ಅವನು ಹೊಡಿತೇನೆ ಅಂಥೇಳಿ ಪರಿಹಂ ಆದಾತು ವೃಷ, ದೊಡ್ಡ ಪರಿಹ ತಗೊಂಡು ಹೊಡಿಲಕ್ಕಂತ ಎದ್ರಂತೆ. ಆ ಸಮಯಕ್ಕೆ ವಿಚಿತ್ರವಾದಂತಹ ದುಶ್ಚಕನಗಳಾಗ್ತಾ ಇವೆ, ಭೂಮಿ ಕಂಪಿಸಿದಂತೆ, ಧೂಮಿ ಕಾಣಿಸಿದಂತೆ. ಆಗ ತದಾ ಶಿವಾವವಾಸಿರೇ ಸುಯೋಧನಾಗ್ನಿ ಗೇಹತಃ, ಅವನ ಮನೆಯಲ್ಲಿ ಕೆಟ್ಟ ಕೆಟ್ಟ ಕೂಗುಗಳು ಕೇಳಿಸುತ್ತೆ, ದುಶ್ಚಕ್ರಗಳು ಸಾಲು ಸಾಲು ಕೇಳುತ್ತೆ. ಆಗ ಧೃತರಾಷ್ಟ್ರ ಕೇಳ್ತಾರೆ, ವಿದುರ ಏನಾಗ್ತೀರಿ ಅಂತ ಕೇಳ್ತಾರೆ. ಏನಾಗ್ತಿದೆ ಈಗ ಕಣ್ಣಿಲ್ವಲ್ಲ, ಏನಾಗ್ತೀರಿ ಅಂತ ಕಾಮೆಂಟ್ರಿ ಬೇಕಾಗ್ತಾನೆ ಅಷ್ಟೇ, ಇನ್ನೇನೂ ಇಲ್ಲ. ಏನಾಗ್ತೀರಿ ಅಂತ ಕೇಳ್ತಾರೆ. ಆಗ ವಿದುರ ಹೇಳ್ತಾರೆ, ಏನಾಗುತ್ತೆ ಅಂತ ಕೇಳ್ತೀರಿ, ಮೊದ್ಲೇನು ಕೇಳ್ತಿದ್ದೆ ಇಷ್ಟೊತ್ತು ಕೂಡ, ಏನು ಗೆದ್ರು ಅಂತ ಕೇಳ್ತಿದ್ದೀಯಲ್ಲ, ಈಗ ಭೀಮಸೇನ ಕೊಲ್ತಾನೆ, ಯಾರು ಸತ್ರು ಎಷ್ಟು ವಿಕೆಟ್ ಅಂತ ಹೇಳಬೇಕಾಗತ್ತೆ ಅಂತ ಹೇಳ್ತಾನೆ. ಯಾರು ಸತ್ರು ಅಂತ ಹೇಳಬೇಕಾಗತ್ತೆ, ಒಡವೆಗೆ ಬರ್ತಿದ್ದಾರೆ ಭೀಮಸೇನ ಅಂತ ಹೇಳಿದ್ರಂತೆ. ನಿಮ್ಮ ಮಕ್ಕಳ ಕಥೆ ಮುಗಿತಾ ಇದೆ ಈಗ ಅಂತ ಹೇಳಿದ ತಕ್ಷಣ ಆಗ ವಿದುರ ಕೇಳ್ತಾನೆ, ಅಯ್ಯೋ ಧೃತರಾಷ್ಟ್ರ ಕೇಳ್ತಾನೆ, ವಿದುರ ಹಾಗಾಗಬಾರದು, ನನ್ನ ಮಕ್ಕಳು ಉಳಿಬೇಕು, ವ್ಯಾಮೋಹ ಅಂದರೆ ವ್ಯಾಮೋಹ, ಉಪಾಯ ಹೇಳು ಏನು ಮಾಡಬೇಕು ಹೇಳು ಅಂತ ಕೇಳ್ತಾನೆ. ಭೀಮಸೇನ ಕೊಲ್ಲಬೇಕಾದ್ರೆ ಕೊಲ್ಲೋ ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಮೊದಲ ಕೆಲಸ ನೀನು ಇದು ಹೆಚ್ಚು ನೊಂದಿರೋದು ಯಾರು ಗೊತ್ತಾ, ದ್ರೌಪದಿಗೆ ಅವಮಾನ ಮಾಡಿದ್ದಾರೆ, ಅವರು ಕ್ಷಮೆ ಕೇಳಿಕೊ, ಅವ ಸರಿ ಹೋಗುತ್ತೆ. ಸುಮ್ಮನೆ ಕ್ಷಮೆ ಕೇಳಿದ್ರೆ ಅರ್ಥ ಇಲ್ಲ, ಸಮಾಧಾನ ಪಡಿಸ್ಬೇಕು ಅವರನ್ನು, ಆಗ ಸರಿ ಹೋಗುತ್ತೆ ಅಂದ ತಕ್ಷಣ ಅಮ್ಮ ದ್ರೌಪದಿ ಬಾ ಅಂತ ಕರೀತಾನೆ ಧೃತರಾಷ್ಟ್ರ. ಇದು ಸ್ವಾರ್ಥಕ್ಕೆ, ಇದೇನು ಲೋಕ ಕಲ್ಯಾಣಕ್ಕಲ್ಲ, ಸ್ವಾರ್ಥಕ್ಕೆ ಮಕ್ಕಳು ಉಳಿಬೇಕು ಅಂತೇಳಿ, ಅಮ್ಮ ದಯವಿಟ್ಟು ಕ್ಷಮಿಸಿಬಿಡು, ನನ್ನ ಮಕ್ಕಳಿಗೆ ಬುದ್ಧಿ ಇಲ್ಲ, ಇದನ್ನು ಸಮಾಧಾನ ಮಾಡ್ತಾ ಇದ್ದೇನೆ, ಮೂರು ವರ ಕೊಡ್ತೇನೆ ಕೇಳ್ಕೋ ಅಂತ ಹೇಳ್ತಾರೆ, ವರ ಕೊಡ್ತೇನೆ ಕೇಳ್ಕೋ. ಆಗ ದ್ರೌಪದಿ ವರ ಕೇಳ್ತಾರೆ, ಮೊದಲನೇ ವರ ಎಲ್ಲ ವಿಧವಾದಂತಹ ನಮ್ಮ ಗಂಡಂದ್ರೆ ಏನಿದ್ದಾರೆ ಇವರೆಲ್ಲ ಎಲ್ಲರೂ ಬಿಡುಗಡೆ ಹೊಂದಲಿ ಅಂತ ಕೇಳ್ತಾರೆ. ಆಯಿತು ಬಿಡುಗಡೆ ಆಗಿಬಿಟ್ಟಿದ್ದಾರೆ, ಇನ್ನೊಂದು ವರ ಕೇಳ್ಕೊಡ್ತೇನೆ ಕೇಳು ಅಂತ ಹೇಳಿದ್ದಾರೆ. ಇವರಿಗೆ ರಾಜ್ಯ ಕೋಶ ಎಲ್ಲ ವಾಪಸ್ ಬರಲಿ ಅಂತ ಕೇಳ್ತಾರೆ, ಅದು ಆಯಿತು. ಮೂರನೇ ವರ ಕೇಳು ಅಂತ ಹೇಳ್ತಾರೆ, ಆಗ ಹೇಳ್ತಾರೆ, ಮಾವ ಇಷ್ಟು ಸಾಕಿದ್ದಾರೆ, ಮೂರನೇ ವರ ಏನು ಬೇಕಾಗಿಲ್ಲ, ನಾನು ಲೋಭೋ ಧರ್ಮಸ್ಯ ನಾಶಾಯ, ಲೋಭ ಆಸೆ ಎಂಬ ಧರ್ಮ ಹಾಳು ಮಾಡಿಬಿಡುತ್ತೆ, ನನಗೆ ಅಷ್ಟಾಕಿನ ಏನು ಬೇಡ ಅಂತ ಹೇಳಿದ್ರಂತೆ. ಅಲ್ಲಿ ಮುಗಿಸೋಯ್ತು. ಈಗ ಒಂದು ಪ್ರಶ್ನೆ ಬಂತು, ಇದು ಭಾಗವತ ಧರ್ಮ ಹೋದಾಗಲಿಲ್ವಾ, ನಾವು ಇದಕ್ಕೆ ಕಾಯ್ತಿರ್ತೀವಿ, ಏನಾದರೂ ಪ್ರಶ್ನೆ ಮಾಡಬೇಕು ಅಂತ ಕಾಯ್ತಿರ್ತೀವಿ. ದ್ರೌಪದಿ ದೇವಿ ದೇವ್ರ ವರ ಕೇಳಲ್ಲ ಅಂತ ಹೇಳಿದರೆ ದುರ್ಗಾಷ್ಟ ವರ ಕೇಳಿದಾಗ ಆಗಲಿಲ್ವಾ ಈಗ ಅಂತ ಕೇಳಿದರೆ, ಅದು ಕಾರಣ ಹೇಳ್ತಾರೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ ಆಚಾರ್ಯ ದೊಡ್ಡ ಒಂದು ಶಾಸ್ತ್ರ ತತ್ವವನ್ನು ಹೇಳ್ತಾರೆ. ಒಬ್ಬ ಮಾವನಿಂದ ಒಬ್ಬ ಸೊಸೆಗೆ ಎಷ್ಟು ವರ ತಗೊಳ್ಳ ಹಕ್ಕಿದೆ ಅಂತ ಹೇಳ್ತಾರೆ, ಎಷ್ಟು ತಗೊಳ್ಳೋ ವರ ತಕ್ಕಿದೆ, ಅದು ಇದಲ್ಲ ರೂಲ್ಸ್ ಪ್ರಕಾರ ಇದೆ, ಔಟ್ ಆಫ್ ಯಾವ ತಗೊಳ್ಳೋದಲ್ಲ, ಎಷ್ಟಿದೆ ಅಂತ ಕೇಳಿದರೆ, ಮಾವನಿ ಶ್ವಶುರಾ ದೈಹಿಕ ವರಾಹ ಕ್ಷತ್ರಿಯಾಯಾಹ ತ್ರಯೋಯತಃ, ಒಬ್ಬ ಕ್ಷತ್ರಿಯ ಸ್ತ್ರೀ ತನ್ನ ಮಾವನಿಂದ ಮೂರು ವರ ತಗೊಳ್ಬಹುದಂತೆ. ಬ್ರಾಹ್ಮಣ ಸ್ತ್ರೀ ಉಕ್ತಂ ಶತಂಚ ವಿಪ್ರಾಯ ತನ್ನ ಮಾವನಿಂದ ನೂರು ವರ ತಗೊಳ್ಬಹುದಂತೆ. ಉಪನ್ಯಾಸ ಕೇಳಿದ ಹೆಂಗಸರೆಲ್ಲ ಮಾವಂದ್ರೆ ಗಂಟು ಬಿದ್ದುಬಿಡ್ಬೋದು, ನೂರು ವರ ಕೊಡಿ ನೂರು ವರ ಕೊಡಿ, ಆಚಾರ್ಯ ಹೇಳಿಬಿಟ್ಟಿದ್ದಾರೆ ಅಂದರೆ ಬಲಿ ತಂದು ಹೋಗ್ತಾರೆ. ಅದಕ್ಕಾದರೂ ಭಾರತ ಕೇಳಬೇಕು, ಅವರಿಗೆ ಮೂರು ಇವರಿಗೆ ನೂರು ವರ ಕೇಳಬಹುದು ಬ್ರಾಹ್ಮಣ ಸ್ತ್ರೀ. ಅವರು ದ್ರೌಪದಿ ಕೇಳಿದ ಎರಡೇ ವರ, ಆದ್ರಿಂದಾಗಿನೇ ಏನು ದೋಷ ಅಲ್ಲ, ಅದು ಪರ್ಮಿಟೆಡ್ ರೂಲ್ಸ್ ಅದು, ಆದ್ರಿಂದ ಅದು ದೋಷ ಅಲ್ಲ. ಧರ್ಮೇ ಭಾಗವತೇ ಸದಾ, ಭಾಗವತ ಧರ್ಮ ಹೋಗಲಿಲ್ಲ. ಇದು ಒಂದು ಉತ್ತರ. ಇನ್ನೊಂದು ಉತ್ತರ ಕೊಡ್ತಾರೆ, ಇದು ವರ ಯಾವಾಗ ಆಗ್ತಿತ್ತು ಅಂತ ಕೇಳಿದಾಗ, ಅದೇನೋ ಯುದ್ಧ ಗಿದ್ದ ಮಾಡಿ ವಾಪಸ್ ಅವರು ತಗೊಂಡಿದ್ರೆ ವಾಪಸ್ ಕೇಳಿದ್ರೆ ವರ ಆಗೋದು. ದ್ಯೂತ ಇದು, ದ್ಯೂತದಲ್ಲಿ ಸೋತಿನ ಸೋಲು ಅಂತ ಕರೆಯೋದೇ ಇಲ್ಲ, ಅದರಿಂದಾಗಿನೆ ವಾಪಸ್ ತಗೊಂಡ್ರೆ ವರ ಅಂತ ಕರೆಯೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಕಳ್ಳ ಗುಡೋಗ್ತಾ ಇರ್ತಾರೆ ಕದ್ಕೊಂಡು, ಆಗ ಬರ್ತಾನೆ ಇವನು, ಪೊಲೀಸ್ ಬರ್ತಾನೆ, ಇವನು ಬರ್ತಾನೆ. ಆಗ ಕಳ್ಳ ಏನು ಬರ್ತಾನೆ, ಕೃಷ್ಣಾರ್ಪಣ ವಸ್ತು ವಾಪಸ್ ಕೊಡ್ತಾನೆ. ಅವು ಎಂಥ ಪುಣ್ಯ ದಾನಶೂರ ಕಳ್ಳ ಅಂತ ಹಾಕ್ತಾರೆ ಅವರಿಗೆ, ಅದು ಕೊಟ್ಟು ಹಿಡ್ಕೊಂಡು ಬರ್ತೀನಿ ಹೇಳಿ ಹಾಕ್ತಾರೆ. ಅದಕ್ಕೆ ಕೊಳ್ಳೆ ನಿಂದ ಹೊಟ್ಟೋದು ನಿಂದಲ್ಲ. ಆದ್ದರಿಂದ ದ್ಯೂತದಲ್ಲಿ ಇವತ್ತು ಕೋರ್ಟ್ ಕಚೇರಿ ಪ್ರಕಾರ ಹಾಗೇನೆ, ಕೋರ್ಟ್ ನ್ಯಾಯದ ಪ್ರಕಾರ ಕೂಡ ಯಾವನೋ ಒಬ್ಬ ಕಾಮುಕ ವ್ಯಕ್ತಿ ಯಾವ ಒಬ್ಬ ವೇಶ್ಯಾಸ್ತ್ರೀಗೆ ಮನೆಗೇನೆ ಬರ್ಕೊಟ್ಟಿದ್ರೆ ಅದೆಲ್ಲ ಇನ್ವ್ಯಾಲಿಡ್, ವಾಪಸ್ ಕೊಡಿಸ್ಬಿಡ್ತಾರೆ ತಕ್ಷಣ. ಆಚಾರ್ಯ ಹೇಳ್ತಾರೆ, ಇದು ನಿಯಮವಾದ್ದರಿಂದಾಗಿನೇ ದ್ಯೂತ ಗೆದ್ದಿದ್ದನ್ನು ಗೆದ್ದಿದ್ದು ಅಂತ ಕರೆಯೋದಿಲ್ಲ, ಅದು ಗೆಲುವು ಗೆಲುವಲ್ಲ ಅಂತ ಹೇಳುತ್ತಾರಾದ್ದರಿಂದ ದೋಷ ಅಲ್ಲ. ಅಲ್ಲೂ ಸೂಕ್ಷ್ಮ ಹೇಳ್ತಾರೆ. ಮತ್ತೆ ಯಾವುದಾದ್ರು ಒಬ್ಬ ಕಾಮುಕ ವ್ಯಕ್ತಿ ವೇಶ್ಯಾಸ್ತ್ರೀಯರುಗಳಿಗೆ ಮನೆ ಗಿನೆ ಅಂತದ್ದು ಕೊಟ್ಟರೆ ಅವು ಯಾವುದು ಸ್ಟ್ಯಾಂಡಪ್ ಎಲ್ಲ ಹೋಗಿಬಿಡುತ್ತದೆ ಎಲ್ಲ ಕೂಡ. ಆಗ ಆಚಾರ ಮತ್ತೆ ಸೇರಿಸ್ತಾರೆ, ಸಣ್ಣ ಪುಟ್ಟ ಕೊಟ್ಟಿದ್ರೆ ನಿಸ್ಕೋಬಾರ್ದಂತ ಹೋಗಿಬಿಡುತ್ತೆ, ಮಾಡಿ ತಪ್ಪಿ ಪನಿಷ್ಮೆಂಟ್ ಇದ್ದಾಗ ದೊಡ್ಡದೆಲ್ಲ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ರಾಜ್ಯ ತಗೊಳ್ಳ ಹಕ್ಕ ಅವನಿಗಿಲ್ಲ ದ್ಯೂತದಲ್ಲಿ. ಮೊದಲೇ ದ್ಯೂತ ಅದು ಕಪಟ ದ್ಯೂತ ಬೇರೆ, ಜೊತೆಗೆ ಡಬಲ್ ಮೋಸ ಅಲ್ಲಿ ಆಗಿರೋದು. ದ್ಯೂತ ಇದು ಮ್ಯಾಚು ಫಿಕ್ಸಿಂಗ್ ಕೇಸು ಅದರಲ್ಲೂ ಮೋಸ, ಮತ್ತೆ ಎರಡೆರಡಾದ್ರೆ ಆಗ ಹಾಗೆ. ಆದ್ದರಿಂದ ಸರಿಯಲ್ಲ, ದ್ರೌಪದಿ ದೇವಿ ವರ ಕೇಳಿದಾಗ ಆಗಲಿಲ್ಲ, ಭಾಗವತರ್ಮ ಹೋಗಲಿಲ್ಲ ಅಂತ ಹೇಳ್ತಾರೆ. ಮುಂದೆ ಎಲ್ಲ ಪಾಂಡವರು ಹೊರಟು ಬಿಡ್ತಾರೆ. ಇಲ್ಲೇ ವನವಾಸಿಗೆ ಹೋಗಲಿಲ್ಲ ಅಂತ ನಿರಾಶರಾಗಬೇಕಾಗಿಲ್ಲ ಯಾರು ಕೂಡ. ಮತ್ತೆ ಶುರು ಮಾಡ್ತಾರೆ, ದುಶ್ಯಾಸನ ಬರ್ತಾನೆ, ಗೋಳೋ ಅಂತ ಹೇಳ್ತಾನೆ ಧೃತಾಷ್ಟ್ರನ ಮುಂದೆ. ಅಪ್ಪ ಎಷ್ಟು ಕಷ್ಟಪಟ್ಟಿದ್ದೆ ಹಾಳು ಮಾಡಿಬಿಟ್ಟಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಹುಡುಗ ಕಾಪಿ ಹೊಡಿತಿರ್ತಾರೆ, ಹಿಡಿದು ಬಿಡ್ತಾರೆ. ಒಂದು ಎಷ್ಟು ಕಷ್ಟಪಟ್ಟು ಬರೆದಿದ್ದೆ ಸರ್, ವಾಪಸ್ ಹೋಗ್ಬಿಟ್ರಲ್ಲ ಅಂದ್ರೆ ಏನು ಕಷ್ಟಪಟ್ಟಿದ್ದಾರೆ ಅವನೀಗ, ಎಲ್ಲ ಮೋಸ ಮಾಡಿದ್ದಾನೆ ಅಷ್ಟೇನೆ. ಈಗ ಲಂಚ ತಗೊಂಡ್ರೆ ಕಷ್ಟಪಟ್ಟಿರ್ತಾರ ಆ ಥರ ಇದೆ. ಆಗ ಧೃತಾಷ್ಟ್ರ ವ್ಯಾಮೋಹ. ಮತ್ತೆ ಅಪ್ಪ ನೀನು ವರ ವಾಪಸ್ ಕೊಡಿಸಿದ್ದೆ, ನಿಮ್ಗೆ ಗತಿ ಏನು ಗೊತ್ತಾ? ಶಪಥ ಕೇಳಿದ್ದೆ ಭೀಮಸೇನ ಹೇಳಿ ಶಪಥನ, ನಾನು ರಕ್ತ ಕುಡಿತಾನಂತೆ ಅವ್ನು ತೊಡೆ ಮುರಿತಾನಂತೆ, ಕತೆ ಮುಗಿತಾ? ನಾವು ಸತ್ತಾಗ ಲೆಕ್ಕ, ಪಾಂಡವರು ಹೋಗೋದಿಲ್ಲ, ಸೈನ್ಯ ತಗೊಂಡು ಬಂದುಬಿಡ್ತಾರೆ, ಈಗ ಕೊಂದಾಕಿಬಿಡ್ತಾರೆ, ನಮ್ಮ ಗತಿ ಏನು ಅಂತ ಕೇಳ್ತಾರೆ. ಆಗ ಧೃತಾಷ್ಟ್ರ ಮತ್ತೇನು ಮಾಡಬೇಕಪ್ಪ ಅಂತ ಕೇಳ್ತಾರೆ. ಮತ್ತೆ ದೂತ ಕರೆಸು, ಇನ್ನೊಮ್ಮೆ ದೂತ ಆಡ್ತೇವೆ, ನಾವು ಬದುಕಬೇಕಾದ್ರೆ ದೂತ ಆಡಲೇಬೇಕು. ತಕ್ಷಣ ಮತ್ತೆ ಕರೆಸ್ತಾನೆ ಧರ್ಮ, ಅದೇ ಶಪಥ ಯಥಾ ಪ್ರಕಾರ ಮತ್ತೆ ಬರ್ತಾನೆ. ಒಂದೇ ಸತ್ತೆ ದೂತ ಈ ಸಲ, ಒಂದೇ ಒಂದು ಸತ್ತು ಆಡಬೇಕು. ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇದನ್ನು ನಡೆಸಬೇಕು. ಅಜ್ಞಾತವಾಸ ಕಾಲಕ್ಕೇನಾದರೂ ಮತ್ತೆ ಗುರುತು ಸಿಕ್ಕರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಮತ್ತೆ ಗುರುತು ಸಿಕ್ಕರೆ ಮತ್ತೆ ಸರ್ಕಲ್. ಈ ಪ್ಲಾನ್ ಮಾಡ್ತಾರೆ. ಇದರಿಂದ ಏನರ್ಥ ಗೊತ್ತಾ? ನಾವು 100 ಜನ ಇದ್ದೇವೆ, ಸೈನ್ಯ ಇದೆ, 5 ಜನ ಹುಡುಕ್ಬಿಡ್ಬೋದು ಸುಖವಾಗಿ, ಜನ್ಮಪೂರ್ತಿ ಸುತ್ತಿಸ್ತಾ ಇರ್ಬೋದು ಅಂತ ಹೇಳಿಬಿಟ್ಟು ಪ್ಲಾನ್ ಮಾಡಿಟ್ರಂತೆ. ಧರ್ಮ ಯಥಾಪ್ರಕಾರದ ಆಟ ಕೊಡ್ತಾನೆ, ಒಂದೇ ಆಟ ಸೋತು ಬಿಡ್ತಾನೆ, ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನೆ, ಹೊರಟು ನಿಲ್ತಾನೆ ವನವಾಸಕ್ಕೆ ಹೋಗಬೇಕು ಅಂತೇಳಿ. ಪಾಂಡವರು ಹೋಗ್ತಾ ಇದ್ದಾರೆ. ಆ ಕೌರವರು ಇದ್ರಲ್ಲ, ಇವರು ದುರ್ಯೋಧನ ಆಯಿತು, ದುಶ್ಯಾಸನ, ಇನ್ನೂ 98 ಜನ ಇದ್ರಲ್ಲ, ಆ ಸುಮ್ಮನೆ ಕೊಡಬಾರ್ದೆ, ಬದುಕೋ ಯೋಗ ಇಲ್ಲ ಅವಕ್ಕೆಲ್ಲ. ಹುಚ್ಚುಚ್ಚು ಕುಡಿತಾ ಇದ್ದಾರೆ, ದುಶ್ಯಾಸನ ಬರ್ತಾನೆ. ಓಹೋ ನೋಡಿದ್ರ, ಇವರೆಲ್ಲ ಕೂಡ ಎಂಥವ್ರು ಗೊತ್ತಾ? ಕಾಡಿಗೆ ಹೋಗ್ತಾ ಇದ್ದಾರೆ. ಗೌಹು ಗೌಹು, ಕಾಡಿಗೆ ಹೋಗೋದು ಹಸುಗಳು ಮೇಲಕ್ಕೆ, ಇವರೆಲ್ಲ ದನಗಳು, ಇವರೆಲ್ಲ ಕೂಡ ಹೋಗ್ತಾರೆ ಅಂತ ಹಾಸ್ಯ ಮಾಡಿದನಂತೆ. ಬೆಂದಿನಿಂದ ನೋಡ್ತಾ ಇದ್ದಾರೆ. ಅವರು ತಮ್ಮಂದಿರಲ್ಲ 98 ಜನ ಬಿದ್ದು ಬಿದ್ದು ನಕ್ಕರಂತೆ, ಜೋರ ನಕ್ತಿರ್ತಾರೆ, ಓ ದನಗಳು 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 ಅಂತೇಳಿ. ಆಗ ಭೀಮಸೇನ ಹೇಳ್ತಾರೆ, ಪಾಪಿಗಳೇ ನಿಮ್ಮನ್ನೆಲ್ಲ ಕೊಂದು ಹಾಕ್ತೇನೆ ಅಂತ ಹೇಳಿದ್ರು. ಎಲ್ಲ ಇದು ಶಬ್ದ ಮಾಡಿದ್ದು, ಈಗ 100 ಜನ ಕೊಲ್ಲ ಶಬ್ದ ಈಗ ಬಂತೀಗ. 98 ಜನ ಏನು ತಪ್ಪು ಮಾಡಿದ್ರು ಅಂದರೆ ನಕ್ಕಿದ್ದೇ ತಪ್ಪಾಯ್ತು. ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಏಕಾಶ್ಕಂದದೊಳಗೆ ಒಬ್ಬ ಅಯೋಗ್ಯ ವ್ಯಕ್ತಿಯ ಸ್ವರೂಪ ಹೇಗೆ ಗೊತ್ತಾಗುತ್ತೆ ಅಂದರೆ, ವಿಹಸಂತಿ ಅಚ್ಯುತ ಪ್ರಿಯಾನ್, ಭಗವದ್ಭಕ್ತರ ಕಂಡು ನಗುತ್ತಾನಲ್ಲ ಅವನು ರಾಕ್ಷಸ ಅಂತ ತಿಳ್ಕೊಳ್ಳಿ. ಇವತ್ತು ನಗೋದೇ ಹೇಗೆ? ಕ್ಲಬ್ಗೆ ಹೋಗೋನು ಕಂಡ್ರೆ ನಗೋದಿಲ್ಲ, ಹೆಂಡ ಕುಡಿದ್ರೆ ನಗೋದಿಲ್ಲ, ಸಂಧ್ಯಾನೆ ಮಾಡಿ ನಗ್ತಾರೆ, ಗೊತ್ತಾಯ್ತಾ? ಗ್ರಾಣಕಾಲ ಸ್ನಾನ ಮಾಡಿ ಸಂದಗ್ತಾ ಕೂತಿರ್ತಾರೆ ಜನಗಳು, ಎಷ್ಟು ಮೂರ್ಖರಿರ್ತಾರೆ. ಅದಕ್ಕೆ ನಕ್ಕರೆ ಪುಣ್ಯ ಬರುತ್ತೆ, ಇದಕ್ಕೆ ನಕ್ಕೆ ಪಾಪ ಬರ್ಕೋತಾರೆ ಅಷ್ಟೇನೆ. ಅಯೋಗ್ಯರ ಲಕ್ಷಣ ಇದು ಅಂತ ಹೇಳ್ತಾರೆ, ಶಪಥ ಮಾಡಿಬಿಡ್ತಾರೆ, ಅವ್ರ ಗತಿ ಮುಗಿತಾಯಿ. ಎಲ್ಲ ಓಡ್ತಾರೆ ತಕ್ಷಣನೇ, ದ್ರೋಣಾಚಾರ್ಯ ಗಟ್ಟೆ ಕಾಡಿಕೊಂಡ್ಬಿಡ್ತಾರೆ. ದ್ರೋಣಾಚಾರ್ಯ ಕಾರಣ ಗುರುಗಳೇ ನಮ್ಮನ್ನು ಕಾಪಾಡಬೇಕು, ಏಳ್ರಿ ಇರ್ತಾರೆ. ಇಲ್ಲ ಮಾತು ಕೊಡೋರಿಗೆ ಹೇಳೋದಿಲ್ಲ ಅಂತ ಹೇಳ್ತಾರೆ. ಏನು ಮಾತು ಕೊಡಬೇಕು ನಿಮಗೆ? ಭೀಮಸೇನ ಪ್ರತಿಜ್ಞೆ ಮಾಡಿದ್ದಾನೆ, ನಮ್ಮನ್ನೆಲ್ಲ ಕೊಂದು ಬಿಡ್ತಾರಂತೆ, ದಯವಿಟ್ಟು ನಮ್ಮನ್ನು ಕಾಪಾಡಬೇಕು ಅಂತ ಹೇಳ್ತಾರೆ. ಅವರಂತಾರೆ, ನನ್ನ ಕಾಪಾಡ್ಕೊಳ್ಳೋದೇ ಕಷ್ಟ, ನಿಮ್ಮನ್ನೇನು ಕಾಪಾಡಲಿ ಅಂತ ಹೇಳ್ತಾರೆ. ಕಾಪಾಡೋ ಶಕ್ತಿ ನನಗಿಲ್ಲ, ಆದರೆ ಕಾಲು ಹಿಡ್ಕೊಂಡಿದ್ದೀರಿ, ನಿರ್ವಾಹ ಇಲ್ಲ, ನಿಮ್ಮ ಜೊತೆಗೆ ಸೇರಿ ಯುದ್ಧ ಮಾಡ್ತೇನೆ ಅಂತ ಮಾತು ಕೊಡ್ತಾರೆ. ಈಗ ದ್ರೋಣಾಚಾರ್ಯ ಯಾತ್ರೆ ಕೌರವ್ರ ಕಡೆ ಬಂದ್ರೂ ಉತ್ತರ ಇರುವ, ಅವತ್ತು ಮಾತು ಕೊಟ್ಟಿದ್ದಕ್ಕೆ ಅವ್ರು ಬಂದರು ಮುಂದೆ, ಆ ಕೆಲಸ ಮುಗೀತು. ಆಗ ಇನ್ನೇನು ಸಭೆಯಿಂದ ಹೊರಗೆ ಕಾಲಿಡಬೇಕು ಭೀಮಸೇನ ದೇವರು, ಅರ್ಧ ಕಾಲಿಟ್ಟಿದ್ದಾರೆ, ಒಂದು ಕಾಲಿಟ್ಟಿದ್ದಾರೆ ಒಂದು ಕಾಲಿಟ್ಟಿಲ್ಲ. ದುರ್ಯೋಧನ ನೋಡ್ತಾನೆ, ಹುಚ್ಚಾಪಟ್ಟಿ ಕುಡಿತಾನ ಅವನು, ದೈತ್ಯ ಆನಂದ ಅವನಿಗೆ. ಅಣಕ ಮಾಡಿದ್ದಂತೆ ಭೀಮಸೇನ ದೇವರನ್ನ ಅಣಕ ಮಾಡಿದ ಯುವಸಿಂಹ ಖೇಲಗತಿ. ಭೀಮಸೇನ ದೇವರು ಹೇಗೆ ಹೋಗ್ತಿದ್ದಾರೆ ಅಂದರೆ, ಒಂದು ತರುಣ ಸಿಂಹ ನಡೆದ ನಡೀತಿದ್ದಾರೆ. ಅವರಿಗೆ ಭಯ ಇಲ್ಲ, ಏನೂ ಇಲ್ಲ, ತಪ್ಪು ಮಾಡಿಲ್ಲ, ಚಾನ್ಸೂ ಇಲ್ಲ, ಖುಷಿಯಿಂದ ಒಂದು ಹೆಜ್ಜೆ ಕೆಳಗಿಟ್ಟ ನೋಡಿ ನಗುತ್ತಿದ್ದಾನೆ ಅವನು. ಅಣಕ ಮಾಡಿದಂತೆ ತಕ್ಷಣ ಅರ್ಧ ನಿಶ್ರಾಂತ ದೇಹ, ಅರ್ಧ ಹಿಂದೆ ತಿರುಗಿದರಂತ ಹಾಗೆ ತಿರುಗಿ ಹೇಳ್ತಾ ಇಲ್ಲ. ದುರ್ಯೋಧನ ಇನ್ನೊಮ್ಮೆ ನೆಕ್ಕಿ ನೋಡಿ, ಈಗ ಭೇಚ್ಛೆ ತಾವು ಅನ್ಯ ಊರು ಗದಯಾವುರು ವೇಗ, ಇನ್ನೊಂದು ತೊಡೆ ಮುರಿತೀರಿ ಅಂತ ಹೇಳ್ತಾರೆ. ಮೊದಲು ಒಂದು ತೊಡೆ ಆಗಿತ್ತು, 2 ತೊಡೆ ಬಂತೀಗ, ನಕ್ಕು ನಕ್ಕು ಅನ್ನು ಸಾಯ್ತಾ ಇದ್ದಾರೆ. ಈಗ ಅದಕ್ಕೆ ಅಯೋಗ್ಯ ನಗು ನಮ್ಮನ್ನು ಹಾಳು ಮಾಡುತ್ತೆ, ಅಯೋಗ್ಯ ಶೋಕನು ಹಾಳು ಮಾಡುತ್ತೆ, ಅಯೋಗ್ಯ ನಗು ಹಾಳು ಮಾಡುತ್ತೆ. ದುರ್ಯೋಧನ ಅಲ್ಲಿ ಹೇಳಿ ಇನ್ನೊಂದು ಕಾಲು ತೆಗೆದು ಹೊರಗಿಟ್ರಂತ, ಪ್ರಾಣದೇವರು ಹೊರಗಿಟ್ರು ಅಂದರೆ ಕಥೆ ಮುಗಿತು. ಅರಿತು ಪೆಡನೆಂದು ಹೇಳುವರು ಬುಧ ಜನ. ಇವರು ಕಥೆ ಮುಗಿದಾಗಲೇ ಅಲ್ಲಿ ಕೂತವರು ಯಾರು ಬರ್ತದೆ ನಿಲ್ಕರಿದ್ರು, ಅಲ್ಲಿ ಯಾರು ಸಭೆಯಲ್ಲಿ ಕೂತಿರ್ತಾರೆ, ಎಲ್ಲರ ಪ್ರಾಣ ಹೋಗಬೇಕು. ಆ ರೀತಿ ಕಾಲಿನ ಹೊರಟುಬಿಟ್ರಂತೆ ಮುಂದೆ, ಕಾಡಿಗೆ ಹೋಗ್ತಾ ಇದ್ದಾರೆ. ಆ ಸನ್ನಿವೇಶ ಹೇಗಿತ್ತು ಅಂದರೆ, ಹೇಳ್ತಾರೆ ವಿದುರ, ಧೃತರಾಷ್ಟ್ರ ಕೇಳ್ತಾ ಕೂತಿದ್ದಾನೆ. ಒಂದೇ ಮಾತನ್ನು ಹೇಳೋದಾದರೆ, ರಾಮದೇವರು ಸೀತಾ ಲಕ್ಷ್ಮಣ ಸಮೇತರಾಗಿ ಅಯೋಧ್ಯೆಯಿಂದ ಹೊರಟಾಗ ಹೇಗಿತ್ತೋ ದೃಶ್ಯ ಹೇಗಿತ್ತು ಅಂತ ಹೇಳ್ತಾರೆ. ಸೊ ರಾಮಾಯಣ ಮಹಾಭಾರತನ ಕಂಪೇರ್ ಮಾಡ್ತಾರೆ. ಮೊದಲೇ ನಡೆದಿದ್ದು ರಾಮಾಯಣ, ಆಮೇಲೆ ನಡೆದಿದ್ದು ಮಹಾಭಾರತ, ಕಂಪೇರ್ ಮಾಡ್ತಾರೆ. ಈ ರೀತಿ ದೃಶ್ಯ ಇತ್ತು, ಜನಗಳೆಲ್ಲ ಹಿಂದೆ ಹೋಗ್ತಾ ಇದ್ದಾರೆ ಪಾಂಡವರಿಂದೆ, ಅಯೋಧ್ಯೆ ಖಾಲಿ ಆದಾಗೆ ಹಸ್ತಿನಾಪುರ ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಆ ಸಮಯಕ್ಕೆ ಧೃತರಾಷ್ಟ್ರ ಇನ್ನೂ ಥರ ಹುಚ್ಚು ವ್ಯಾಮೋಹ, ಪಾಂಡವರು ಹೋಗ್ತಾ ಇದ್ದಾರೆ ಹೇಗೆ ಹೋಗ್ತಾರೆ ಹೇಳು ಅಂತ ಕೇಳ್ತಾರೆ. ಹೇಗೆ ಹೋಗ್ತಿದ್ದಾರೆ ಹೇಳು. ಈ ಥರ ಹೇಳ್ತಾನೆ ಧರ್ಮರಾಜ, ತಲೆ ಬಗ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಭೀಮಸೇನ ಎರಡು ಕೈ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅರ್ಜುನ ಕೈಯಲ್ಲಿ ಮಣ್ಣು ಇಟ್ಕೊಂಡು ಈ ಬೀಸ್ ಮುಳ್ಳು ಚೆಲ್ತಾ ಹೋಗ್ತಾ ಇದ್ದಾರೆ. ನಕಲ ಸಹದೇವರು ಕಣ್ಣು ಕೈ ಅಡ್ಡ ಇಟ್ಕೊಂಡ್ಬಿಟ್ಟಿದ್ದಾರೆ, ಹೋಗ್ತಾ ಇದ್ದಾರೆ. ದ್ರೌಪದಿ ದೇವಿ ತಲೆ ಕೂದಲು ಕಟ್ಟಿಕೊಳ್ಳದೆ ಹಾಗೆ ಹೋಗ್ತಿದ್ದಾರೆ. ಬಿಡಲಿಲ್ಲ ಧೃತರಾಷ್ಟ್ರ. ಪಾಂಡವರು ಏನು ಮಾಡಿದ್ರು ಅರ್ಥ ಇರುತ್ತೆ ಅಂತ ಗೊತ್ತಾತನಿಗೆ. ತಮ್ಮ ಮಕ್ಕಳು ಏನು ಮಾಡಿದ್ರು ಅನರ್ಥ ಇರುತ್ತೆ, ಇವರು ಏನು ಮಾಡಿದ್ರು ಅರ್ಥ ಇರುತ್ತೆ ತಿಳ್ಕೊಂಡಿದ್ದ ಅಂತ. ಅದಕ್ಕೇನು ಅರ್ಥ ಅಂತ ಕೇಳ್ತಾನೆ. ಆಗ ವಿವರ ಹೇಳ್ತಾನೆ, ಧರ್ಮರಾಜ ಯಾತಕ್ಕೆ ತಲೆ ಬಗ್ಸಿ ಹೋಗ್ತಿದ್ದಾನೆ ಅಂದರೆ ಮನಸ್ಸಿಗೆ ಬಹಳ ದುಃಖ ಆಗಿದೆ, ಆತನಿಗೆ ನೋವಾಗಿದೆ, ಸಿಟ್ಟು ಬಂದಿದೆ ಆತನಿಗೆ. ಆತ ಎಷ್ಟು ಕರುಣಾಳು ಅಂದರೆ, ಈ ಕಣ್ಣಿನಿಂದ ಏನಾದರೂ ಕೌರವರು ನೋಡಿಬಿಟ್ರೆ ಸುಟ್ಟೋದ್ರೆ ಕಷ್ಟ ಅಂತ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದಾರೆ. ಪಾಪ ಅವ್ರು ಸುಟ್ಟೋಗಬಾರದು, ಇನ್ನೂ ಬದುಕಬೇಕು ಅಂತ ಹೇಳಿ ಇಷ್ಟು ಕರುಣಾಳು ಅಂತ ಧರ್ಮರಾಜ. ಪಾಪ ಅದಕ್ಕೆ ಅಡ್ಡ ಮುಂದೆ ಹೋಗ್ತಾ ಇದ್ದಾನೆ. ಭೀಮಸೇನೆ ಯಾತ ಕೈ ಎತ್ಕೊಂಡು ಹೋಗ್ತಿರೋದು ಅಂತ ಕೇಳಿದರೆ, ಅವ್ರು ಹೇಳಿದ್ರೆ ಇಷ್ಟೆಲ್ಲ ಪಾಪಗಳು ಹಾರಾಡ್ತಾ ಇದ್ದಾರೆ, ಇವೆಲ್ಲರ ಕಥೆ ಮುಗಿಸ್ತಂತ ಕೈಗಳಷ್ಟೇ ಸಾಕು ಅಂತ ಹೋಗ್ತಿದ್ದಾರೆ. ಇದೇನು ನನಗೆ ಬೇಕಿಲ್ಲ, ಬರೀ ಕೈಗಳು ಸಾಕು ಅಂತ ಅವ್ರು ಹೋಗ್ತಿದ್ದಾರೆ. ಅರ್ಜುನ ಹೀಗಾಗಿ ಹೋಗ್ತಿದ್ದಾನೆ ಅಂತ ಕೇಳಿದರೆ, ನಾಳೆ ಯುದ್ಧ ನಡೆಯುತ್ತಲ್ಲ, ನಾನು ಹೇಗೆ ಗೊತ್ತಾ ಬಾಣ ಬಿಡ್ತೇನೆ, ಈ ಮಣ್ಣು ಸುರಿಸಿದಾಗ ಯಾರು ಎಣಸಕ್ಕೆ ಬರುತ್ತಾ ಯಾರಿಗಾರು ಕೂಡ ಎಷ್ಟು ಕಡ ಬಿದ್ದು ಅಂತೇಳಿ ಎಣಿಸಲಾರದಷ್ಟು ಬಾಣ ಬಿಡ್ತಾರೆ ಅವ್ರ ಮುಖಗಳ ಮೇಲೆ ಅಂತ ಸೂಚನೆ ಮಾಡ್ತಿದ್ದಾರೆ. ದ್ರೌಪದಿ ಯಾಕೆ ನಗರ ಸಹದರು ತಲೆ ಬಳಸಿದ್ದಾರೆ ಅಂದರೆ, ತುಂಬ ನಾಚಿಕೆ ಆಗಿಬಿಟ್ಟಿದೆ ಪಾಪ ಅವರಿಗೆ, ಜನ ನೋಡಿ ನಗಬಾರದು ಅಂತೇಳಿ ತಲೆ ಬಯಸಿಬಿಟ್ಟಿದ್ದಾರೆ ಅಂತಷ್ಟೇ ಮೈಯಿಡವರು. ದ್ರೌಪದಿ ದೇವಿ ಯಾತಕ್ಕೆ ತಲೆಗೂದಲು ಕಟ್ಕೊಳ್ಳದೆ ಹೋಗ್ತಿದ್ದಾರೆ ಅಂದರೆ ತಿಳ್ಕೊಂಡಿರಬೇಕು, ತಲೆಗೂದಲು ಕಟ್ಕೊಳ್ಳದೆ ಹೋಗೋದು ವೈಧವ್ಯದ ಸಂಕೇತ. ದ್ರೌಪದಿ ಯಾತಕ್ಕೆ ಹೋಗ್ತಿದ್ದಾರೆ ಗೊತ್ತಾ, ನನ್ನ ತಲೆಗೂದಲು ಬಿಚ್ಚಿದ್ದಾರಲ್ಲ ಅವರ ಹೆಂಡಂದಿರೆಲ್ಲ ಹೀಗಾಗ್ತಾರೆ ನಾಳೆ ಅಂತ ತೋರಿಸ್ಕೊಂಡು ಹೊರಟರು. ಅವರೆಲ್ಲರೂ ಕೂಡ ಮುಕ್ತಕೇಶ್ಯಾ ಭವಿಷ್ಯಂತೆ, ಅವರೆಲ್ಲರೂ ಕೂಡ ಹೀಗಾಗ್ತಾರೆ. ಇವತ್ತು ಫ್ಯಾಷನ್ ಆಗಿದೆ ಗೊತ್ತಾ, ಅದೊಂದು ತಲೆಗೂದಲು ಕಟ್ಕೊಳ್ಳೋದು ಒಳ್ಳೆ ಫ್ಯಾಷನ್ನು ಅಂದರೆ, ಎಲ್ಲಿ ಯಾವುದು ಅಧರ್ಮನೋ ಧರ್ಮ, ಯಾವುದು ಧರ್ಮನೋ ಅಧರ್ಮ. ಕಲಿಯುಗ ಅಂದರೆ ಅದೇ ದುರ್ಯೋಧನ ನೆಲ ಜಲ ಅಂತ ತಿಳ್ಕೊಂಡ, ಜಲ ನೆಲ ಅಂತ ತಿಳ್ಕೊಂಡಲ್ಲ ಹಾಗೆ. ಆಮೇಲೆ ಧೌಮ್ಯಾಚಾರ ಹೋಗ್ತಾ ಇದ್ದಾರೆ ಪುರೋಹಿತರು. ಅವ್ರು ಹೇಗೆ ಹೋಗ್ತಿದ್ದಾರೆ ಅಂತ ಕೇಳಿದ್ರೆ, ಶ್ರಾದ್ದ ಮಂತ್ರ ಹೇಳ್ತಾ ಇದ್ದಾರಂತವರೆಲ್ಲ, ಶ್ರಾದ್ದ ಮಂತ್ರ ಹೇಳ್ತಾ ಹೋಗ್ತಾ ಇದ್ದಾರೆ. ಧೃತರಾಜ ಸುಮ್ಮನೆ ಕೊಡಬಾರ್ದೆ, ಯಾತಕ್ಕೆ ಹೇಳ್ತಾರೆ ಅಂತ ಕೇಳ್ತಾನೆ. ಅವ್ರು ಹೇಳಿದ್ರಂತೆ, ಯಾತಕ್ಕೆ ಗೊತ್ತಾ, ಇನ್ನೇನು 12+1 13 ವರ್ಷ ಆದಮೇಲೆ ಯುದ್ಧ ಗ್ಯಾರಂಟಿ. ಯುದ್ಧ ಗ್ಯಾರಂಟಿ ಆದಮೇಲೆ ಭೀಮಸೇನ ಅರ್ಜುನ ಕತೆ ಮುಗಿಸಿಬಿಡ್ತಾರೆ. ಆಮೇಲೆ ಸಾಧ್ಯ ಮಾಡಬೇಕಲ್ಲ, ನಾನೇ ಪುರೋಹಿತ, ಮಂತ್ರ ಬಾಯ್ಪಾಠ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಆಗಲೇ ಬರ್ತೋ ಅಂದರೆ ಕಷ್ಟ, ಸರಿ ಕಷ್ಟ ಹೇಳಿಬಿಟ್ರಾಯ್ತು ಅಂತ. ಅರ್ಥ ಇಷ್ಟೇ, ಯಾರು ಧರ್ಮಾದಿಗಳನ್ನು ಕಾಡುಪಾಲು ಮಾಡ್ತಾರೋ ಅವ್ರ ತಿಥಿ ಆಗಿರುತ್ತಾಗಲಿ ಅಂತ. ಧರ್ಮಾದಿಗಳನ್ನು ಕಾಡುಪಾಲು ಮಾಡೋದು ಅಂದರೆ ತಿಥಿ ಮಾಡೋದು ಅಂದು ಒಂದೇ. ಇದು ಕಥೆಯಲ್ಲ, ಮನೆ ಮನೆಯ ಕಥೆ ಇದು. ಧರ್ಮಾದಿಗಳು ಪಾಂಡವರು ಕಾಡಿಗೆ ಹೋದ ಏನರ್ಥ, ಧರ್ಮ ಜ್ಞಾನಾದಿಗಳೆಲ್ಲ ಕಾಡುಪಾಲಾದು ಅಂತ. ತನ್ನ ಮನೆಯಿಂದ ಆಗಿರೋದೇನೋ ಧರ್ಮ ಎಂದೋ ಹೋಗಿಬಿಟ್ಟಿದೆ. ಅವರೇ ಹೇಳ್ತಾರೆ, ನಮ್ಮನೆ ಮಡಿ ಮೇಲೆ ಇಲ್ಲಪ್ಪ ಅನೌನ್ಸ್ ಮಾಡಿಬಿಡ್ತಾರೆ. ಆಯ್ತಾ, ಏನು ಧರ್ಮ ಇಲ್ಲ ಅಂತ ಆಯ್ತಲ್ಲ ಕತೆ ಮುಗಿತಲ್ಲ. ಕಥೆಯರು ಮುಂದೆ ಸಾಯಿಲ ಸಿದ್ಧರಾಗಬೇಕು ಅಂತ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ. ದುರ್ಯೋಧನ ಊರಿಂದ ಪಾಂಡವರನ್ನು ಕಾಡುಪಾಲು ಮಾಡಿದ, ನಮ್ಮ ಮನೆಯಿಂದ ಇವತ್ತು ಭಾಗವತ ಪುಸ್ತಕನೂ ಇಲ್ಲ, ಸರ್ವಮೂಲ ಇಲ್ಲ, ಸಾಲಿಗ್ರಾಮನೇ ಇಲ್ಲ ಮನೆಯೊಳಗೆ. ಇನ್ನೇನಾಗಬೇಕು ಲೆಕ್ಕ? ಅಂದಮೇಲೆ ಮನುಷ್ಯ ಉಡಿತಾನ ಸಾಯ್ತಾನೋ ಅಂತ ಕೇಳಿ ಅವರು ಕಾಡಿಗೆ ಹೋಗ್ತಾರೆ ಪಾಂಡವರು. ಇವರು ಪೂರ್ತಿ ಅಂಧನ ತಮಸ್ಸಿಗೆ ಹೋಗ್ತಾನೆ ದುರ್ಯೋಧನ. ಆ ತಪ್ಪನ್ನು ಮಾಡಬಾರ್ದು. ಪಾಂಡವರ ವನವಾಸ ಅಂದರೆ ಧರ್ಮಾದಿಗಳ ವನವಾಸ, ಅದನ್ನು ಕಳಿಸಿದ್ದಾರು ದುರ್ಯೋಧನ. ದುರ್ಯೋಧನ ಕಲಿ, ಇದು ಕಲಿಯುಗ, ಅದಕ್ಕೆ ಧರ್ಮಕ್ಕೆ ಜನ ಯಾರು ಕೂಡ ಮಾಡದೇ ಇರೋದು ಖುಷಿ ಪಡ್ತಾರೆ, ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದರ ಫಲ ಏನುತ್ತ ಮುಂದೆ ಹೇಳ್ತಾರೆ. ಅಲ್ಲಿ ವನಪರ್ವ ಕೃಷ್ಣಾರ್ಪಣ ವಸ್ತು ಆಯಿತು, ನಾಳೆ ದಿವಸ ಇದು ಸಭಾಪರ್ವ ಮುಗಿಯಿತು, ನಾಳೆ ದಿವಸ ವನಪರ್ವ. ಇಡೀ ಮಹಾಭಾರತ ದೊಡ್ಡ ಪರ್ವಗಳಿರೋದು ವನಪರ್ವ, ಅದನ್ನು ಒಂದೂವರೆ ದಿವಸದಲ್ಲಿ ಮುಗಿಸಿದರೆ ಸರಿ ಹೋಗುತ್ತೆ. ನಾಳೆ ಅರ್ಧ, ನಾಡಿದ್ದ ಅರ್ಧ, ವಿರಾಟ ಪರ್ವ ಉದ್ಯೋಗ ಪರ್ವ ಮುಂದುವರಿತಾ ಹೋಗುತ್ತೆ. ನಾಳೆ ದಿವಸದ ಪ್ರವಚನದಲ್ಲಿ ಅದ್ಭುತವಾದ ಭೀಮಸೇನ ದೇವರ ಪ್ರವಚನ, ಧರ್ಮರಾಜನೇ ಮಾಡಿದ್ದು, ವನವಾಸದ ರೀತಿ, ಅವರು ಕೃಷ್ಣ ಮಾಡಿದ ಅನೇಕ ಮಹಿಮೆಗಳು, ಅದೆಲ್ಲ ಬೇರೆ ಕಡೆ ಹೇಳುತ್ತೆ, ಹೇಳೋ ಪ್ರಸಂಗ ಬರೋದಿಲ್ಲ, ಇಲ್ಲಿ ಬರುತ್ತೆ. ಆಚಾರ್ಯ ಹೇಳ್ತಾರೆ ಅದರೆಲ್ಲ ಕೂಡ ಕೃಷ್ಣನ ಮಹಿಮೆ, ಘಟಾಕರ್ಣ ಕರ್ಣ ಅವರ ಪಿಶಾಚಿಗಳ ಕಥೆ ಬರುತ್ತೆ, ಅದೆಲ್ಲ ವಿಷಯದೊಂದಿಗೆ ನಾಳೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಒಂದು ಪ್ರಕಟಣೆ. ನಮ್ಮ ಈ ಆಗಸ್ಟ್ ಸಂಚಿಕೆಯ ವ್ಯಾಸಮಧ್ವದಲ್ಲಿ ನಿತ್ಯ ಸಂಸಾರಿ ಲಿಂಗಭಂಗ ವಿಚಾರ ಅಂತ ಪ್ರಿಂಟ್ ಆಗಿದೆ. ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಮುಕ್ತರಿಗೆ ಲಿಂಗಭಂಗವಾಗಿ ಪಕ್ಷಕ್ಕೆ ಹೋಗ್ತಾರೆ, ಅವರಿಗೆ ಗದಾಪ್ರಹಾರದಿಂದ ಅವರು ಅಂದ ಲಿಂಗಭಂಗವಾಗಿ ಹೋಗ್ತಾರೆ, ನಿತ್ಯ ಸಂಸಾರ ಇದೆಯೋ ಇಲ್ಲೋ ಅಂತ ದೊಡ್ಡ ಪ್ರಶ್ನೆ ಅದು. ಹಾಗಾಗಿ ಸರ್ವರ ವಾಕ್ಯಾರ್ಥ ನಡೀತಾ ಇರುತ್ತೆ. ಅದ್ರ ಬಗ್ಗೆ ಸತ್ಯಧರ್ಮ ಸ್ವಾಮಿಗಳು ದೊಡ್ಡ ಜ್ಞಾನಿಗಳು, ಮಹಾಜ್ಞಾನಿಗಳು, ಅವರು ಒಳ್ಳೆ ಒಂದು ಗ್ರಂಥ ಬರೆದಿದ್ದಾರೆ, ನಿತ್ಯ ಸಂಸಾರಿ ಲಿಂಗಭಂಗ ವಿಚಾರ ಅಂತ. ಅದು ಪೂರ್ತಿಯಾಗಿ ಪ್ರಿಂಟ್ ಆಗಿದೆ ಅದು ನಮ್ಮ ಇದರೊಳಗೆ. ಜೊತೆಗೆ ಅವರು ದೇವನಾಮ ಬರೆದಿದ್ದಾರೆ ಸತ್ಯಧರ್ಮ ಸ್ವಾಮಿ. ದೇವನಾಮರು ಯಾರಿಗೂ ಗೊತ್ತಿಲ್ಲ, ಯತಿಗಳಾಗಿ ದೇವನಾಮ ಬರೆದವರು ಸಾರಿ ಅವರು ಸೇರ್ತಾ ಇದ್ದಾರೆ. ಆ ದೇವನಾಮನ ಹಾಕಿದೆ ಆ ಪುಸ್ತಕ, 10 ರೂಪಾಯಿ 5 ರೂಪಾಯಿ ಸಿಗುತ್ತೆ, ತಗೊಳ್ಳೋರು ತಗೊಳ್ಬಹುದು. ನಿತ್ಯ ಸಂಸಾರಿಗೆ ಲಿಂಗಭಂಗ ವಿಚಾರಕ್ಕೆ ತುಂಬ ಪ್ರಮಾಣವನ್ನು ಕೊಡ್ತಾರೆ. ಅದಕ್ಕಿನ್ನೂ ಕೆಲವು ಪ್ರಮಾಣ ಸೇರಿಸಿ ಅದನ್ನು ಪ್ರಿಂಟ್ ಮಾಡಿಸಿದೆ, ಅದು ಹೊರಗಡೆ ಸಿಗುತ್ತೆ. ಬೇಕಾದವರು ಅದರ ಪ್ರಯೋಜನವನ್ನು ಪಡಿಬಹುದು. ನಾಳೆ ಬೆಳಿಗ್ಗೆ, ನಾಳೆ ಭಾಗವತ ತಾತ್ಪರ್ಯದ ಪಾಠ, ನಾಳೆ ಬೆಳಿಗ್ಗೆ ಭಾಗವತ ತಾತ್ಪರ್ಯ, ಸಾಯಂಕಾಲ ವನಪರ್ವ ಮುಂದುವರಿಯುತ್ತೆ. ಶ್ರೀ ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾ.